प्रविश्य मम वाच इमां प्रसुप्तां सञ्जीवयत्य शिरशक्ति सरस्वसाम्ना अन्यांश्च हस्तचरणश्रवणत्वदादीन् प्राणान् नमो भगवते पुरुषाय तुभ्यम् यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्ति सन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय इतताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमरासुरसिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये श्रीगुरुभ्यो नमः हरिः परमपवित्रवाद ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಪಾಂಡವರು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ವನವಾಸವನ್ನು ಮಾಡ್ತಾ ಇದ್ದಾರೆ. ಅವರು ವನವಾಸ ಪೂರ್ತಿಯಾಗಿ ಒಂದು ಕಡೆಗೆ ಭಗವತ್ ಸೇವೆ, ಮತ್ತೊಂದು ಕಡೆಗೆ ಲೋಕೋಪಕಾರ, ಇನ್ನೊಂದು ಕಡೆಗೆ ಆತ್ಮೋದ್ಧಾರ, ಮೂರನ್ನು ಮಾಡ್ತಾ ಅವರು ವನವಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಮನುಷ್ಯನ ಜೀವನದ ಮುಖ್ಯ ಉದ್ದೇಶವೇ ಆತ್ಮೋದ್ಧಾರ, ಲೋಕೋದ್ಧಾರ, ಭಗವತ್ ಪ್ರೀತಿ. ಮೂರಾಯ್ತು ಅಂದ್ರೆ ಜೀವನ ಪರಮ ಸಾರ್ಥಕ. ಅದರಲ್ಲಿ ತಾವು ಒಬ್ಬರೇ ಬದುಕ್ತೇವೆ ಅಂದ್ರೆ ಏನು ಅರ್ಥ ಇಲ್ಲ, ಅದರಲ್ಲಿ ಅದು ಸ್ವಾರ್ಥದ ಪರಾಕಾಷ್ಠೆ. ಈ ಮೂರು ನಡೆದಾಗ ಮೂರು ಜನಕ್ಕೂ ಹಿತವೇ. ಪಾಂಡವರ ವನವಾಸ ಅಷ್ಟು ಅಮೋಘವಾಗಿದ್ದರೆ ದುರ್ಯೋಧನನ ಜೀವನ ಅತ್ಯಂತ ಹೇಯವಾದ ಜೀವನ. ಇವರ ದೃಷ್ಟಿಗೂ ಅವರ ದೃಷ್ಟಿಗೂ ಅರ್ಥಾತ್ ಸಂಬಂಧ ಇಲ್ಲ. ಅಷ್ಟು ವಿಭಿನ್ನವಾದ ದೃಷ್ಟಿಕೋನದಲ್ಲಿ ಪಾಂಡವರು ಮತ್ತು ಕೌರವರು ಇದ್ದಾರೆ. ಹೆಸರಿಗೆ ಅವರದು ರಾಜ್ಯ, ಇವರದು ವನವಾಸ. ಆದರೆ ಇವರ ವನವಾಸದ ವೈಭವ ಅವರ ರಾಜ್ಯಕ್ಕೆ ಎಂದೂ ಬರಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದರ ಹಿರಿಮೆ ಏನು ಅಂತ ತಿಳಿಯುತ್ತೆ. ಅಜಗರನ ಉದ್ಧಾರದ ಪ್ರಸಂಗವೂ ಕೂಡ ಅತ್ಯಂತ ವಿಶಿಷ್ಟವಾದದ್ದು. ಪೂರ್ವಜನಾದ ವ್ಯಕ್ತಿ ನಹುಷ ಅಂಥ ದುರಂತವನ್ನು ಕಂಡಾಗ ಅವನು ಇದ್ದಲ್ಲಿಗೆ ಹೋಗಿ ಉದ್ಧಾರ ಮಾಡಿದ್ದು ಭೀಮಸೇನನ ಹಿರಿಮೆಯಾಯಿತು. ನೋಡೋದಕ್ಕೆ ಭೀಮನ ಸ್ವಲ್ಪ ಅವಮಾನವಾದ ಲೆಕ್ಕ ಮೇಲ್ನೋಟಕ್ಕೆ, ಆದರೂ ಪರವಾಗಿಲ್ಲ, ಇದು ವಿಶೇಷ. ಇದು ನಾವು ಸೋತರೂ ಪರವಾಗಿಲ್ಲ, ಯೋಗ್ಯರಿಗೆ ಕಲ್ಯಾಣವಾಗಬೇಕು. ನಿಜವಾಗ್ಲೂ ಭೀಮಸೇನ ಸೋತಿಲ್ಲ, ಮೇಲ್ನೋಟಕ್ಕೆ ಹಾಗನಿಸುತ್ತೆ. ಕೃಷ್ಣ ಕಾಳಿಂಗನ ಕೈಯಲ್ಲಿ ಮೊದಲು ಸಿಕ್ಕಾಗದಾರೆ ಏನ್ ತಿಳ್ಕೊಂಡ್ಬಿಟ್ರು, ಓ ಕೃಷ್ಣನೂ ವಶವಾಗಿಬಿಟ್ಟ, ಕೃಷ್ಣನು ಹಿಡಿದುಬಿಟ್ಟ ಅಂತಾನೆ ತಿಳ್ಕೊಂಡ್ರು. ಆದ್ರೆ ಯಾವಾಗ ಆ ಜರಗಳೆಲ್ಲ ದುಃಖ ಪಡೋದನ್ನ ಕೃಷ್ಣ ನೋಡಿದನೋ, ತಕ್ಷಣ ಅದರ ಮೇಲೆ ಕುಣಿಲಕ್ಕೆ ಪ್ರಾರಂಭ ಮಾಡಿದರೆ ಆಗ ಅದರ ಕಾಳಿ ಆ ಶರಣಾಗತನಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಹೇಗೆ ಹಿಂದಿನವರ ಉದ್ಧಾರಣ ದೊಡ್ಡ ಜವಾಬ್ದಾರಿ ಅದು. ಗೊತ್ತು ನಮಗೆ, ನಾವು ಬದುಕಿರೋದೇ ಅವರಿಂದ, ನಮ್ಮ ದೇಹ ಬಂದಿರೋದೇ ಅವರೇ. ಆದ್ದರಿಂದ ನಮ್ಮ ಪೂರ್ವಜರನ್ನ ನಾವು ಮರೆಯಾಗಿಲ್ಲ. ಪಿತೃಕಾರ್ಯಾದಿಗಳು ಬರೋದು ಅದಕ್ಕೋಸ್ಕರನೇ. ಅವ್ರಿಗೂ ನಮಗೇನು ಸಂಬಂಧ ಇಲ್ಲ ಅನ್ನೋ ಭಾವನೆ ಬಂದರೆ ಅದು ಭಾರಿ ತಪ್ಪದು. ಇವತ್ತು ನಮ್ಮ ಅಸ್ತಿತ್ವಕ್ಕೆ ಅವರ ಒಂದು ದೊಡ್ಡ ಕಾಣಿಕೆ ಇರೋದ್ರಿಂದ ಹಿಂದಿನವರನ್ನ ನಮ್ಮ ಶಕ್ತಿ ಇದ್ದಷ್ಟು ಉದ್ಧಾರ ಮಾಡಬೇಕಾದ ದೊಡ್ಡ ಕರ್ತವ್ಯ. ಭೀಮಸೇನ ಕಾರ್ಯದಲ್ಲಿ, ಧರ್ಮರಾಜನ ಕಾರ್ಯದಲ್ಲಿ ಅವೆಲ್ಲ ಸಹ ಕಾಣ್ತಾ ಇವೆ. ಮುಂದೆ ಅಲ್ಲಿ ಇದ್ದಾಗಲೇನೆ ಸ್ವತಃ ಅವರ ಕಾರ್ಯ ಮೆಚ್ಚಿದ್ದಕ್ಕೆ ಗುರುತದು. ಒಂದು ಪಾಂಡವರ ಕಾರ್ಯ ತನ್ನ ಪ್ರಿಯವಾಗಿದೆ ಅಂತ ಹೇಳೋದಕ್ಕೆ, ಕೃಷ್ಣನ ಸ್ಮರಣೆ ಬಂದ್ರೇನೆ ಒಂದು ಕಾರ್ಯ ಯಶಸ್ವಿ ಅಂತ ನಾವು ಕರೆಯೋದಾದ್ರೆ, ಕೃಷ್ಣನೇ ಬಂದು ಸ್ವೀಕಾರ ಮಾಡಿದ್ರೆ ಎಷ್ಟು ಮಹತ್ವ ಬರುತ್ತಾಗ. ಕೃಷ್ಣ ಸತ್ಯಭಾಮ ಸಮೇತನಾಗಿ ಬಂದನಂತೆ. ಅದನ್ನು ಆಚಾರ ಹೇಳುತ್ತಾರೆ. ಪರಮಾತ್ಮ ತನ್ನ ಒಬ್ಬನೇ ಬರೋದಿಲ್ಲ, ಮಹಾಲಕ್ಷ್ಮಿಯ ಸಮೇತನೇ ಬರ್ತಾನೆ. ದೇವರಲ್ಲಿ ಯಾರು ಸರಿಯಾಗಿ ಭಕ್ತಿ ಮಾಡ್ತಾರೆ ಅವರಿಗೆ ಎಂದು ಸಹ ದಾರಿದ್ರೆ ಬರೋದಿಲ್ಲ ಅಂತ ಹೇಳುತ್ತಾರೆ. ಇದು ಬಹಳ ಮುಖ್ಯ. ಇದು ಭಗವದ್ಭಕ್ತರು ದರಿದ್ರು ಅಂತ ತಿಳ್ಕೊಂಡಿದ್ರೆ ತಪ್ಪದು. ಸರಿಯಾದ ರೀತಿಯಲ್ಲಿ ಭಗವಂತನ ಆರಾಧನೆ ಮಾಡಿದವರಿಗೆ ಎಂದೂ ಸಹ ದಾರಿದ್ರೆ ಬರೋದಿಲ್ಲ. ಅದಕ್ಕೆ ಕೃಷ್ಣ ಸತ್ಯಭಾಮ ಸಮೇತ ಬರ್ತಿರೋದೇ ಕಾರಣ. ಅದಕ್ಕೆ ಮಹಾಭಾರತ ಪ್ರಾರಂಭದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಆಚಾರ್ಯ ಶ್ಲೋಕಕ್ಕೆ ಅರ್ಥ ಬರೀತಾ ಹೇಳುತ್ತಾರೆ. ಈಶ್ವರಕ್ಕೆ ಯಾಕೆ ನಮಸ್ಕಾರ ಮಾಡಬೇಕು? ನಮಗೆ ನಾರಾಯಣ ಬೇಕು, ಅವನು ಮೋಕ್ಷ ಕೊಡ್ತಕ್ಕಂಥ ದೇವರವರು. ಆದ್ರೆ ನಾರಾಯಣ ನಮಗೆ ಬೇಕೇ ಬೇಕು. ನರೋತ್ತಮ ಅಂದ್ರೆ ವಾಯುದೇವರು, ಅವರ್ಯಾತಕ್ಕೆ ಬೇಕು? ದೇವರ ಹತ್ರ ಎಲ್ಲಾ ಜೀವರನ್ನ ಕರೆದೊಯ್ದು ಮೋಕ್ಷ ಕೊಡಿಸ್ತಕ್ಕಂಥವರಾದ್ರಿಂದ ವಾಯುದೇವರು ನಮಗೆ ಬೇಕು. ಆಮೇಲೆ ನರ ಅರ್ಜುನ ಯಾತಕ್ಕೆ ಬೇಕು ಅಂತ ಕೇಳಿದ್ರೆ, ಅರ್ಜುನ ನರ ಭೀಮಸೇನ ನರೋತ್ತಮ ಅಂದ್ರೆ ಅತ್ಯಂತ ಮುಖ್ಯ ಸಾಧಕ ವಾಯುದೇವರು. ಉಪಸಾಧಕ ನರಶ್ಚೋಕ್ತ, ಅನಂತರದ ಸಾಧಕರ ನೆಕ್ಸ್ಟ್ ಬೆಸ್ಟ್ ಅಂತ ಹೇಳುತ್ತಾ ಲಾಗುಂಪಿನಲ್ಲಿ ಪಾಂಡವಾನಾಂ ಧನಂಜಯ ಹೇಳಿದ ಹಾಗೆ ಭೀಮನ ಅನಂತರದ ಸ್ಥಾನ ಅರ್ಜುನನದು. ಆತ ಭೀಮ ಜ್ಞಾನಾದಿಗಳಲ್ಲಿ ಕೋವಿದನಾದರೆ, ಸರ್ವಗುಣ ಸಂಪನ್ನನಾದರೆ ಅರ್ಜುನ ವಿಶೇಷದ ಶಸ್ತ್ರಶಾಸ್ತ್ರ ಪ್ರವೀಣ, ಅದರ ಸಂಕೇತ. ಆಮೇಲೆ ಬರೋದು ದೇವೀಂ ಸರಸ್ವತೀಂ ವ್ಯಾಸಂ. ನಮಗೆ ದೇವಿ ಅಂದ್ರೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಉಳಿದೆಲ್ಲರೂ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ ದೇವಿಯರ ಬಳಿಕ ಪೇಳುವುದು ಜಯವ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ. ಅಲ್ಲಿ ದೇವೀಂ ಸರಸ್ವತೀಂ ಅಂತಿದ್ದಾರೆ, ಸರಸ್ವತೀಂ ದೇವೀಂ ಅಂತ ಅನ್ವಯ ಮಾಡಿಬಿಡ್ತಾರೆ. ಸರಸ್ವತಿ ದೇವಿ ಅಲ್ಲ, ದೇವೀಂ ಅಂದ್ರೆ ಮಹಾಲಕ್ಷ್ಮೀಂ ಅಂತ ಅರ್ಥ. ಸರಸ್ವತೀಂ ಸರಸ್ವತೀಂ ಅಂತ ಅರ್ಥ. ದೇವಿ ಅಂದ್ರೆ ಮಹಾಲಕ್ಷ್ಮಿ, ದೇವಿ ಮಂಗಲ ದೇವತಾ ಅಂತ ಹೇಳಬೇಕಾದ್ರೆ ಮಹಾಲಕ್ಷ್ಮೀ ದೇವಿಯ ಸರ್ವಮಂಗಲ ಮಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತು. ದೇವಿ ಎಂಬುದು ಮಹಾಲಕ್ಷ್ಮಿ ಹೇಳ್ತಕ್ಕಂಥ ಪದ, ಅನಂತರ ಇತರ ದೇವಿಯನ್ನು ಹೇಳ್ತಕ್ಕಂಥ ಪದ. ಆಮೇಲೆ ಸರಸ್ವತಿ ಯಾತಕ್ಕೆ ಬೇಕು, ಮಹಾಲಕ್ಷ್ಮಿ ಯಾತಕ್ಕೆ ಬೇಕು ಆಚಾರ ಹೇಳ್ತಾರೆ. ಲಕ್ಷ್ಮೀರ್ ಭಾಗ್ಯಶ್ಯ ದೇವತಾ. ನಾವಿವತ್ತು ಏನೇ ಸಾಧನೆ ಮಾಡಬೇಕು ಅಂತಿದ್ರೆ ಮಹಾಲಕ್ಷ್ಮಿ ಬೇಕೇ ಬೇಕು, ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕಾರ್ಯಕ್ರಮ ಮೊದಲು ಫಂಡ್ ಶುರು ಮಾಡ್ತಾನೆ, ಫೈನಾನ್ಸ್ ಎಲ್ಲಿಂದ ಬರಬೇಕು, ಇಲ್ಲದ್ರೆ ಯಾವ ಕಾರ್ಯಕ್ರಮನೂ ಆಗೋದೇ ಇಲ್ಲ. ಆದ್ರಿಂದ ಲಕ್ಷ್ಮೀರ್ ಭಾಗ್ಯಶ್ಯ ದೇವತ, ಭಾಗ್ಯಹೀನಾದ ಮನೆಗೆ ಎಂದು ಕಾರ್ಯ ಸಾಧನೆ ಮಾಡಲಿಕ್ಕಾಗ. ಸಂಪತ್ತು ನಮಗೆ ಬೇಕು, ಮೆರಿಲಕ್ಕಲ್ಲ, ಲಕ್ಷುರಿಗಲ್ಲ. ಇವತ್ತು ಒಳ್ಳೆ ಕಾರ್ಯ ಮಾಡಬೇಕು ಅಂತಂದ್ರೆ ಸಂಪತ್ತಿಲ್ಲದ್ರೆ ಮಾಡಲಿಕ್ಕಾಗೋದೇ ಇಲ್ಲ. ಆ ದೃಷ್ಟಿಯಿಂದ ಹರಿಗುರುಗಳ ಸೇವೆಗೂ ಸಂಪತ್ತು ಬೇಕು, ಆದ್ರಿಂದ ದೇವಿ ಎಂಬಂತ ಕರೆದಿದ್ದ. ಅದರ ಆಚಾರ್ಯರ ಅರ್ಥ ಬರೀಬೇಕಾದ್ರೆ ಎಷ್ಟು ಜನಕ್ಕೆ ನಮಸ್ಕಾರ ಮಾಡಿ ಎಷ್ಟು ಔಚಿತ್ಯ ಇದೆ ಅಂತ ತೋರಿಸ್ತಾ. ಸುಮ್ಮನೆ ಕಣ್ಮುಚ್ಕೊಂಡು ಮಾಡಿದ ಮಂಗಲಾಚರಣೆ ಎಲ್ಲದು. ಉಗ್ರಶ್ರ ಓದುವ ಸೂತ ಪುರಾಣಿಕರು ಈ ಶ್ಲೋಕ ಹೇಳಿ ಮುಂದೆ ಮಹಾಭಾರತವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾವುದೇ ರಾಯರು ಪರಿಮಳದಲ್ಲಿ ಬರೀಬೇಕಾದ್ರೆ ಈ ಶ್ಲೋಕ ಉಲ್ಲೇಖ ಮಾಡ್ತಾ, ಮಹಾಭಾರತಕ್ಕೂ ಉಲ್ಲೇಖ ಮಾಡ್ತಾ, ಈ ಶ್ಲೋಕದಲ್ಲಿ ಯಾವ ಕ್ರಮದಲ್ಲಿ ಸೂತ ಪುರಾಣಿಕರು ಮಹಾಭಾರತದ ಪ್ರಾರಂಭದಲ್ಲಿ ಇಷ್ಟು ಜನ ಸ್ತೋತ್ರ ಸ್ತೋತ್ರ ಮಾಡಿದ್ದಾರಲ್ಲ, ಅದೇ ಕ್ರಮದಲ್ಲಿ ಶ್ರೀ ಜಯತೀರ್ಥರು ತಮ್ಮ ನ್ಯಾಯಸುಧಾ ಗ್ರಂಥದಲ್ಲಿ ಶ್ರೀಹಪ್ಪತ್ತೆಯಿಂದ ಪ್ರಾರಂಭ ಮಾಡಿ ಎಂಟು ಶ್ಲೋಕ ಏನಿದೆ, ಈ ಶ್ಲೋಕದ ಒಟ್ಟು ವಿವರಣೆ ಇದ್ದಂತೆ ಇದೆ ಅಂತ ಪರಿಮಳದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ. ಅಂದಮೇಲೆ ಎಲ್ಲರಿಗೂ ಬೇಕಾದಂತಹ ಒಂದು ಅನುಸಂಧಾನ ಕ್ರಮ, ಲಕ್ಷ್ಮೀ ನಮಗೆ ಬೇಕೇ ಬೇಕು, ಭಾಗ್ಯಶ್ಯ ದೇವತಾ. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾರಂತೆ, ಇನ್ನು ಸರಸ್ವತಿ ಬೇಕು. ಹಾಗೆ ಮಾತಿಲ್ಲದೆ ಹೋದ್ರೆ ಜ್ಞಾನದ ಹೆಸರೇ ಇಲ್ಲ, ಅದರಿಂದಾಗಿನೆ ದೇವೀಂ ಸರಸ್ವತಿ. ಮುಂದೆ ವ್ಯಾಸಂ ಅಂತಿದೆ, ವ್ಯಾಸರ ಹೆಸರೇ ಅದಕ್ಕೆ ಬೇಕು. ಇಂಥ ಒಂದು ಮಹಾಭಾರತ ಕೊಟ್ಟಿದ್ದೇ ವೇದವ್ಯಾಸ ದೇವರಾದ್ರಿಂದ, ನಾರಾಯಣನವನೇ ಕೃಷ್ಣನವನೇ ವೇದವ್ಯಾಸರು ಅವರೇ, ಆದ್ರಿಂದ ಅವರ ಅನುಗ್ರಹ ನಮಗೆ ಬೇಕೇ ಬೇಕು, ಆದ್ರಿಂದ ಅವರ ಸ್ತೋತ್ರವನ್ನು ಮಾಡುತ್ತಾರೆ. ಹೀಗೆ ಇಷ್ಟು ಜನಗಳ ನಮನದಿಂದ ಮಹಾಭಾರತದ ಪ್ರವಚನ ಪ್ರಾರಂಭವಾಗಿತ್ತು. ಕೃಷ್ಣ ತೋರಿಸ್ತಾ ಇದ್ದಾರೆ, ಭಕ್ತ ಬಳಿಗೆ ತಾನು ಮಹಾಲಕ್ಷ್ಮಿ ಸಮೇತನೇ ಬರ್ತೇನೆ ತೋರಿಸೋದಕ್ಕೋಸ್ಕರ ಸತ್ಯಭಾಮ ಸಮೇತ ಬರ್ತಾ ಇದ್ದಾನೆ. ಕೃಷ್ಣ ಸತ್ಯ ಇತಿ ಚೋಕ್ತಾಜ ಭಾರತೇ ಅಂತ ಹೇಳಬೇಕಾದ್ರೆ, ಸತ್ಯಭಾಮ ದೇವಿ ಯ ಸಮೇತ ಕೃಷ್ಣ ಬರ್ತಿದ್ದು ವಿಶೇಷ. ರುಕ್ಮಿಣಿ ಸಮೇತ ಹೆಚ್ಚು ಬಂದಿಲ್ಲ, ಪಾಂಡವರು ರಾಷ್ಟ್ರೀಯಾಗಿ ಬಂದಿದ್ದಾನೆ. ಹೆಚ್ಚು ವಿಶೇಷ ಪ್ರಸಂಗ ಸತ್ಯಭಾಮಾದೇವಿಯ ಸಮೇತ ಬರ್ತಾ ಇದ್ದಾನೆ ಕೃಷ್ಣ. ಅದಕ್ಕೆ ಸತ್ಯ ಅಂತ ಕರೆದಿದ್ದಾರೆ, ಸತ್ಯ ಅಂದ್ರೆ ಸತ್ಯಭಾಮ ಅಂತ ಅರ್ಥ. ಬಂದರಂತೆ ನಿನ್ನೆ ಹೇಳಿದಾಗ ಮಾತುಕತೆ ಪ್ರಾರಂಭವಾಗ್ತಾ ಇದೆ. ಅಷ್ಟೊತ್ತಿಗೆ ಮಾರ್ಕಂಡೇಯ ಮುನಿಗಳು ಬೇರೆ ಬಂದಿರ್ತಾರೆ. ಆ ಮುನಿಗಳು ಕೃಷ್ಣನ ದರ್ಶನದ ಭಾಗ್ಯ ಬಂತವರು. ಮಾರ್ಕಂಡೇಯರು ಕೃಷ್ಣನಿಂದನೇ ಚಿರಂಜೀವಿಗಳಾದವರು, ಅನೇಕರಿಗೆ ಗೊತ್ತಿಲ್ಲ, ಭಾಗವತ ಓದ್ದವರಿಗೆ ಗೊತ್ತಿರುತ್ತೆ. ದ್ವಾದಶ ಸ್ಕಂದದಲ್ಲಿ ಮಾರ್ಕಂಡೇಯರ ಕಥೆಯೊಂದಿಗೆ ಭಾಗವತ ಮುಕ್ತಾಯವಾಗೋದು. ಅಂತ ಮಾರ್ಕಂಡೇಯರು ಚಿರಂಜೀವಿಗಳಾದ ಮುನಿಗಳಲ್ಲಿ ಒಬ್ಬರು. ಅವರು ಅಲ್ಲಿಗೆ ಬಂದಿದ್ದರಂತೆ. ಅದು ಅವರು ಭಾಗ್ಯ ಕೃಷ್ಣ ಪಾಂಡವರ ಬಳಿಗೆ ಬಂದಿದ್ದಕ್ಕೆ ಕೃಷ್ಣ ದರ್ಶನ ಅವರಿಗಾಯ್ತು. ಈ ಮಧ್ಯೆ ಪಾಂಡವರ ಬಳಿಗೆ ಬಂದ ಯೋಗ ಕೃಷ್ಣ ದರ್ಶನ ಮಾಡಿಕೊಳ್ಳತಕ್ಕಂಥ ಒಂದು ವಿಶೇಷವಾದಂಥ ಅವಕಾಶ ಲಭಿಸಿತು. ಆಗ ಒಮ್ಮೆ ಅಲ್ಲಿ ಕೆಲವು ದಿವಸಗಳಿದ್ದ ಕಾಲಕ್ಕೆ ಸತ್ಯಭಾಮ ದ್ರೌಪದಿಯರ ಸಂವಾದ ನಡೀತಾ ಇದೆ. ಆ ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ ಅಂತ ಅದಕ್ಕೆ ಹೆಸರು, ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ. ದ್ರೌಪದಿ ಅಂದ್ರೆ ನೋಡೋದಕ್ಕೆ ಅದು ವಿಚಿತ್ರ ಹೆಸರು, ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ. ದ್ರೌಪದಿ ಅಂದ್ರೆ ಭಾರತಿ, ಭಾರತಿ ಅಂದ್ರೆ ಭಾವಿ ಸರಸ್ವತಿ, ಸತ್ಯಭಾಮ ಅಂದ್ರೆ ಮಹಾಲಕ್ಷ್ಮಿ, ಅಂದ್ರೆ ಲಕ್ಷ್ಮೀ ಸರಸ್ವತಿ ಸಂವಾದ ಅಂತ ಆಯ್ತು. ಲಕ್ಷ್ಮೀ ಸತ್ಯಭಾಮ ಸತ್ಯಭಾಮ ದ್ರೌಪದಿ ಸಂವಾದ ಅಂದ್ರೆ ಲಕ್ಷ್ಮೀ ಸರಸ್ವತಿ ಸಂವಾದ ಪರ್ವ ಅಂತಾಯ್ತು. ನಮಗೆ ಹೇಳೋದಕ್ಕೆ ಗಾಬರಿ, ಲಕ್ಷ್ಮೀ ಸರಸ್ವತಿ ಒಟ್ಟಿಗೆ ಇರೋದಿಲ್ಲ ಅಂತ ನಾ ತಿಳ್ಕೊಂಡಿರೋದು. ಲಕ್ಷ್ಮೀ ಸರಸ್ವತಿ ವಿವಾದ ಪರ್ವ ಅಂತ ತಿಳ್ಕೊಂಡಿರ್ತೇವೆ. ಸಂವಾದ ಕೊಡುವಂತ ಜನಕ್ಕೆ ಗೊತ್ತಿಲ್ಲ. ಲಕ್ಷ್ಮಿ ಇದ್ರೆ ಸರಸ್ವತಿ ಇರೋದಿಲ್ಲ, ಸರಸ್ವತಿ ಇದ್ರೆ ಲಕ್ಷ್ಮಿ ಇರೋದಿಲ್ಲ ಅಂತ ಒಂದು ವಾದ ಸಾಮಾನ್ಯ. ಭಾರಿ ವಿದ್ವಾಂಸ ಬಡವ ರಾಯರು ಪೂರ್ವಾಶ್ರಮದಲ್ಲಿ ಒಂದು ಕಾಲಕ್ಕೆ 4 ವರ್ಷಗಳ ಕಾಲ ವಾರಕ್ಕೆ 60 ಊಟ ಮಾಡ್ಕೊಂಡು ಬದುಕಿದ್ದ. ಆಮೇಲೆ ಭಾರಿ ಶ್ರೀಮಂತ ಅಚ್ಚ ಹೆಬ್ಬಟ್ಟು ಆ ತರ ಇರ್ತಾನೆಪ್ಪ. ಇಲ್ಲ ಓದಿದ್ರೆ ಏನು ತಿಳು, ಎಲ್ಲ ಮಕ್ಕಳು ಭಾರಿ ದಡ್ರು ಅಂದ್ರೆ ದಡ್ರು, ಅವನು ದಡ್ಡ ಅವರು ದಡ್ರೆ. ಸಂಪತ್ತಿದೆ, ಕೊಳೆಯಟ್ಟು ಸಂಪತ್ತಿದೆ, ಬುದ್ಧಿ ಕೊಳತು ಹೋಗಿದೆ, ಹಾಗಿರ್ತಾರೆ, ಏನು ಪ್ರಯೋಜನ ಇದೆ? ಎರಡು ಕೂಡುತ್ತಾ ಅಂತ ಕೇಳಿದ್ರೆ ಮೇಲ್ನೋಟಕ್ಕೆ ಇಲ್ಲ ಅಂತಾನೆ ಅರ್ಥ. ಆದ್ರೆ ಶಾಸ್ತ್ರ ಹೇಳುತ್ತದೆ ತಪ್ಪದು. ನಿಜವಾಗ್ಲೂ ಕೂಡ ರಾಯರ ಕಥೆ ಅಷ್ಟೇ ಕೇಳಿಬಿಟ್ರೆ ಹಾಗೆ ಅನಿಸ್ತದೆ ನಮಗೆ, 4 ವರ್ಷದ ಕಥೆ ಕೇಳಿದ್ರೆ ಏನಪ್ಪ ಅನಿಸ್ಬಿಡುತ್ತೆ. ಆದ್ರೆ ನೋಡಿದ್ರೆ ಅವರೇ ಕಲ್ಪವೃಕ್ಷ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನು. ಎಷ್ಟು ಸಂಪತ್ತು ಬಂತು ಅಂತ ಗೊತ್ತಾಗಿಬಿಟ್ರೆ ಸರಿಯಾದ ಸರಸ್ವತಿ ಅಂದ್ರೆ ಜ್ಞಾನ ಇದ್ರೆ ಸಂಪತ್ತು ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಹಾಗೆ ಚೆನ್ನಾಗಿ ಓದಿದ್ದಾನೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಂಬಳ ಬರುತ್ತೆ, ಸರಿಯಾಗಿದೆ ಅದು. ಸರಿಯಾಗಿ ಓದಿದ್ದಾರೆ ಒಳ್ಳೆ ಕೆಲಸದಲ್ಲಿದ್ದಾರೆ ಸಂಬಳ ಬರುತ್ತೆ. ಸೊ ಸರಸ್ವತಿ ಲಕ್ಷ್ಮಿ ಸಂವಾದ ಆಯ್ತು, ವಿವಾದ ಆಯ್ತು ಅದೊಂದು ಅಂತ ನೋಡ್ಕೋಬೇಕು. ಯಾತಕ್ಕೆ ಜ್ಞಾನಿಗಳಿಗೆ ಬಡತನ ಕೊಡ್ತಾನೆ ಪರಮಾತ್ಮ ಅಂದ್ರೆ ಅವರು ತ್ಯಾಗ ಮಾಡೋದಕ್ಕೋಸ್ಕರ ಅಷ್ಟೇ. ನಮಗೆ ಸಂಪತ್ತು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ವಿದ್ಯೆ ಬೇಕು ಅಂತ ಹಠ ಹಿಡಿದ್ರೆ ಸಂಪತ್ತು ಬಂದೇ ಬರುತ್ತೆ ಅಂತ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವ ಧನವಾಪ್ನೋತಿ ಧನಾಧರ್ಮಂ ತತಃ ಸುಖಂ. ಸುಭಾಷಿತರು ಹೇಳ್ತಾರೆ ನಿಜವಾದ ಸಂಪತ್ತು ಬರಬೇಕು ಅಂದ್ರೆ ವಿದ್ಯೆ ಇದ್ರೆ ಮಾತ್ರ ನಿಜವಾದ ಸಂಪತ್ತು ಬರುತ್ತೆ, ಬೇರೆ ಸಂಪತ್ತಿನಲ್ಲಿ ಪೂಜ್ಯತೆ ಇರೋದಿಲ್ಲ. ಈ ವಿದ್ಯೆಯಿಂದ ಬರುವ ಸಂಪತ್ತಿನಲ್ಲಿ ಪೂಜ್ಯತೆ ಇರುತ್ತೆ ಎಂಬುದನ್ನ ಸುಭಾಷಿತಕಾರರು ಹಾಡುತ್ತಾರೆ ಅಂದ ಮೇಲೆ ನಿಜವಾದ ಲಕ್ಷ್ಮಿ ಸರಸ್ವತಿ ಸಂವಾದನೆ ಹೊರತು ವಿವಾದ ಇಲ್ಲ. ಜನ ಯಾತಕ್ಕೆ ಕಥೆ ಕಟ್ಟಿದ್ರು ಅಂದ್ರೆ ಲಕ್ಷ್ಮೀ ಸರಸ್ವತಿ ಯಾತಕ್ಕೆ ಜೊತೆಗಿರೋದಿಲ್ಲ ಅಂದ್ರೆ ಅತ್ಯ ಸೊಸೆ ಅಲ್ಲ, ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ತಮ್ಮ ಸಂಸಾರದ ಕಥೆ ಅವ್ರಿಗೆ ಅನಿಸ್ಬಿಟ್ಟಿದೆ ಪದ್ಧತಿ ಆಯ್ತು. ಅಂದ್ರೆ ಸಾಮಾನ್ಯವಾಗಿ ಅತ್ಯ ಸೊಸೆ ದೂರ ಇರೋದು, ಇದು ನಮ್ಮ ಜನಗಳ ಕಚೇರಿ ಅವರಿಗೆ ಅನ್ವಯ ಮಾಡಿ ದುರಂತ ಅದು ಒಂದು ತಪ್ಪದು ಒಂದು. ಅವ್ರ ಅಂತ ಸತ್ಯ ಸೊಸೆಯರು ಅಲ್ವೇ ಅಲ್ಲ ಅವರು. ಸಾಕ್ಷಾತ್ ನಿತ್ಯ ಮುಕ್ತಲು ಶ್ರೀರಾಮ ಜಗದುತರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ಹೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಇಂಥ ಮಹಾಲಕ್ಷ್ಮಿ ನಿತ್ಯ ಮುಕ್ತಳು ಶ್ರೀರಮ, ಇವರು ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಡಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ಸರಸ್ವತಿ ಸ್ತೋತ್ರ ಅದು ಹೌದು, ಮುಂದಿಂದು ಹೌದು. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ಅಂದ್ರೆ ಸರಸ್ವತಿ ಭಾರತೀಯರು ಸಾಕ್ಷಾತ್ ಲಕ್ಷ್ಮೀಪತಿಯ ಗುಣ ಸ್ತೋತ್ರ ಮಾಡತಕ್ಕಂಥ ಬುದ್ಧಿ ನಮಗೆ ಕೊಡ್ತಾರೆ ಅಂದ ಮೇಲೆ ಲಕ್ಷ್ಮೀ ವಿವಾದ ಯಾತಕ್ಕೆ ಪಡ್ತಾರೆ ಇವರು? ಸಾಧ್ಯವೇ ಇಲ್ಲ. ಅವರಲ್ಲಿ ದೋಷ ಇದ್ದಿರ್ತಾರೆ ಜಗಳ ಬರಲಿಕ್ಕೆ. ಅವರು ಪರಶುಕ್ಲ ತ್ರಯರಲ್ಲಿ ಸೇರಿದಾಗ ಅವ್ರಿಗೆ ದೋಷ ಇಲ್ಲಿಂದ ಬರಬೇಕು. ಲೋಕದ ನ್ಯಾಯವನ್ನು ಅವರಿಗೆ ಅಪ್ಲೈ ಮಾಡಬಾರದು. ಲಕ್ಷ್ಮೀ ಸರಸ್ವತಿಯರು ಸದಾ ಸಂವಾದ ಹೊರತು ಎಂದೂ ವಿವಾದ ಇಲ್ಲ ಎಂಬುದು ಒಳ್ಳೆ ದೃಷ್ಟಾಂತ ಇದೆ. ಅವರಿಬ್ಬರು ಮಾತಾಡ್ತಾ ಇದ್ದಾರೆ. ಲಕ್ಷ್ಮಿ ಸರಸ್ವತಿ ಸತ್ಯಭಾಮ ಯಾರು ಅಂತ ಹೇಳಿ ದ್ರೌಪದಿಗೆ ಗೊತ್ತು, ದ್ರೌಪದಿ ಏನು ಅಂತ ಹೇಳಿ ಸತ್ಯಭಾಮ ಗೊತ್ತು. ಅವರಿಬ್ಬರು ಮಾತುಕತೆಗಳು ಎಂಥದ್ದು ಅಂತ ಕೇಳಿದ್ರೆ ಲೋಕದ ಜನಗಳಿಗೆ ಈ ಸ್ತ್ರೀಯರ ಕರ್ತವ್ಯದ ಬಗ್ಗೆ ಎಚ್ಚರಿಕೆಯನ್ನು ಕೊಡಬೇಕು. ಅದು ಸುಮ್ಮನೆ ಇದ್ರೆ ಗೊತ್ತಾಗೋದಿಲ್ಲ, ಮಾತಾಡಿಕೊಂಡು ಹೇಳಿದಾಗ ಉಳಿದ ಜನಗಳೆಲ್ಲ ಕಮ್ಯುನಿಕೇಟ್ ಆಗುತ್ತೆ. ಅದನ್ನೇ ಅವರು ಸಂಭಾಷಣೆ ರೂಪದಲ್ಲಿ ಶುರು ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದಂತೆ ದ್ರೌಪದಿ ಇದೇನಿದು ಆಶ್ಚರ್ಯ, ಇಷ್ಟು ಜನ ಗಂಡಂದ್ರೆ ನಿನ್ನ ಮಾತನ್ನು ಹೇಗೆ ಕೇಳ್ತಾರೆ, ನೀನ್ ನೋಡ್ತಿರ್ಲಿಕ್ಕೆ ಅವರು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿಬಿಡ್ತಾರಲ್ಲ, ಎಂಥ ಒಂದು ನಿನ್ ಬಗ್ಗೆ ಅವರು ಆದರದಿಂದ ಇದ್ದಾರೆ. ಆದ್ರೆ ನಾವು 16,108 ಜನಗಳು ಕೃಷ್ಣನನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ, ರಹಸ್ಯ ಏನು ಅಂತ ಕೇಳಿ ಸಾಮಾನ್ಯವಾಗಿ ಲೋಕದ ಜನ ಏನ್ ಮಾಡ್ತಾರೆ, ಗಂಡನ ಒಲಿಸ್ಕೋಬೇಕು, ವಶೀಕರಣ ಯಂತ್ರ ಅಂತ ಕಟ್ಟೋದು. ವಶೀಕರಣ ಯಂತ್ರ ಇಲ್ಲ ಔಷಧಿ ಹಾಕೋದು ಇಲ್ಲ ಮಾಟ ಮಂತ್ರ ಮಾಡಿಸೋದು ಏನಾರು ಮಾಡ್ತಾರೆ. ಇದೇನು ನೋಡಿಬೇಕಾದ್ರೆ ತುಂಬಾ ಜನ ಗುಂಪಿನಲ್ಲಿರೋದ್ರಿ ಇದೆಲ್ಲ ಕೆಲವರಿಗೆ ಹೊಸದಾಗಿ ಕಾಣಬಹುದು. ಅನೇಕ ಜನ ಜೀವನ ಪೂರ್ತಿ ಇಂಥದಲ್ಲೇ ಕಾಲ ಕಳೀತಾ ಇರ್ತಾರೆ. ಅವನು ವಶ ಈಗಂತೂ ರಾಜಕಾರಣಿಗಳೇ ಶುರು ಮಾಡಿಬಿಟ್ಟಿದ್ದಾರೆ ಪಾಪ. ತಾವೆಲ್ಲಕ್ಕಾಗಿ ಏನೇನೋ ಮಾಡ್ತಿರ್ಬೇಕು. ಈ ಮೇಲೆ ಸಾಚಾ ದಾರಿ ಬಿಟ್ಟು ಎಲ್ಲಾ ದಾರಿ ಮಾಡ್ತಾ ವಿದ್ಯಾರ್ಥಿ ಪರೀಕ್ಷೆ ನಡೀತಾ ಇರ್ತದೆ ಅಲ್ಲಿ ಗುಡಿ ಕೂತಿರ್ತಾರೆ ಪಾಸ್ ಆಗಬೇಕು ಅಂತೇಳಿ, ಏನು ಅನ್ಯಾಯ? ಎಕ್ಸಾಮ್ ಅಂದಲ್ಲೇ ಕೂತಿಲ್ಲ, ಏನ್ ಪಾಸ್ ಆಗ್ತಾನೆ ಈ ಮಧ್ಯೆ ಅಂದ್ರೆ ತಿಳುವಳಿಕೆನೆ ಇಲ್ಲ ಜನಗಳಿಗೆ. ತಾವು ಏನು ಮಾಡಿದ್ರೆ ಮೂಲತಃ ಉದ್ಧಾರವಾಗ್ತೇವೆ ಎಂಬುದನ್ನು ಬಿಟ್ಟುಬಿಟ್ಟು ಅಡ್ಡದಾರಿ ಹಿಡಿಯುವ ಪದ್ಧತಿ ಎಲ್ಲಾ ಕಡೆಗೂ ಕಾಣುತ್ತೇವೆ. ಅದನ್ನ ಸತ್ಯಭಾನವಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿಬಿಟ್ಟಿದ್ಯಾ ಅಕಸ್ಮಾತು? ಈ ರೀತಿ ಕೇಳೋ ಮೂಲಕ ದ್ರೌಪದಿ ಈ ರೀತಿ ಮಾಡಿ ಒಲಿಸಿಕೊಂಡಿದ್ದಾರೆ ತಿಳ್ಕೊಳ್ಳೋಕೆ ಹೋಗಬೇಡಿ. ನಿಜವಾಗಲೂ ದ್ರೌಪದಿಯ ಯಶಸ್ಸಿನ ರಹಸ್ಯ ಬೇರೆನೇ ಇದೆ ಅಂತ ಹೇಳಬೇಕಾದ್ದು ಅಲ್ಲಿಯ ಉದ್ದೇಶ. ಅದಕ್ಕೆ ಕೇಳಿದ್ರೆ ಔಷಧಿ ಕೊಡುತ್ತೆ, ಔಷಧಿನಾ ಯಂತ್ರನಾ ಮಂತ್ರನಾ ತಂತ್ರನಾ ಏನು ಅಂತ ಕೇಳಿದಾಗ ದ್ರೌಪದಿ ಹೇಳ್ತಾರೆ, ಸತ್ಯಭಾಮಾದೇವಿ ನಿನಗೆ ಹೇಳೋದೇನಿದೆ, ಇದೇನಿದು ಸಂಶಯ ಅನುಪ್ರಶ್ನ ಸಂಶಯೋವ ತ್ವಯಿ ನೈತದ್ ಉಪಪದ್ಯತೆ. ದ್ರೌಪದಿಯ ಮಾತಿದೆ, ನೀನು ಯಾರು ಕೃಷ್ಣಸ್ಯ ಮಹಿಷಿ ಪ್ರಿಯ ಅಂತ ಹೇಳಿದ್ದಾರೆ. ಕೃಷ್ಣಸ್ಯ ಮಹಿಷಿ ಪ್ರಿಯ, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಪತ್ನಿ ನೀನು ಮಹಾಲಕ್ಷ್ಮಿ. ಆದ್ದರಿಂದ ಇದು ಅನುಪ್ರಶ್ನೆಯೂ ಅಲ್ಲ ಸಂಶಯನೂ ಅಲ್ಲ, ನೀನು ಕೇಳಿ ತಿಳ್ಕೋಬೇಕು ನನ್ನಿಂದ ಏನೂ ಇಲ್ಲ. ಯಾಕೆ ನೀನು ನಮಗಿಂತ ತುಂಬ ಮೇಲಿರ್ತಕ್ಕಂಥವಳು. ಸಂಶಯ ಮಹಾಲಕ್ಷ್ಮಿ ಸಂಶಯದ ಹೆಸರು ಕೂಡ ಇಲ್ಲ, ಸಕಲ ವಾಂಗ್ಮನಸ ದೇವತಾ ಅಂತ ಅವರಿಗೆ ಹೆಸರು. ಅಂದ್ರೆ ದ್ರೌಪದಿಯ ಮಾತಿನಲ್ಲಿ ಸ್ಪಷ್ಟವಾಗಿ ಉತ್ತರ ಇದೆ, ಸತ್ಯಭಾಮಾದೇವಿ ತಿಳುವಳಿಕೆ ಇಲ್ಲದೆ ಕೇಳಿದ ಪ್ರಶ್ನೆ ಅಲ್ಲ ಇದು. ಒಂದು ಸ್ವತಃ ಅವರಿಗೆ ಭಾರಿ ತಿಳುವಳಿಕೆ ಇದೆ, ಆದ್ರೆ ಕೇಳ್ತಿದ್ದೀರಿ ಅದರಿಂದ ಹೇಳಬೇಕಷ್ಟೇ. ನಾವು ನಿಜವಾಗಿ ನಿಮ್ಮ ಪ್ರಶ್ನೆ ಉತ್ತರ ಕೊಡಲೇಬಾರದು, ನಾವು ನಿಮಗೆಲ್ಲ ಗೊತ್ತಿರೋದ್ರಿಂದ ಅದು ಕೇಳಿದ್ರೆ ಸುಮ್ಮನೆ ಇರಬಾರದು ಅಂತ ಹೇಳ್ತಾ ಇದ್ದೇನೆ ಅಷ್ಟೇ ಹೊರತು ಬೇರೆ ಅಲ್ಲ. ಸತ್ಯಭಾಮಾದೇವಿ ನಾನು ಎಂದೂ ಸಹ ಈ ಮಾರ್ಗದಲ್ಲಿ ಗಂಡಂದರನ್ನು ಮೆಚ್ಚಿಸಿಲ್ಲ ಅಂತ ಹೇಳಿದ್ದಾರೆ. ಲೋಕದ ಜನರ ಮಾರ್ಗದಲ್ಲಿ ಮೆಚ್ಚಿಸಿಲ್ಲ, ಔಷಧಿ ಮಂತ್ರತಂತ್ರಗಳನ್ನು ಎಂದೂ ಹಾಗೆ ಮಾಡಬಾರದು ಅಂತ ಹೇಳಿದ್ದಾರೆ. ದ್ರೌಪದಿಯ ಮಾತುಗಳು ಚೆನ್ನಾಗಿ ಗಮನದಲ್ಲಿಟ್ಟಿರಬೇಕು. ಅವ್ರು ಹೇಳ್ತಾರೆ, ಯಾರು ಈ ಮಂತ್ರತಂತ್ರ ಮಾಟಗಳಿಂದ ಗಂಡನ್ನ ಒಲಿಸ್ಲಿಕ್ಕೆ ಅಂತ ಹೋಗ್ತಾರೆ, ಗಂಡ ಒಲಿತಾನ ಬಿಡ್ತಾನೋ ಬಿಟ್ಟುಬಿಡಿ, ಅವನು ಹುಚ್ಚನಾದ ಸಂಭವ ಇದೆ ಅಂತ ಹೇಳಿದ್ದಾರೆ. ಅವನು ಹುಚ್ಚನಾದ ಸಂಭವ ಇದೆ, ಬಹಳ ಮುಖ್ಯ. ಅವನು ಮತಿಭ್ರಾಂತನಾಗ್ತಾನೆ, ಮತಿಭ್ರಾಂತಿಯನ್ನು ವಶೀಕರಣ ಅಂತ ತಿಳ್ಕೊಂಡು ಹುಚ್ಚರು ಅಂತ ಕರೀತಾರೆ, ಏನು ಪ್ರಯೋಜನ ಇಲ್ಲ. ಎಷ್ಟೋ ಜನ ಮಾಟ ಮಂತ್ರಕ್ಕೆ ಹೋಗ್ತಾರಲ್ಲ, ಅದು ರಾಂಗ್ ಕನೆಕ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹೇಗೆ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಆ ತರ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಂತ ಅಡ್ಡ ಮಾರ್ಗಕ್ಕೆ ಎಂದೆಂದು ಹೋಗಬಾರದು ಅಂತ ಹೇಳಿದ್ದಾರೆ. ಎಂದು ಅದು ಪ್ರಯತ್ನ ಪಡಬಾರದು. ಇನ್ನು ಔಷಧಿ ಕೊಟ್ಟು ವಶ ಮಾಡಿಕೊಳ್ಳೋದು ಇದೆಯಲ್ಲ, ಅದಿನ್ನೂ ಅಪಾಯಕರ, ಅದನ್ನೂ ಮಾಡಬಾರದು ಅಂತ ಹೇಳಿದ್ದಾರೆ. ಔಷಧಿ ಕೊಟ್ಟು ಗಂಡನ ವಶ ಮಾಡಿಕೊಳ್ಳೋದಕ್ಕೆ ಹೋಗಬಾರದು, ಆಗ ಅವನು ಸತ್ತೋಗ ಸಂಭವ ಇದೆ ಅಂತ ಹೇಳಿದ್ದಾರೆ. ಔಷಧಿಯಿಂದ ವಶೀಕರಣ ಆಗ ಯಮನ ವಶ ಆಗ್ತಾನೆ, ಇವರು ವಶ ಆಗೋದಿಲ್ಲ, ಯಮದೇವರು ವಶ ಆಗಿಬಿಡ್ತಾನೆ ಹೊರತು ಪ್ರಯೋಜನ ಇಲ್ಲ. ಮೃತ್ಯು ವಶವಾಗಿ ಬದುಕೋದು ಏನು ಬಂತು ಈ ಮಧ್ಯೆ? ಇದೆಲ್ಲ ಎಚ್ಚರಿಕೆ ಕೊಡ್ತಾರೆ. ತುಂಬಾ ಜನಕ್ಕೆ ಇವತ್ತು ನೋಡೋದಕ್ಕೆ ಮಹಾಭಾರತ ರಾಮಾಯಣ ಕೇಳಿದ್ರೆ ಸ್ವಲ್ಪ ಕಲ್ಚರ್ ಇರುತ್ತೆ, ತುಂಬಾ ಜನಕ್ಕೆ ಅದ್ರ ಬಗ್ಗೆ ಏನು ತಿಳುವಳಿಕೆ ಇರೋದಿಲ್ಲ, ಯಾವ್ಯಾವುದೋ ಮಾರ್ಗದಲ್ಲಿ ಬಳಸಲಿಕ್ಕೆ ಹೋಗ್ತಾರೆ. ಇವತ್ತು ನೋಡಿ ಎಷ್ಟೆಷ್ಟು ಕಡೆ ಜನ ಹೋಗ್ತಾರೆ, ಪಾಪ ಕೆಲವು ಕ್ಯೂಗಳು, ಅವನು ಕೊಡೋನಿಗೆ ಏನೂ ಗೊತ್ತಿಲ್ಲ, ಇದು ಆಶ್ಚರ್ಯ ಅಂತ ಕೇಳಿದ್ರೆ. ಹೆಸರಿಗೆ ವೈಜ್ಞಾನಿಕ, ಭಾರಿ ವೈಜ್ಞಾನಿಕ ಅಂತ ಕರೀತಾರೆ. ಬೀದಿಗಳಲ್ಲಿ ನೋಡ್ಬೇಕು ನೀವೀಗ, ಓದೋರೆ ಕ್ಯೂ ನಿಂತಿರ್ತಾರೆ ಎಷ್ಟೋ ಸಲ. ಯಾರಿಗೆ ಯಾರೋ ಒಂದು ಮಂತ್ರಿ ಕುಂಕ ಕೊಡ್ತಾರೆ, ಏನೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಾಲ ಸಾಲು ನಿಂತಿರ್ತಾರೆ ಜನ. ಎಂಥ ಭ್ರಾಂತವ್ಯರೆಲ್ಲ ಕೂಡ. ಹೆಸರಿಗೆ ವಿಜ್ಞಾನ, ಏನು ವಿಜ್ಞಾನನ ಇದು? ಒಂದು ಹೋಗ್ಲಿ, ದೇವರು ನಂಬೋದಿಲ್ಲ, ಹಾಳಾಗಿ ಹೋಗ್ಲಿ. ಈ ಇಂಥವ್ರು ಅಯೋಗ್ಯರು ನಂಬ್ತಿರಲ್ಲ, ದೇವದಂತವ್ರು ನಂಬ್ತಿರಲ್ಲ, ಹೇಗೆ ನಂಬ್ತೀರಿ? ಈ ಜನಕ್ಕೆ ಈ ಬಗ್ಗೆ ಯೋಚನೆ ಇಲ್ಲ. ಆಧುನಿಕರು ಎಷ್ಟು ತಪ್ಪು ಮಾಡ್ತಾರೆ ಗೊತ್ತೇನು? ಈ ದೇವರ ನಂಬೋರ ಬಗ್ಗೆ ಭಾರಿ ತಮಾಷೆ ಮಾಡಿ ಹುಚ್ಚುಚ್ಚ ಮಾತಾಡ್ತಾರೆ. ಇಂಥ ಜನರ ಬಗ್ಗೆ ಎಚ್ಚರಿಕೆ ಕೊಡೋ ಜನಗಳಿಲ್ಲ, ಆರಾಮಾಗಿ ಬಿಟ್ಟಿರ್ತಾರೆ. ತಪ್ಪೋದು. ದೇವರ ನಂಬೋರಿಂದ ಜಗತ್ತಿಗೆ ಏನು ಹಾನಿ ಇಲ್ಲ. ಯಾಕೆ ಗೊತ್ತೇನು? ದೇವರು ಎದುರು ಬಂದು ಏನೋ ಯಾರಿಗೂ ಕಾಣೋದಿಲ್ಲ, ಏನೋ ಕೊಡೋದಿಲ್ಲ. ಅವನೇನಿದ್ರು ಕಾಣದಂತೆ ಮಾಡುತ್ತಾನೆ. ತನ್ನ ಮಹಿಮೆಯ ತೋರಗೋಡ ಜಗಕ್ಕೆ ದೇವರ ವೈಶಿಷ್ಟ್ಯ ಇದೆ. ದೇವರು ನಂಬಿದ ಒಬ್ಬನು ದುಷ್ಟನಾಗ ಚಾನ್ಸಸ್ಸೇ ಇಲ್ಲ. ಗಮನಿಸ್ಬೇಕು ನಾವು. ಸರಿಯಾಗಿ ದೇವರನ್ನ ಅವನು ನಂಬಿರ್ತಾನೆ, ಅವನು ದುಷ್ಟನಾಗಲು ಸಾಧ್ಯತೆ ಇಲ್ಲ. ಯಾಕೆ? ದೇವರು ಎಲ್ಲಾ ಕಡೆ ಇದ್ದಾನೆ, ನಮ್ಮನ್ನು ಯಾವಾಗಲೂ ನೋಡ್ತಾನೆ. ಅವನು ಸರ್ವತಂತ್ರ ಸ್ವತಂತ್ರ ಸರ್ವ ಸಮರ್ಥ ಅಂತ ಗೊತ್ತಾದ್ರೆ ಯಾವ ಮೋಸ ಮಾಡ್ತಾನೆ ಈ ಮಧ್ಯೆ? ಗೊತ್ತ, ಯಾವುದೋ ದೇವರ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲದವನು ಮೂರ್ಖ. ಸರಿಯಾದ ದೇವರ ಕಲ್ಪನೆ ಇದ್ದವನು ಎಂದು ಸಮಾಜ ಕಂಟಕನಾಗ ಚಾನ್ಸಸ್ಸೇ ಇಲ್ಲ. ಅವನು ಸಮಾಜ ಉದ್ಧಾರಕನಾಗ್ತಾನೆ. ಆದ್ರೆ ಡೇಂಜರಸ್ ಯಾರು? ಇಂಥ ಜನಗಳು ತಮ್ಮ ಹೊಟ್ಟೆಪಾಡಿಗೋಸ್ಕರ ಕಂಡವರು ತಲೆ ಹೊಡಿತಾರಲ್ಲ ಅಂತವ್ರು, ಎಷ್ಟು ಬೀದಿ ಗೊಬ್ಬರ ಸಿಗ್ತಾನಂತ. ಅವ್ರು ಏನು ಬರ್ತಿರೋದಿಲ್ಲ, ಏನೋ ಕೊಡೋದು, ಏನೋ ಮಾಡೋದು, ಮೋಸ ಮಾಡೋ, ಹಾವು ಹಿಡ್ಕೋತೇನೆ ಅಂತ ಏನೋ ಮಾಡ್ತಿರ್ತಾನೆ. ಏನೋ ಕುಡಿತೇವೆ, ಏನೋ ತಿಂತೇವೆ, ಏನೋ ಸುರಿಸಿಬಿಡ್ತೇನೆ. ಈ ಜನ ಹಾಗೆ ಬಾಯಿ ತಕ್ಕೊಂಡು ನೋಡ್ತಿರ್ತಾರೆ, ಏನು ಆಶ್ಚರ್ಯ. ಇವ್ರು ಓದಿದ್ದಾದ್ರೆ ಏನು ಈ ಮಧ್ಯೆ? ಇಂಥ ಮೂಢನಂಬಿಕೆಯ ವಿರುದ್ಧ ಪ್ರತಿಭಟನೆ ಮಾಡೋದನ್ನು ಬಿಟ್ಟುಬಿಟ್ಟು ನಂಬಿಕೆ ಇಲ್ಲದ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸ್ಬೇಕು ನಾವು. ಭಗವಂತ ಗೀತೆಯಲ್ಲೇ ಹೇಳ್ತಾರೆ, ನಂಬಿಕೆ ಇಲ್ಲದ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ನಂಬಿಕೆ ಅಂದ್ರೇನು? ಸರಿಯಾದ ತಿಳುವಳಿಕೆಯನ್ನ ಹೊಂದಿ ಅದನ್ನ ದೃಢವಾಗಿ ನಂಬೋದು. ಮೂಢನಂಬಿಕೆ ನಂಬಿಕೆ ಅಲ್ಲ. ತ್ರಿವಿಧ ಶ್ರವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಮ ಶೃಣು. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ಶ್ರದ್ಧೆ ಇದ್ದೇ ಇರುತ್ತೆ. ಸಾತ್ವಿಕ ಶ್ರದ್ಧೆ ಅಂದ್ರೆ ಇವತ್ತು ಸೈನ್ಸ್ ಹೀಗಾದ್ರೆ ಆಗಲೇಬೇಕು ಶ್ರದ್ಧೆ. ಅದು ಒಂದು ತಪ್ಪಲ್ಲ. ಈಗ ಜಿ ಅಂತ ಹೇಳಿದ್ರೆ ಮೇಲೆ ಕಲ್ಲು ಹೋದ್ರೆ ಬಿದ್ದೇ ಬೀಳುತ್ತೆ. ಇದು ಮೂಢನಂಬಿಕೆ ಅಲ್ಲ. ಇದು ಆ ನಂಬಿಕೆ ಇಲ್ಲದವರು ಆದ್ದರಿಂದ ತಲೆ ನಿಂತ್ಕೊಂಡು ತಲೆ ಹೊಡ್ಕೊಂಡ್ಬಿಡ್ತಿದ್ದೆ ಅಷ್ಟೇ. ದೂರ ಯಾಕಂತ ಕಲ್ ಮೇಲೆ ಹೋದ ತಕ್ಷಣ ತಲೆ ಮೇಲೆ ಬೀಳುತ್ತೆ ಗೊತ್ತವನಿಗೆ. ಹೇ, ಮೂಢನಂಬಿಕೆ ಸುಮ್ಮನೆ ಹಾಗೆ ನಿಂತ್ಕೊಂಡ್ರೆ ತಲೆ ಹೊಡ್ಕೊ ಅಂತ ಹೇಳಿದಾಗತ್ತಷ್ಟೆ. ಅದು ನಂಬಿಕೆ ಸರ್ಕೊಳ್ಳೇಬೇಕಾದ. ಅದನ್ನ ನಂಬಿಕೆಯನ್ನು ಎಂದು ಮನುಷ್ಯ ಬಿಡ್ಲಕ್ಕಾಗೋದಿಲ್ಲ ಅಂದಮೇಲೆ ಹಾಗಿದ್ರೆ ಯಾವ್ದನ್ನು ಬಿಡಬೇಕು? ಮೂಢನಂಬಿಕೆ ಬೇಸ್ಲೆಸ್ ಬಿಲೀಫ್ ಇರುತ್ತಲ್ಲ, ಅದು ಮೂಢನಂಬಿಕೆ ಅಷ್ಟೇ. ಆದ್ರೆ ಸೂಪರ್ಸ್ಟಿಷನ್ ಅಂದ್ರೆ ಇದು ಸೂಪರ್, ನಮ್ಮ ಜನ ದೇವರ ನಂಬೋದೇ ಮೂಢನಂಬಿಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು. ದೇವರು ನಂಬದೇ ಇರೋದು ಮೂಢನಂಬಿಕೆ. ಆ ಲೆಕ್ಕದಲ್ಲಿ ದೇವರು ನಂಬದೇ ಹೋದ್ರೆ ಮೂಢನಂಬಿಕೆನೇ ಹೊರತು ಬೇರೆ ಅಲ್ಲ. ಬಹಳ ಎಚ್ಚರದಿಂದ ಇರಬೇಕು. ಇಂಥ ಅಯೋಗ್ಯ ಜನಗಳಿಂದ ಭಾರಿ ದೂರ ಇರಬೇಕು. ಅವಾಗ ಸರಿ ಹೋಗುತ್ತೆ ಹೊರತು ಬೇರೆ ದಾರಿ ಇಲ್ಲ. ಆಗ ಹಾಗಿದ್ರೆ ಹೇಗೆ ಒಲಿಸಿರೋದೆ ನೀನೀಗ? ಈ ದಾರಿಯಿಂದ ಒಲಿಸಿಲ್ಲ ನಾನು, ನಾವು ಒಲಿಸಿರೋ ದಾರಿ ಬೇರೆ ಇದೆ. ಗಂಡಂದಿರನ್ನ ನಾನು ಒಲಿಸಲಿಕ್ಕೆ ಅತಿ ಮುಖ್ಯವಾದ ಕಾರಣ ನನ್ನ ನಿಷ್ಠೆ ಅಂತ ಮೊದಲ ಮಾತನ್ನು ಹೇಳಿದ್ದಾಳೆ. ನನ್ನ ನಿಷ್ಠೆ ಎಂದೂ ನನ್ನ ನಿಷ್ಠೆಯನ್ನ ಪಾತಿವ್ರತ್ಯವನ್ನ ನಾನು ಕನಸಿನಲ್ಲೂ ಕೂಡ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಹಜವಾಗಿ ನನಗೆ ಅವರು ಗೌರವ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಒಳ್ಳೆ ಸ್ಟೂಡೆಂಟು ಮೇಸ್ಟ್ ರೆಸ್ಪೆಕ್ಟ್ ಕೊಡ್ತಾನೆ. ಅದಕ್ಕೆ ಅವರು ಬುದ್ಧಿವಂತನಾಗಿರೋದೇ ಕಾರಣ. ಹೇಳಿದ್ರೆ ಸರಿಯಾಗಿ ಒಪ್ಪಿಸ್ತಾ ಅಂದ್ರೆ ನ್ಯಾಚುರಲ್ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ, ಅದು ವಿಶೇಷ. ಒಳ್ಳೆ ವಿದ್ಯಾರ್ಥಿನ ಕಂಡ್ರೆ ಗುರುವಿಗೆ ಹೇಗೆ ಪ್ರೀತಿ ಬರುತ್ತೋ, ಒಳ್ಳೆ ಹೆಂಡತಿನ ಕಂಡ್ರೆ ಗಂಡನ ಪ್ರೀತಿ ಬಂದೇ ಬರುತ್ತೆ, ನ್ಯಾಚುರಲ್. ಅದೆಲ್ಲಿಂದ ಬರಬೇಕು? ನಿಷ್ಠೆಯಿಂದ ಬರಬೇಕು. ಎಲ್ಲೂ ದ್ರೋಹವಾಗಬಾರದು. ದ್ರೋಹವಾಯ್ತು ಅಲ್ಲಿಗೆ ಇನ್ನೇನು ಯಾವುದನ್ನು ದ್ರೋಹ ಮಾಡ್ತಿರೋದು? ಮಂತ್ರಗೆ ವಶೀಕರಣ ಮಾಡ್ತೀನಿ ಅಂತ ಏನರ್ಥ ಅದಕ್ಕೀಗ? ಅದಕ್ಕೆ ಹೇಳ್ತಾರೆ, ವಶೀಕರಣ ಮಾಡ್ಕೊಳ್ಳಿ, ಯಂತ್ರಗಿಂತ ಕಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಗುಣದಿಂದ ವಶ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸದ್ಗುಣಗಳಿಂದ ವಶ ಮಾಡ್ಕೊಳ್ಬೇಕು. ಈ ಮಾತನ್ನ ಕೃಷ್ಣ ಸಾಕ್ಷಾತ್ ನಾರಾಯಣ ಅಂಬರೀಷ ರಾಜನಿಗೆ ಹೇಳ್ತಾನೆ ಈ ಮಾತನ್ನ. ಅಂಬರೀಷ ರಾಜ ಬಂದಿದ್ದಾನೆ, ಅಂಬರೀಷ ರಾಜನ ಮೇಲೆ ದುರ್ವಾಸ ಮುನಿಗಳು ಭಾರಿ ಕೋಪಗೊಂಡು ಬಿಟ್ಟಿದ್ದಾರೆ. ನಮ್ಮ ಕಥೆ ಗೊತ್ತು, ಭಾಗವತದ ಕಥೆ. ಕೊನೆಗೆ ಅವ್ರು ಉಳ್ಕೊಳ್ಳಕ್ಕೆ ಅಂತ ವಿಷ್ಣು ಚಕ್ರ ಕಟ್ಟಿಸಿಕೊಂಡು ಬಂದಾಗ ಎಲ್ಲೆಲ್ಲೋ ಹೋಗ್ತಾರೆ, ಬರೀ ವಿಷ್ಣುವಿನ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ನಮ್ಮ ಕೈಲಿ ಆಗೋದಿಲ್ಲ, ನಮ್ಮ ಕೈಲಿ ಇಷ್ಟನೂ ಇಲ್ಲ ಅಂತ ಹೇಳ್ತಾರೆ. ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ಆತನ ಚಕ್ರದಿಂದ ನಿಮ್ಮ ನಾವು ಕಾಪಾಡೋದಿಲ್ಲ ಅಂತ ಹೇಳಿಬಿಟ್ಟು ಅದು ಶಿವನ ಹತ್ರ ಹೋದ್ರೆ ಅವರು ಹೇಳ್ತಾರೆ, ನನ್ನ ಕೈಲೂ ಸಾಧ್ಯ ಇಲ್ಲ, ಇಷ್ಟನೂ ಇಲ್ಲ, ನಿಮ್ಗೊಂದು ದಾರಿ ಹೇಳ್ತೇನೆ, ಅದು ವಿಷ್ಣು ಚಕ್ರ, ವಿಷ್ಣುವನ್ನೇ ಶರಣು ಹೊಂದಿ, ಅವಾಗ ಉದ್ಧಾರವಾಗ್ತೇನೆ ಅಂದ ತಕ್ಷಣ ಅವ್ರು ಹೊರಟರು, ವಿಷ್ಣುವಿನ ಹತ್ರ ಹೋದ್ರು. ಆಗ ವಿಷ್ಣು ಕೇಳ್ತಾನೆ, ಏನು ಬ್ರಹ್ಮದೇವರು ಏನಂದ್ರು? ಟು ಶಿವ ಏನಂದ್ರು? ಇಲ್ಲ, ಅವ್ರು ಆಗೋದಿಲ್ಲ ಅಂತ ಹೇಳಿದ್ರು. ಯಾತಕ್ಕೆ? ನಾವೆಲ್ಲ ಅಸ್ವತಂತ್ರರು, ಆಗೋದಿಲ್ಲ ಅಂತ ಹೇಳಿದ್ರು. ಓ ಹಾಗ, ನಾನು ಹೇಳ್ತೇನೆ ಕೇಳಿ ದುರ್ವಾಸ ಮುನಿಗಳೆ. ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವ ದ್ವಿಜ. ನಾನು ಅಸ್ವತಂತ್ರ ಇದ್ದಾಗೇನೆ, ಅವ್ರ ಅಸ್ವತಂತ್ರರೇ ಪರಮಾತ್ಮ ಹಾಗಲ್ಲ, ಅಸ್ವತಂತ್ರ ಇದ್ದ ಹಾಗೆ. ಯಾಕೆ ಭಕ್ತ ಪರಾಧೀನ, ನಾನು ಭಕ್ತರನ್ನು ಮೆಚ್ಚುತ್ತೇನೆ, ಅವ್ರ ಮಾತು ಕೇಳುತ್ತೇನೆ ಅಷ್ಟೇ. ಏನು ಪರಮಾತ್ಮ ನೀನು ಮಾತು ಕೇಳುತ್ತೀಯ ಅಂದ್ರೆ, ಹೌದು, ಯಾತಕ್ಕೆ ಮಾತು ಕೇಳಿದೆ ಅನ್ನೋ ಗೊತ್ತೇನು? ಅವರೆಲ್ಲ ಎಂಥವ್ರು ಅಂದ್ರೆ, ನನಗೋಸ್ಕರ ಸರ್ವಸ್ವ ತ್ಯಾಗವನ್ನು ಮಾಡಿಬಿಡ್ತಾರೆ. ನನಗೋಸ್ಕರ ಸರ್ವಸ್ವ ತ್ಯಾಗವನ್ನು ಮಾಡಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಪ್ರಾರ್ಥನೆ ಮಾಡ್ತಾರೆ. ಅವನ್ ಹೇಗೆ ಬಿಡ್ತೇನೆ? ಅಲ್ಲಿ ಒಂದು ಮಾತಾಡ್ತಾನೆ ದುರ್ವಾಸರಿಗೆ ನಾರಾಯಣ, ನನ್ನ ಭಕ್ತರು ಎಂಥವ್ರು ಗೊತ್ತೇನು? ವಶೀಕುರುವಂತಿ ಮಾಂ ಭಕ್ತ್ಯ ಸತ್ ಸ್ತ್ರೀಯ ಸತ್ಪತಿಂ ಯಥಾ. ಅದು ಭಾಗವತದ ವಾಕ್ಯ. ಸತ್ ಸ್ತ್ರೀಯ ಸತ್ಪತಿಂ ಯಥಾ ವಶೀಕುರುವಂತಿ ಮಾಂ ಭಕ್ತ್ಯ. ಉತ್ತಮ ಪತಿವ್ರತ ಸ್ತ್ರೀ ತನ್ನ ಗಂಡನನ್ನು ಹೇಗೆ ಭಕ್ತಿಯಿಂದ ವಶ ಮಾಡಿಕೊಳ್ಳುತ್ತಾಳಲ್ಲ, ನನ್ನ ಭಕ್ತರು ನನ್ನ ಹಾಗೆ ವಶ ಮಾಡಿಕೊಳ್ಳುತ್ತಾರೆ. ಎಕ್ಸಾಂಪಲ್ ನೋಡ್ಬೇಕಾಗ್ತದೆ. ಸತ್ ಸ್ತ್ರೀಯ ಸತ್ಪತಿಂ ಯಥಾ, ಒಳ್ಳೆಯ ಸ್ತ್ರೀ ಒಳ್ಳೆಯ ಪತಿಯನ್ನು ಹೇಗೆ ವಶ ಮಾಡಿಕೊಳ್ತಾಳೆ ಭಕ್ತಿಯಿಂದ, ಹಾಗೆ ಮಾಡ್ಕೊಂಡಿರ್ತಾರೆ. ಆಗ ದ್ರೌಪದಿ ಮಾತಿನ ವಿವರಣೆ ನಿಮಗೆ ಅರ್ಥವಾಗ್ತದೆ. ತಮ್ಮ ಗುಣಗಳಿಂದ ವಶ ಮಾಡಿಕೊಳ್ಬೇಕೆ ಹೊರತು ಬೇರೆ ದಾರಿ ಇಲ್ಲ. ಅಂತ ಗುಣಗಳಲ್ಲಿ ಅತ್ಯಂತ ಮುಖ್ಯವಾದ ಗುಣ ಪಾತಿವ್ರತ್ಯ, ಪೂರ್ಣ ನಿಷ್ಠೆ. ನಾನು ಎಷ್ಟು ನಿಷ್ಠಳು ಗೊತ್ತೇನು? ದೇವೋ ಮನುಷ್ಯೋ ಗಂಧರ್ವ ಯುವಾಚಾಪಿ ಸ್ವಲಂಕೃತ ರೂಪ್ ದ್ರವ್ಯವಾನ್ ಅಭಿರೂಪೋವ ನಮೇ ಅನ್ಯ ಪುರುಷೋ ಮತಃ. ದ್ರೌಪದಿಯ ಮಾತು, ನಾನು ಇನ್ನೊಬ್ಬ ಪುರುಷನ ಕನಸಿನಲ್ಲೂ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿದ್ದಾರೆ. ದೇವ ಗಂಧರ್ವ ಯುವಾಚಾಪಿ ಸ್ವಲಂಕೃತ, ದೇವತೆ ಆಗಿರಬಹುದು ಇನ್ನೊಬ್ಬ, ಗಂಧರ್ವನಾಗಿರಬಹುದು, ಯುವಾಚಾಪಿ ಸ್ವಲಂಕೃತ, ಎಷ್ಟೇ ಅಲಂಕಾರದ ದೊಡ್ಡ ತರುಣನಾಗಿರಬಹುದು, ದ್ರವ್ಯವಾನ್ ಭಾರಿ ಶ್ರೀಮಂತನಾಗಿರಬಹುದು, ಅಭಿರೂಪೋವ ಭಾರಿ ಸುಂದರಾಗಿರಬಹುದು, ನಮೇ ಅನ್ಯ ಪುರುಷೋ ಮತಃ, ಇನ್ನೊಬ್ಬ ಪುರುಷನ ಬಗ್ಗೆ ನಾನು ಎಂದೆಂದೂ ವಿಚಾರ ಮಾಡಿಲ್ಲ, ಆ ಬಗ್ಗೆ ಆಸಕ್ತಿ ನನಗಿಲ್ಲ, ಆದ್ರಿಂದ ಆ ನಿಷ್ಠೆ ನನ್ನನ್ನು ಈ ಮಾತಕ್ಕೆ ತಂದಿದೆ ಅಂತ ಹೇಳಿದ್ದಾರೆ. ಇದನ್ನ ಪಾತಿವ್ರತ್ಯ ಅಂತ ಕರೀತಾರೆ. ಈ ದ್ರೌಪದಿಯ ಬಗ್ಗೆ ತುಂಬಾ ಗಮನಿಸಬೇಕಾದ ಮಾತಿದೆ. ಕುಮಾರವ್ಯಾಸ ಭಾರತ ಅಂತಿದೆ, ಗದಗಿನ ಭಾರತ, ಒಳ್ಳೆ ಮಹಾಕಾವ್ಯ ಅದು, ಸಂಶಯನೇ ಇಲ್ಲ. ಆದರೆ ಮೂಲ ಭಾರತಕ್ಕೆ ನಿಷ್ಠವಾದ ಕೃತಿ ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇಲ್ಲ. ತುಂಬಾ ಜನ ಅದನ್ನೇ ನಿಜವಾದ ಭಾರತ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದೊಂದು ಕಾವ್ಯ ಆಸ್ತೇನೆ. ಎಷ್ಟೋ ವಿಚಾರ ತಗೊಂಡಿದ್ದಾರೆ ಇಲ್ಲ ಅಂತಲ್ಲ, ಇರೋದೆಲ್ಲ ಮೂಲದ ಕಥೆ ಅಲ್ಲ, ಅದೆಲ್ಲ ಕೂಡ ಅದರೊಂದು ಕಲ್ಪನೆಯ ಕಥೆ ಬರುತ್ತೊಂದು. ಅದರಲ್ಲಿ ಈ ಜಂಬೂ ಫಲದ ಕಥೆ ಅಂತ ಒಂದು ಕಥೆ ಬರುತ್ತೆ, ನೇರಳೆನ ಕಥೆ ಒಂದು ಕಥೆ. ದ್ರೌಪದಿಯ ಪಾತ್ರದ ಬಗ್ಗೆ ಸ್ವಲ್ಪ ಕೆಟ್ಟ ಛಾಯೆ ಕೊಡ್ತಕ್ಕಂಥ ಕಥೆ ಅದು. ಅದು ಯಾವ ಮೂಲದಲ್ಲೂ ಇಲ್ಲ, ಆ ಕುಮಾರವ್ಯಾಸ ಭಾರತದಲ್ಲಿ ಮಾತ್ರ ಇರೋದು. ಆ ಇರೋ ಕಥೆ ಹೀಗೆ, ಒಂದು ಜ್ಯೇಷ್ಠ ಮಾಸ ಬಂದದ್ದು, ಇಲ್ಲೂ ಜ್ಯೇಷ್ಠ ಮಾಸ ಪ್ರತಿ ತಿಂಗಳು ಪ್ರತಿ ವರ್ಷ ಬಂದೇ ಬರುತ್ತೆ. ಜ್ಯೇಷ್ಠ ಮಾಸ ನೇರಳೆ ಹಣ್ಣಿನ ದಾನ ಭಾರಿ ಶ್ರೇಷ್ಠ ಅಂತ ಒಂದು ಪದ್ಧತಿ. ಅದಕ್ಕೆ ಏನ್ ಮಾಡಿದ್ರಂತೆ ದ್ರೌಪದಿ, ಒಂದು ವ್ರತ ಮಾಡಿದ್ಲಂತೆ, ನೇರಳೆ ಹಣ್ಣು ದಾನ ಮಾಡಿನೇ ಊಟ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರಂತೆ. 5 ದಿವಸ ಆದ್ರೂ ಒಂದು ಹಣ್ಣು ಸಿಗಲೇ ಇಲ್ವಂತೆ. ಕಾಡಿನಲ್ಲೇ ಇದ್ದಾರೆ, ಒಂದು ಹಣ್ಣು ಸಿಗ್ಲಿಲ್ವಂತೆ, ಉಪವಾಸಾಗೆ ಕೂತು ಬಿಟ್ಟಿರುತ್ತೆ. ಆಗ ಭೀಮನನ್ನು ಕೇಳ್ತಾಳೆ, ನನಗೆ ನೇರಳೆಯನ್ನು ತಂದು ದಾನ ಕೊಡಬೇಕು ನಾನು, ಅದಕ್ಕಿಂತ ಮುಂಚೆ ಊಟ ಮಾಡಾಗಿಲ್ಲ, ತಂದು ಕೊಡಲೇಬೇಕು ಅಂತ ಕೇಳಿದಾಗ ಭೀಮಸೇನ ಹೊರಟನಂತೆ. ಹೊರಟು ಬರ್ತಾನೆ, ದೊಡ್ಡ ಹಣ್ಣು ತರ್ತಾನೆ, ಭಾರಿ ದೊಡ್ಡದು, ಆನೆ ಗಾತ್ರದ ಹಣ್ಣು ಅಂತ ಒಂದೇ ಒಂದು ಹಣ್ಣು ತಂದು ಮುಂದಿಟ್ಟಂತೆ. ತಗೋ ನೀನು ದಾನ ಮಾಡಿ ಇನ್ನ ಊಟ ಮಾಡಬಹುದು ಅಂತ ಹೇಳಿದ ತಕ್ಷಣ ಧರ್ಮರಾಜ ಬರ್ತಾನೆ. ಆತ ತಕ್ಷಣ ಗಾಬರಿ ಆಗಿಬಿಡುತ್ತಂತೆ, ಈ ಸೈಜಲ್ಲಿ ಸಿಗುತ್ತೆ ನೇರಳೆ ಹಣ್ಣು, ಇದು ಒಂದು ಇದು ಭೂಲೋಕದ್ದಂತೂ ಅಲ್ಲ, ಇದು ಏನೋ ಒಂದು ಬ್ಯಾಕ್ ಗ್ರೌಂಡ್ ಬೇರೆನೇ ಇರಬೇಕು ಅಂತ ಅರ್ಥ ಮಾಡ್ಕೊಂಡು ಬಿಟ್ಟು, ಸ್ವಲ್ಪ ಇರುವ ದಾನಗೇನ ಕೊಡೋದು ಬೇಡ, ಈ ಹಿನ್ನೆಲೆ ಏನೋ ತುಂಬ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿದಾನೆ ಧರ್ಮರಾಜ. ಈ ನೇರಳೆ ಹಣ್ಣಿನ ವಿಷಯ ಏನು ತಿಳ್ಕೊಳ್ಳೋಣ ಫಸ್ಟ್ ಅಂತ ಕರೆದು ಸಹದೇವನನ್ನ ಕರೆದನೆ. ಸಹದೇವ ಸ್ವಲ್ಪ ನೋಡಿ ಹೇಳಿದನ ಹಣ್ಣಿನ ವಿಷಯ ಅಂತ ಹೇಳಿ. ಸಹದೇವನ ಬಗ್ಗೆ ಒಂದು ಮಾತಿದೆ ಮಹಾಭಾರತದಲ್ಲಿ, ಅವನು ತ್ರಿಕಾಲಜ್ಞಾನಿ ಅಂತ ಪ್ರಸಿದ್ಧ. ಈ ಸಹದೇವನ ತ್ರಿಕಾಲಜ್ಞಾನಿ ಆದ್ರೆ ಭೀಮಸೇನ ಸರ್ವಜ್ಞ ಪೂರ್ಣ ಪ್ರಜ್ಞ ಆದಿವರಿಗೆ ಗೊತ್ತಿಲ್ಲ ಅನೇಕರಿಗೆ. ಆದ್ರೆ ನೀ ಹೇಳು ಸ್ವಲ್ಪ ವಿಷಯ ಅಂತ ಹೇಳಿದ ತಕ್ಷಣ ಆಗ ಆತ ಸ್ವಲ್ಪ ಧ್ಯಾನ ಮಾಡಿ ಹೇಳಿದರಂತೆ. ಈ ಕಥೆ ಭಾರಿ ಭಾರಿ ದೊಡ್ಡ ಕಥೆ ಇದು ಒಂದು. ಇದು ಬೆಳೆದಿದ್ದು ಕಣ್ಣು ಮುನಿಗಳ ಆಶ್ರಮದಲ್ಲಿ, ಅವರಲ್ಲಿ ಜಂಬು ವೃಕ್ಷ ಇದೆ, ಈ ಹಣ್ಣು ಅದರಲ್ಲಿ ಬೆಳೆದಿದೆ. ಇದು ವಿಚಿತ್ರ ಕಥೆಯ ಹಣ್ಣಿದು, ವರ್ಷಕ್ಕೆ ಒಂದೇ ಹಣ್ಣು ಬಿಡುತ್ತೆ ಅಂತ ಹೇಳಿದ್ದಾರೆ. ವರ್ಷಕ್ಕೆ ಒಂದೇ ಹಣ್ಣು ಬಿಡೋದು, ಅಂತ ಹಣ್ಣನ್ನ ಅವರು ಒಂದು ವರ್ಷ ಬೇರೆ ಆಹಾರ ತಗೊಳ್ಳೋದಿಲ್ಲ. ಒಂದು ವರ್ಷ ಕಣ್ಣು ಮುಚ್ಚಿ ಕೂತರು ಅಂದ್ರೆ ಮತ್ತೆ ತೆಗೆಯೋದು, ಒಂದು ವರ್ಷನೇ ಕಣ್ಣು ತೆಗೆಯೋದು, ಅಷ್ಟು ಸರಿಯಾಗಿ ದೊಡ್ಡ ಹಣ್ಣು ಅಡಿಯಾಗಿರುತ್ತೆ. ಅಂತ ತೋಡ್ ತಿಂತಾರೆ, ಮತ್ತೆ ತಪಸ್ ಕಂಟಿನ್ಯೂ ಮಾಡುತ್ತಾರೆ, ಇನ್ನೊಂದು ವರ್ಷ ಮತ್ತೆ ಕಣ್ಣು ತೆಗೆಯೋದಿಲ್ಲ ಅವರು. ಇದು ಅವರ ವ್ರತ, ಅದು ಇದ್ರ ಮೇಲೆ ಡಿಪೆಂಡ್ ಆಗಿರೋದು, ಅವರ ಜೀವನ ಪೂರ್ತಿ ಇದ್ರ ಮೇಲೆ ಇರೋದು. ಇವತ್ತು ಎಂತ ಅನಾಹುತ ಆಗಿದೆ ಅಂದ್ರೆ, ಇವತ್ತು ಕಣ್ಣು ತೆಗೆಯೋ ದಿವಸ ಅವರು ಸ್ವಲ್ಪತ್ತಿ ಕಣ್ಣು ತೆಗೆದು ಬಿಡ್ತಾರೆ. ನಾವು ಹೋದಾಗ ಹಣ್ಣಿಲ್ಲದ ಹೋದ್ರೆ ಕಷ್ಟ ಶಾಪ ಕೊಡ್ತಾರೆ, ಋಷಿ ಮುನಿಗಳೆಲ್ಲ ನಮ್ಮ ಜನ ತಿಳ್ಕೊಂಡ್ರೆ ಹೈಲಿ ಶಾರ್ಟ್ ಟೆಂಪರ್ಡ್ ಅಂತೇಳಿ, ಅವ್ರು ಸಿಕ್ಕಾಬಿಟ್ಟು ಬಿ ಪಿ ಇರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅವರಿಪ್ಪ. ಎಷ್ಟೋ ಋಷಿ ಮುನಿಗಳು ಸರಿಯಾದ ತಿಳುವಳಿಕೆನೆ ಇರೋದಿಲ್ಲ, ಸಿಟ್ಟು ಬಂದ್ಬಿಡುತ್ತೆ, ಶಾಪ ಕೊಟ್ಟೇ ಬಿಡ್ತಾರ ಅವರು. ಗತಿ ಮುದೋಯ್ತು, ಮೊದಲೇ ವನವಾಸ, ಅದೇ ಬೇರೆ ಅವ್ರು ಹೇಳ್ತಾ ಇದ್ದಾವ ಬರಗಾದ್ರೆ ಅಧಿಕ ವಾಸ ಅಂತ ಹೇಳಿದಾಗೆ. ಇದು ನಡೆದಿದ್ದೇ ಅಲ್ಲ, ಸುಮ್ಮನೆ ಕತ್ತಕತೆ ಸೇರಿಸಿಬಿಟ್ಟಿದ್ದಾರೆ. ಸೌಮ್ಯರನ್ನು ಕೇಳಿದರಂತೆ, ಸೌಮ್ಯರು ಹೇಳ್ತಾರೆ ಇದೆಲ್ಲ ನಮ್ಮಿಂದ ಆಗ ಕೆಲಸ ಅಲ್ಲ, ಇದು ಒಂದು ನಿಮ್ಗೆ ಕೃಷ್ಣನೇ ಗತಿ, ಕೃಷ್ಣನೇ ಕರೀರಿ ಎಂದರೆ ಕೃಷ್ಣನೇ ಕರೀರಿ. ತಕ್ಷಣ ಕೃಷ್ಣ ಕೃಷ್ಣ ಅಂದ್ರೆ ಕೃಷ್ಣ ಸತ್ಯವಾದ ಸವಿತ ಬಂದೇ ಬಿಟ್ಟಂತಲ್ಲಿ ತಕ್ಷಣ. ಇದು ಸರಿನೇ ಅಷ್ಟೇ, ಇದು ಯಾರು ಬರೆದ್ರೂ ಸರಿಯಾದ ಮಾತೆ. ದೇವನ ಕರೆದ್ರೆ ಕಷ್ಟ ಬರ್ತಾರೆ ಅಂದ್ರೆ ಏನೇನೋ ಆಶ್ಚರ್ಯ ಇಲ್ಲ. ಒಂದು ಕೋಣಿಗೆ ಕಷ್ಟ ಬರೋ ಕಾಲ ಬಂದೋಗಿದೆ, ಇನ್ನು ದೇವರ ದೇವರು ಬರದೇ ಇರ್ತಾನ ಸರ್ವಾಂತರ್ಯಾಮಿ. ತಕ್ಷಣ ಬಂದಂತೆ, ಏನ್ ಮತ್ತೇನು ಗಲಾಟೆ ಮಾಡಿಕೊಂಡ್ರಿ ಅಂತ ಕೇಳಿದಂತೆ. ಮತ್ತೆ ನೀನು ಎಡವಟ್ಟು ಮಾಡಿಕೊಂಡೆ ನನ್ನ ಕರೆಯೋದು ಅಂತ ಅರ್ಥ. ಏನೋ ಮಾಡ್ಕೊಂಡಿರ್ಬೇಕು ನೀವು, ಮತ್ತೆ ಏನ್ ಮಾಡ್ಕೊಂಡ್ರಿ ಅಂತ ಕೇಳಿದ್ನಂತೆ. ನಮ್ ಭೀಮನ ಕಥೆ ಇದು ಒಂದು. ಭೀಮ ಎಡವಟ್ಟು ಮಾಡಿಬಿಟ್ಟಿದ್ದಾನೆ, ಏನೇ ಸಿನಿಮಾ ನಾಟಕ ಜನರು ಭೀಮನ್ ಎಡವಟ್ಟೇ ಮಾಡಿಬಿಟ್ಟಿದ್ದಾರೆ ಪಾಪ. ನಿಜವಾಗ್ಲೂ ಇವರು ಎಡವಟ್ಟುಗಳು ಭೀಮನ್ ಎಡವಟ್ಟು ಮಾಡಿ ಹಾಕಿದ್ದಾರೆ ಅಷ್ಟೇ. ಏನಾರೋ ಒಂದು ಅಧಿಕ ಪ್ರಸಂಗ ಮಾಡ್ಕೊಂಡ್ ಬರ್ತಾನೆ ಅಂತ, ಭೀಮ ಬಂದ್ರೆ ಏನೋ ಒಂದು ಏನೋ ಮಾಡ್ಕೊಂಡ್ ಬಂದಿರ್ತಾನೆ ಅಂತ. ತಪ್ಪು, ಪೂರ್ತಿ ತಪ್ಪದು. ಭೀಮ ಬಂದ್ರೆ ಸಮಸ್ಯೆ ಕ್ರಿಯೇಟ್ ಆಗೋದಿಲ್ಲ, ಸಮಸ್ಯೆ ಸಾಲ್ವ್ ಆಗ್ತದೆ. ಅದಕ್ಕೆ ಸಾಲ್ವ್ ಮಾಡ್ಲಿಕ್ಕೆ ಕಲಿಯುವುದಲ್ಲಿ ಕಲಿಸಿಕೊಟ್ಟಿದ್ದವ್ರನ್ನ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ವೇರಾನನೋ ಭುವನ ಜೀವನಂ ಆಭಭಾಷಿ. ಅದು ಸಮಸ್ಯೆ ಪರಿಹಾರ ಮಾಡೋರನ್ನ, ಸಮಸ್ಯೆ ಕ್ರಿಯೇಟ್ ಮಾಡೋರು ತಗೊಂಡು ಏನ್ ಮಾಡ್ಬೇಕು ಈ ಮತ್ತೆ. ಒಂದು ಬಾರಿ ಸ್ಮರಣೆ ಸಾಲದೆ ಪೂರ್ಣ ಪ್ರಜ್ಞರ, ಆನಂದ ತೀರ್ಥರ, ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ವಾದಿರಾಜ ಸ್ವಾಮಿಗಳು ಬರೀಬೇಕಾದ್ರೆ ಅಂಥವ್ರ ಬಗ್ಗೆ ಅಧಿಕ ಪ್ರಸಂಗಿ ಎಂಬ ಚಿತ್ರ ಕೊಟ್ಟು ಬಿಡ್ತಾರೆ. ಏನೋ ಮಾಡಿದ್ದಾರೆ, ಭೀಮಸೇನ ಎಡವಟ್ಟು ಮಾಡಿದ್ದಾರೆ ಅಂತ ಎಲ್ಲ ಕತೆ ಹೇಳಿದ್ರಂತೆ. ಕೃಷ್ಣ ಹೇಳಿದಂತ ಹೌದು, ಸಹದೇವರು ಭಾರಿ ಸರಿಯಾಗಿದೆ, ಭಾರಿ ಅಪಾಯ ಇದೆ ಒಂದು. ಆ ಮುನಿಗಳು ಏನಾದ್ರೂ ಶಾಪ ಕೊಟ್ರೆ ಕಥೆನೆ ಮುರಿದೋಗ್ಬಿಡುತ್ತೆ ಆಮೇಲೆ. ಆದ್ರಿಂದ ಆದಷ್ಟು ಬೇಗ ವಾಪಸ್ ಅಂಟಿಸ್ಬೇಕು ಇದನ್ನ, ಅವಾಗ ಸರಿ ಹೋಗುತ್ತೆ ಅಂತ ಹೇಳಿದ್ನ. ಹೇಗೆ ಅಂಟಿಸ್ಬೇಕು, ಬನ್ನಿ ಹೋಗೋಣ ಅಂತ ಕೃಷ್ಣ ಕರ್ಕೊಂಡು ಬಂದಂತ. ಆ ಹಾನಿನ ಸಮೇತ ಎಲ್ಲ ಜಾಗಕ್ಕೆ ಬಂದ್ರಂತ. ವಿಶ್ವ ಯಥಾಪ್ರ ಕಣ್ಣು ಮುಚ್ಚು ಕೂತ್ಬಿಟ್ಟಿದ್ದಾರೆ. ಈಗ ನೋಡಿ ಹಣ್ಣರಿ ಕೆಳಗಡೆ ಇಡಿ, ಅದ ಮೇಲೆ ಕಂಟಬೇಕು, ಆ ರೀತಿ ಮಾಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಅಂಟಬೇಕಾದ್ರೆ ಒಂದು ಕರಾರು, ನೀವು ಆರು ಜನ ಇದ್ದೀರಿ, ಐದು ಜನ ಪಾಂಡವರು, ಒಬ್ಬ ದ್ರೌಪದಿ, ನಿಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೊಂತೀರೋ ನಿಮ್ ಪ್ರಾಮಾಣಿಕವಾಗಿ ಹೇಳ್ಕೊಬೇಕು. ನೀವು ಅದು ಹೇಳ್ಕೊಳತ್ತ ಅಷ್ಟೇ ಮೇಲಕ್ಕೆ ಹೋಗುತ್ತೆ. ಎಷ್ಟು ಮೇಲಕ್ಕೆ ಹೋಗುತ್ತೆ? 1/6 ಭಾಗ ಮೇಲಕ್ಕೆ ಹೋಗುತ್ತೆ. ಆರ್ದ್ರೆ ಹೇಳಿದ ತಕ್ಷಣ ಅಂಟ್ಕೊಂಡ್ಬಿಡುತ್ತೆ. ಸರಿಯಾಗಿ ಹೇಳಿ ಒಬ್ಬೊಬ್ಬರೇ ಅಂತ ಹೇಳಿದರೆ ಧರ್ಮರಾಜ ತಕ್ಷಣ ಹೇಳಿದನಂತೆ, ಮಾತೃವತ್ ಪರದಾರಾಣಿ ಪರದ್ರವ್ಯಾಣಿ ರೋಷ್ಠವತ್. ಇದು ನನ್ನ ಆದರ್ಶ ಅಂತ ಹೇಳಿದ್ದಾರೆ. ಪರಸ್ತ್ರೀಯ ನನಗೆ ತಾಯಿ ಇದ್ದಾಗೆ, ಪರವಸ್ತು ನನಗೆ ಮಣ್ಣು ಹೆಂಟೆ ಇದ್ದಾಗೆ, ನನಗೆ ಯಾವ್ದ್ರ ಬಗ್ಗೆ ಆಸಕ್ತಿ ಇಲ್ಲ, ಧರ್ಮವೇ ಭಾರಿ ದೊಡ್ಡದು ಅಂತ ಹೇಳಿ ತಕ್ಷಣ 1/6 ಮೇಲಕ್ಕೆ ಹೋಯ್ತಂತ ತಕ್ಷಣ. ಆಮೇಲೆ ನನ್ನ ಭೀಮಸೇನ ನಿಂದ ವಿಚಾರ ಅಂತ ಕೇಳಿದರೆ ಹೇಳ್ತಾರೆ, ಪ್ರಾಣಾನಪಿ ಪರಿತ್ಯಜ್ಯ ಮಾನವೇವ ಅಭಿರಕ್ಷೆಯೇ. ಪ್ರಾಣ ಹೋದ್ರೂ ಪರವಾಗಿಲ್ಲ, ಗೌರವ ಎಂದು ಮನುಷ್ಯ ಕಳ್ಕೊಳ್ಬಾರ್ದು, ಸ್ವಾಭಿಮಾನ ಭಾರಿ ದೊಡ್ಡದು, ಅದಕ್ಕೆ ನಾನು ಸದಾ ಕಾಲ ಅಭಿಮಾನವನ್ನು ರಕ್ಷಿಸ್ತೇನೆ ಅಂತ ಹೇಳಿದ ತಕ್ಷಣ ಮತ್ತೆ 1/6 ಭಾಗ ಹೋಯ್ತು ಮೇಲಕ್ಕೆ. ಆಮೇಲೆ ಅರ್ಜುನ ನಿಂದ ವಿಷಯ ಅಂತ ಕೇಳಿದ್ರೆ ಅರ್ಜುನ ಹೇಳಿದನಂತೆ, ಬ್ರಾಹ್ಮಣರಿಗೆ ಊಟಕ್ಕರೆದ್ರೆ ಭಾರಿ ಖುಷಿ ಆಗತ್ತೆ, ನಿಮಂತ್ರಣೋತ್ಸವ ವಿಪ್ರಾಹ, ಯಾರು ಊಟಕ್ಕೆ ಕರೆದ್ ಬಿಟ್ಟು ಓ ಉತ್ತಣ ಅಂದ್ರೆ ಒಪ್ಕೊಂಡ್ಬಿಡ್ತಾರೆ. ಇದು ಅಲ್ಲೇ ಕಥೆಗಳಷ್ಟೇ, ನಾನು ಹೇಳೋದಲ್ಲ, ಅವ್ರು ಹೇಳಿರೋ ಕಥೆಗಳಿವೆಲ್ಲ ಕೂಡ. ನಿಮಂತ್ರಣೋತ್ಸವ ಅದೇ ರೀತಿಯಲ್ಲಿ ಗಾವಹ ತೃಣ ಮಹೋತ್ಸವ ಹೂ ಹಸುಗಳಿಗೆ ಈ ಹುಲ್ಲು ನೀರು ಕೊಟ್ಟರೆ ಭಾರಿ ಖುಷಿ ಆಗುತ್ತೆ. ಜನ ಅದನ್ನೇ ಕೊಡೋದಲ್ಲ, ಇದು ಆಶ್ಚರ್ಯ. ಅವಕ್ಕೇನು ಕೀರು ಕಾಸಿ ಅಲ್ಲೋ ಬೇಕಾಗಿಲ್ಲ ಹಸುಗಳಿಗೆಲ್ಲ, ಸ್ವಲ್ಪ ಹುಲ್ಲನ್ನು ಕೊಟ್ಟರೆ ಭಾರಿ ಖುಷಿ ಆಗುತ್ತೆ, ನೀರು ಕೊಟ್ಟು ಬಿಟ್ರೆ ಅದು ಭಾರಿ ಖುಷಿ ಪಡುತ್ತಂತೆ. ಆದರೆ ಜ್ಞಾನಿ ಬಹಳ ವೀರರಿಗೆಲ್ಲ ರಣೋತ್ಸವ ಯುದ್ಧ ಕಂಡ್ರೆ ಭಾರಿ ಪ್ರಿಯ. ಅಹಂ ಕೃಷ್ಣ ರಣೋತ್ಸುಕ ಅಂತ ಹೇಳಿದ್ದಾರೆ, ಯುದ್ಧ ಕಂಡ್ರೆ ಭಾರಿ ಪ್ರಿಯ ನನಗೆ ಅಂತ ಹೇಳಿದ್ರೆ ಮತ್ತೊಂದು ಒಂದು ಸಿಕ್ಸ್ತ ಹೋಯ್ತಂತೆ. ಆಮೇಲೆ ನಕಲ ಹೇಳುತ್ತಾನೆ, ಯುಗ ಇದೆಲ್ಲ ಬಂತು ನಕಲ, ನನಗೆ ಧರ್ಮ ಭಾರಿ ದೊಡ್ಡದು ಅಂತ ಆತ ಹೇಳುತ್ತಾನೆ. ಎಂತ ಪ್ರಸಂಗ ಹೋದ್ರೂ ಧರ್ಮವನ್ನು ಕೈ ಬಿಡೋದಿಲ್ಲ ಅಂತ ಆತ ಹೇಳಿದನಂತೆ. ಸಹದೇವ ಹೇಳುತ್ತಾರೆ, ಸತ್ಯ ನನಗೆ ಭಾರಿ ಪ್ರಿಯ, ಸತ್ಯವನ್ನು ಬಿಟ್ಟು ಇರೋದಿಲ್ಲ ಅಂತ ಹೇಳುತ್ತೆ. ಅಷ್ಟ ಮತ್ತೆ ಒಂದು ಸಿಕ್ಸ್ ಹೋಯ್ತು, ಇನ್ನು ಉಳ್ಕೊಂಡಿದ್ದು ಒಂದು ಸಿಕ್ಸ್ ಅಷ್ಟೇ. ಈಗ ಈ ಫೈವ್ ಸಿಕ್ಸ್ ಭಾಗ ಹೊರಟೋಗ್ಬಿಟ್ಟಿದೆ ಮೇಲೆ, ಅಷ್ಟು ಉಳ್ಕೊಂಡಿದ್ದೆ. ದ್ರೌಪದಿ ನೀನ್ ಹೇಳು ಅಂತ ಕೇಳಿದ್ರೆ ದ್ರೌಪದಿ ಹೇಳಿಲ್ಲಂತೆ, ಏನೋ ಒಂದು ಮಾತು ಹೇಳ್ತಾಳೆ ಮೊದಲು, ಆಗ ಆದ್ಮೇಲೆ ಹೋಗೋದು ಹಾಗೆ ನಿಂತ್ಕೊಂಡ್ಬಿಡುತ್ತೆ. ದ್ರೌಪದಿ ಎಲ್ಲ ಸರಿಯಾಗಿ ಹೇಳಿದ್ದಾರೆ, ನೀನೋ ಮುಚ್ಚಿಟ್ಕೋತಾ ಇದ್ದಿ, ಸರಿಯಾಗಿ ಹೇಳು ಅಂದ್ರಂತೆ. ಆಗ ದ್ರೌಪದಿ ಹೇಳಿಲ್ಲಂತೆ, ಏನಂತ, ಪಂಚಮೇ ಪತಯಸ್ತಂತಿ ಷಷ್ಟಂತೂ ರೋಚತೆ ಮನಃ ಅಂತ ಹೇಳ್ಬಿಟ್ಟು, ಪುರುಷಾಣಾಮ ಅಭಾವೇನ ಸರ್ವ ನಾರ್ಯ ಪತಿವ್ರತಾ. ಇದು ಅಲ್ಲಿಯ ಶ್ಲೋಕ, ಇಲ್ಲೋ ಸುಭಾಷಿತ ಅಲ್ಲಿ ಸೇರಿಸ್ಬಿಟ್ಟಿದ್ದಾರೆ ತಂದ್ಬಿಟ್ಟು ಪಾಪ. ಇಷ್ಟೇ ನನ್ನ ಅನಿವಾರ್ಯ ಇಷ್ಟು. ಮನಸ್ಸು ಐದು ಜನ ಗಂಡಂದಿರಿದ್ದಾರೆ ನನಗೆ, ಇನ್ನೂ ಸಾರದು, ಇನ್ನೊಬ್ಬ ಬೇಕು ಅನಿಸ್ತಾ ಇದೆ ಅಂತ ಹೇಳಿಲ್ಲಂತೆ, ತಕ್ಷ ಮೇಲೆ ಹೋಗ್ಬಿಡ್ತಾರೆ. ಇಷ್ಟು ಕಥೆ ಇತ್ತು ಅಂದ್ರೆ, ಐವರು ಪತಿಗಳೇ ಮನಸ್ಸಿನ ಭಾವದಲ್ಲಿ ಆರಾಗಿಹರು ಅಂತ ಅನುವಾದ ಮಾಡ್ತಾನೆ ಕುಮಾರವ್ಯಾಸ. ತಕ್ಷ ಹೋಗ್ಬಿಡುತ್ತೆ, ನೋಡಿದ್ಯಾ ಮನಸ್ಸೇ ಏನೋ ಇಟ್ಕೊಂಡಿದ್ದೆ, ಐದು ಜನ ಸಾಲದು ಇನ್ನೊಬ್ಬ ಇದ್ದಾನೆ ಭಾವನೆ ಬಂದ್ಬಿಡುತ್ತೆ. ಈ ರೀತಿ ಬರೆದ್ರೆ ಏನ್ ಅನ್ಯಾಯ ಇದು ಅಂತ. ದ್ರೌಪದಿ ದೇವಿ ಇನ್ನೂ ಐದು ಜನ ಇದ್ರು ತೃಪ್ತಿಯಾಗಿ, ಏನೇನೋ ಕಲ್ಪನೆಗಳಿವೆಲ್ಲ ಕೂಡ ದ್ರೌಪದಿಯ ಪಾತಿವ್ರತ್ಯದ ಬಗ್ಗೆನೆ ಪ್ರಶ್ನಾರ್ಹವಾದಂತಹ ಒಂದು ಯೋಚನೆ ಮುಂದಿಡಾಗತ್ತ ಕಥೆ ಇದು. ಆಶ್ಚರ್ಯ ಎಲ್ಲೆಲ್ಲೂ ಇಲ್ಲ ಕಥೆ ಅದು. ಮತ್ತೆ ಈ ಬೇರೆ ಯಾವ ಕವಿಗಳು ಸಹ ಬರದಿಲ್ಲ, ಮಹಾಭಾರತ ಯಾವ ಪ್ರತಿಗಳಲ್ಲೂ ಇಲ್ಲ, ಯಾರೂ ಮಾಡಿದ್ದಲ್ಲ. ಅದು ಎಲ್ಲಿ ಕಿವಿ ಉತ್ತರ ಬರೆದು ಬಿಟ್ಟಿದ್ದಾರೆ, ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಯೋಚನೆ ಮಾಡಬೇಕು. ಆದರೆ ಮೊದಲ ಉತ್ತರ ಸುಳ್ಳು ಕಥೆ ಆದ್ರಿಂದ ಏನು ಯೋಚನೆ ಮಾಡಾಗಿಲ್ಲ. ದ್ರೌಪದಿ ಮನಸ್ಸಿದ್ರೆ ಇನ್ನೂ ಜನ ಕಟ್ಟವರಿದ್ದಾರೆ, ಯಾರಿದ್ರು ಅಂದ್ರೆ ಕರ್ಣ ಬೇಕಾಗಿತ್ತು ನನಗೆ ಅನಿಸ್ಬಿಟ್ಟಿತ್ತಂತೆ ಕೆಲವರು, ಅಶ್ವತ್ಥಾವ ಬೇಕಾದ ಮತ್ತೆ ಕೆಲವರು ಅಂತ. ಏನು ಸಂಬಂಧನೇ ಇಲ್ಲ. ಕರ್ಣ ನಿಜವಾಗ್ಲೂ ವಸ್ತ್ರ ಭೇದನಕ್ಕೆ ಅಂತ ಹೊರಟು ಆಗದೇನೆ ಬಿಟ್ಟವರು. ಕರ್ಣ ದ್ರೌಪದಿ ಮೇಲೆ ಭಾರಿ ಸಿಟ್ಟು ಬೇರೆ ಕರ್ಣನಿಗೆ ಈ ಮಧ್ಯೆನೆ, ಅರ್ಥಾತ್ ಸಂಬಂಧ ಒಳಗಿದ ರಾಕ್ಷಸರ ಆವೇಶದಿಂದ ಕರ್ಣ ಏನೇನೋ ಮಾತಾಡ್ತಾ ಇರ್ತಾನೆ. ಸಭೆಯಲ್ಲಂತೂ ಅಪತಿರಿಗೇಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯಂ, ಭಾರಿ ಕೆಟ್ಟ ಮಾತನ್ನಾಡ್ತಾನೆ. ದ್ರೌಪದಿ ನನಗೆ ಕೆಟ್ಟ ಗಂಡಂದರೇ ಇಲ್ಲ ನಿನಗೀಗ, ದುರ್ಯೋಧನ ಮನೆಗೆ ಹೋಗಿಬಿಡು ಅಂತ ಹೇಳಿದ್ದೇನೆ. ನಿಜವಾಗ್ಲೂ ಕರ್ಣ ದೊಡ್ಡವರೇ, ಅವಸರ ಬೇಸ್ತಿದ್ದು ಏನೇನೋ ಮಾತಾಡ್ತಾ ಇರ್ತಾನೆ. ಇಂಥ ಬದುಕಿ ಇಂಥ ಬಿಚ್ಚ ವಿಚಾರ ಇರಬೇಕಾದ್ರೆ ಈ ಕಲ್ಪನೆ ಎಲ್ಲಿಂದ ಬಂತು? ಭಾರಿ ಆಶ್ಚರ್ಯ. ಅದು ರೀಪ್ರಿಂಟ್ ಆಗ್ತಾನೆ ಇರುತ್ತೆ, ಆಗ್ತಾನೆ ಇರುತ್ತೆ. ಜನ ಓದ್ತಾ ಕೆಲವರು ಬೇರೆ ಕಥೆ ಓದ್ತಾರೆ ಬಿಡ್ತಾರೋ, ಇಂಥದ್ರ ಮಾತ್ರ ಕಮಲ ಕೊಟ್ಟು ಓದ್ಬಿಟ್ಟಿರ್ತಾರೆ. ಓದಿ ಭಾರಿ ದೊಡ್ಡ ಪ್ರಶ್ನೆ, ಅಂಥ ಪ್ರಶ್ನೆನೇ ಕೇಳೋದು ಜಾಸ್ತಿ ಎಷ್ಟೋ ಸಲ. ಅದು ಸುಳ್ಳು ಕಥೆಗಳು. ಇವತ್ತು ರಾಮಾಯಣ ಮಹಾಭಾರತದ ಬಗ್ಗೆ ಜನ ಕೇಳೋ ಪ್ರಶ್ನೆಗಳ 199 ಪ್ರಶ್ನೆಗಳು ಮೂಲವನ್ನು ಓದ್ದೇ ಇದ್ದರಿಂದ ಬರೋ ಪ್ರಶ್ನೆಗಳಿವೆಲ್ಲ ಕೂಡ. ಮೂಲವನ್ನೇ ಓದಿಲ್ಲ ಅಂತ ಪ್ರಶ್ನೆ ಬರುತ್ತೆ, ಅಥವಾ ತಪ್ಪಾಗಿ ಓದಿರ್ತಾರೆ ಇದೊಂದು ಪ್ರಶ್ನೆ ಬರುತ್ತೆ. ಥರ್ಡ್, ಓದಿಯೂ ಇಲ್ಲ ತಪ್ಪು ಪ್ರಶ್ನೆನೂ ಇಲ್ಲ, ತಪ್ಪಾಗಿ ಯಾರೋ ಬರ್ದಿದ್ದನ್ನ ಇವ್ರು ತಪ್ಪಾಗಿ ಓದಿರ್ತಾರೆ, ಇದು ಸಮಸ್ಯೆ ಬರೋದು. ಇವತ್ತೊಂದು ಆ ಕಾಲನೂ ಹೊರಟೋಯ್ತು, ಈ ಟಿವಿಯಲ್ಲಿ ತಪ್ಪು ತಪ್ಪಾಗಿ ಅವ್ರು ಏನು ಕಮರ್ಷಿಯಲ್ ಯಾರೋ ಬರ್ತಾರೆ ಅದ್ರ ಬಗ್ಗೆ ಬರ್ಕೊಂಡಿರ್ತಾರೆ ಅಂತ ಕೇಳ್ತಾರೆ, ದುಡ್ಡು ಅಂಡರ್ಸ್ಟ್ಯಾಂಡಿಂಗ್ ಕರಾರ್ ಮಾಡ್ಕೋತಾರೆ, ಅವ್ನು ತೋಚದ್ ಬರೀತಾರೆ ತೋಚದ್ ಹಾಕ್ತಾರೆ. ಇವರಂತೂ ಬಾಯಿ ತಕ್ಕ ನೋಡಿ ತಯಾರಿರ್ತಾರೆ, ಏನೇ ತೋರಿಸಿದ್ರು ಬಾಯಿ ತಕ್ಕ ಕೂತ್ಬಿಟ್ಟಿರ್ತಾರೆ ಅಷ್ಟೇ ಹೊರತು ಸಾರಾಸಾರ ವಿವೇಕ ನೋಡೋದು ಅದಕ್ಕೊಂದು ಸೆನ್ಸಾರ್ ಅಂತ ಕಮಿಟಿನೇ ಇಲ್ಲ. ಇವತ್ತು ಸೆನ್ಸಾರ್ ಅಂತ ಹೇಳಿ ಜನಗಳ ಮನಸ್ಸಿಗೆ ಕೆಟ್ಟ ಪ್ರಭಾವ ಬೀರಬಾರದು ಅಂತ ಸೆನ್ಸಾರ್ ವ್ಯವಸ್ಥೆ ಇದೆ. ಅದು ಎಷ್ಟು ಬಟ್ಟೆ ನಡೆಯುತ್ತೆ ವಿಚಾರ ಬೇರೆ, ಆದರೆ ಮೂಲದ ಕೃತಿಗಳನ್ನು ವಿರೂಪಗೊಳಿಸಬಾರದು ಅನ್ನೋ ಒಂದು ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥೆ ಎಲ್ಲೂ ಆದರೂ ಉಪಯೋಗ ಇಲ್ಲ ಅದು ಒಂದು. ಅದನ್ನೆಲ್ಲ ರಾಜಕಾರಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಈ ಧರ್ಮಗುರುಗಳು ಮಾಡಬೇಕಾದ ಕೆಲಸ. ಇಂಥ ಅಪಚಾರವಾದರೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂಥೇಳಿ ಅದನ್ನು ವ್ಯವಸ್ಥಿತವಾಗಿ ಎದುರಿಸಿದರೆ ಮಾತ್ರ ಸಾಧ್ಯ. ತುಂಬ ಜನಕ್ಕಿಂತ ದ್ರೌಪದಿಯ ಬಗ್ಗೆ ಕೆಟ್ಟ ಮಾತಾಡೋ ಜನ ಭಾರಿ ಜನ ಇದ್ದಾರೆ. ಹಿಂದೆ ಹೇಳಿದ್ದೆ ನಾನು, ಸುಮಾರು 12 ವರ್ಷಗಳ ಹಿಂದೆ ಮದ್ರಾಸ್ನಲ್ಲಿ ಯಾವಳೋ ಒಬ್ಬಳು ಮದುವೆ ಆಗ್ಲಂತೆ, ಒಬ್ಬನ ಗಂಡನ್ನ 1 ವರ್ಷ ಅವನ ಜೊತೆಗೆ ಇದ್ಲಂತೆ, ಅವನು ಕೊಂದು ಹಾಕಿಬಿಡ್ತಾನೆ. ಅವಳು ಇನ್ನೊಂದು ಮದುವೆ ಆಗ್ಲಂತೆ, 1 ವರ್ಷ ಸಂಸಾರ ಮಾಡಿಲ್ಲಂತೆ, ಅವನು ಕೊಂದು ಬಿಟ್ಲಂತೆ. ಈ ಪ್ರತಿ ವರ್ಷ ಒಬ್ಬನ ಜೊತೆ ಸಂಸಾರ, ಒಬ್ಬನ ಕೊಲ್ಲೋದು, 5 ವರ್ಷ ಮಾಡಿ 5 ಜನ ಕೊಂದು ಬಿಟ್ಲಂತೆ. ಪೊಲೀಸ್ ಅರೆಸ್ಟ್ ಮಾಡಿದ್ರು, ಒಳಗೆ ಹಾಕಿದ್ರು, ವಿಚಾರ ಬೇರೆ. ಇದು ಒಂದು ನ್ಯೂಸ್ ಅಷ್ಟೇ, ಇನ್ನು ಪೇಪರ್ ಅಲ್ಲಿ ಏನಂತ ರಿಪೋರ್ಟ್ ಮಾಡ್ಬೇಕು ಗೊತ್ತೇನು. ಹೆಡ್ಡಿಂಗ್ ಅದಕ್ಕೆ ಕಲಿಯುಗರ ದ್ರೌಪದಿ ಹೆಡ್ಡಿಂಗ್ ಅದಕ್ಕೆ. ಎಂಥ ಮೂರ್ಖರಿದ್ದಾರೆ, ಅದನ್ನ ಒಬ್ಬರು ಕೂಡ ಏನು ಕ್ಯಾರೆ ಅಂತ ಕೇಳಕ್ ಹೋಗ್ಲಿ. ಇಂಥ ಮಾತು ಬೇರೆ ಮತ್ತಲ್ಲಿ ಬಂದಾಗ ಪೇಪರ್ ಕಚೇರಿ ಸುಟ್ಟಾಕ್ಬಿಟ್ರು, ಏನೋ ಒಂದು ಅಕೇಶನ್ ಏನೋ ಬಂದಿದ್ದು ಸುಟ್ಟಾಕ್ಬಿಟ್ರು. ಇವ್ರು ಸುಟ್ಟಾಕ್ರೆ ಹೇಳಬೇಕು ಹೊರಟಿಲ್ಲ, ಇವ್ರು ಏನು ಅರ್ಥ ಮಾಡ್ಕೊಂಡ್ರಿ ಮತ್ತೆ ನೋಡಿದ್ದು ಬಿಟ್ಟು ಕಲಿಯುಗರ ದ್ರೌಪದಿ ಅಂತ ಕತೆ ಓದಿದ್ ಬಿಟ್ಟಿದ್ದೆ ಕೆಲಸ. ದ್ರೌಪದಿ ಗಂಡನ್ರು ಕೊಂದವಳ, ವರ್ಷಕ್ಕೊಂದು ಬಂದವಳು ಕೊಂದಾಗ್ತಾ ಇದ್ಲಾ, ಅರ್ಥ ಸಂಬಂಧ ಇದೆಯಾ ಅದಕ್ಕೆ? 5 ನಂಬರ್ ಬಿಟ್ಟರೆ ಏನು ಸಂಬಂಧನೂ ಇಲ್ಲ. ಆ ಮಾತು ಹೇಳಿದ್ರೆ ಏನ್ ಮಾಡ್ಬೇಕು ಇದಕ್ಕೆ? ಈ ರೀತಿ ಜನ ತಿಳ್ಕೊಂಡ್ರೆ ಎಂದು ಜ್ಞಾನ ಬರಲಿಕ್ಕೆ ಸಾಧ್ಯ? ಇಂಥ ಕಥೆಗಳಿಂದ ತಕ್ಷಣ ಪರಿಣಾಮ ಗೊತ್ತಾಗೋದಿಲ್ಲ, ಸ್ಲೋಲಿ ಗೊತ್ತಾಗುತ್ತೆ. ಮನಸ್ಸಿನಲ್ಲಿ ಕೂತು ಬಿಟ್ರೆ ಪ್ರಶ್ನೆಗಳು ತಲೆಯಲ್ಲಿ ಹಾಗೆ ಕೂತ್ರೆ ಅದು ಎಷ್ಟು ಏನ್ ಮಾಡಿ ವಾಟೌಟ್ ಆಗೋದಿಲ್ಲ. ಚಿಕ್ಕಂದಿನಲ್ಲಿ ಓದಿದ್ರಂತೂ ಜೀವನ ಪೂರ್ತಿ ಕಾಡತ್ತವೆಲ್ಲ. ಅದನ್ನ ವ್ಯವಸ್ಥಿತವಾಗಿ ಆಯಾ ಸಂಬಂಧಪಟ್ಟಂತ ಧರ್ಮಗುರುಗಳು ಚೆಕ್ ಮಾಡ್ತಾ ಇದ್ರೆ ಗೊತ್ತಾಗ, ಕಾವಲು ಸಮಿತಿ ಇರ್ತಿರುತ್ತೆ ನೋಡಿದ್ರ, ಬೇರೆ ವಿಷಯ ಸಾರು ಬರ್ಕೊಂಡು ಹೋಗಿ. ಆದ್ರೆ ಮೂಲ ಕೃತಿಗೆ ಎಂದು ಭಂಗ ಬರಬಾರ್ದು, ಮೂಲ ಆಶಯಕ್ಕೆ ಭಂಗ ಬರಬಾರ್ದು. ಯಾವ ಮಹಾಭಾರತಾದಿಗಳು ಧರ್ಮವನ್ನು ಸಾರದೆ ಕೊಟ್ಟ ಕೃತಿಗಳು, ಇಂಥ ಅಪಚಾರ ಯಾವುದರಲ್ಲಿ ಸೇರಿದ್ರು ಕೂಡ ಜನಗಳ ಹಾಳು, ಇಡೀ ಜನ ಸಮುದಾಯನ ಹಾಳಾಗಿ ಹೋಗುತ್ತೆ. ಇವು ಜನ ಸಮುದಾಯ ಇವತ್ತು ಯಾವ ಶಾಲಾ ಕಾಲದಿಂದನೂ ಬದುಕಿಲ್ಲ. ಸಂಸ್ಕೃತಿ ಬದುಕಿರೋದು ಮಹಾಭಾರತ ರಾಮಾಯಣಗಳಿಂದ ಹೊರತು ಯಾವ ಲೌಕಿಕ ವಿದ್ಯೆಯಿಂದ ಕೂಡ ಅಲ್ಲ. ಅದನ್ನು ಜನ ಸಾಕಷ್ಟು ಹೋಗ್ತಾರೆ. ಅದನ್ನು ಇಡೀ ಜಗತ್ತಿನಲ್ಲೇ ರಾಮಾಯಣ ಮಹಾಭಾರತಗಳಿಂದ ಜನಗಳಲ್ಲಿ ಧರ್ಮ ಪ್ರಜ್ಞೆ ಬಂದಷ್ಟು ಯಾವುದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಇವರು ಬೈಬೇಕಾದ್ರೂ ಎಲ್ಲ ದುರ್ಯೋಧನ ಅಂತ ಬೈತಾರೆ ಹೊರತು ಇವತ್ತು ಕೆಟ್ಟ ಒಳ್ಳೆ ರೀತಿ ಬೈಲಕ್ಕಾಗೋದಿಲ್ಲ. ಅದು ದುರ್ಯೋಧನ ಆ ಪರಮಪಾಪದ ಸಾಲಿ ಸೇರಿ ಹೋಗ್ಬಿಟ್ಟಿದ್ದಾನೆ. ಮತ್ತೆ ಅಂತ ಒಂದು ಎಚ್ಚರ ಜನಗಳಿಗೆ ಬರಬೇಕಾದ್ರೆ ಮಹಾಭಾರತ ರಾಮಾಯಣಗಳ ಒಂದು ಇಂಪ್ಯಾಕ್ಟ್ ಭಾರಿ ದೊಡ್ಡದು. ಅವನ್ನ ತಪ್ಪಾಗಿ ಪ್ರೆಸೆಂಟ್ ಮಾಡಿದ್ರೆ ಕತೆ ಮುದೋಗಿಬಿಡುತ್ತೆ. ಇಂಥ ತಪ್ಪು ಕಥೆಯಲ್ಲಿ ಸೇರಿಸಿದ್ದಾರೆ. ಅದಕ್ಕೆ ಉತ್ತರ ಏನೊಂದು, ಇದೊಂದು ಉತ್ತರ ಆಗಿದೆ. ದ್ರೌಪದಿ ಬಾಯಲ್ಲಿ ಸ್ಪಷ್ಟ ಅಲ್ಲಿರೋದು ಏನಂತ, 5 ಜನ ಗಂಡಂದಿರಿದ್ದಾರೆ, ಷಷ್ಠಂತು ರೋಚತೆ ಮನ ಅಂತ ಕಲ್ಪನೆ ಮಾಡಿದ್ರೆ ದ್ರೌಪದಿಯ ಸ್ಪಷ್ಟ ಮಾತಿದೆ. ದೇವೋ ಮನುಷ್ಯೋ ಗಂಧರ್ವೋ ಯುವಾ ಚಾಪಿ ಸ್ವಲಂಕೃತ ದ್ರವ್ಯವಾ ರಭಿರೂಪೋ ವಾ ನಮೇ ಅನ್ಯ ಪುರುಷೋ ಮತಃ. ಇನ್ನೊಬ್ಬ ಪುರುಷನನ್ನ ಯಾವ ಕಾಲಕ್ಕೂ ಯೋಚನೆ ಮಾಡಿದವಳೆ ಅಲ್ಲ ನಾನು ಅಂತ ಹೇಳಿದ ತಕ್ಷಣ ಅದು ನಿಜವಾದ ದ್ರೌಪದಿಯ ಪಾತಿವ್ರತ್ಯ ಅಂದ್ರ. ಈ ಅರ್ಥ ಎರಡು ಮಾತು ಅರ್ಥ ಇದೆ. ಒಂದನೇ ಅರ್ಥದಲ್ಲಿ ನಾನು ಒಬ್ಬ 5 ಜನ ಗಂಡ ಅಂದ್ರೆ ಹೆಂಡತಿ ಅಲ್ಲ ಫಸ್ಟ್ ಆಫ್ ಆಲ್. ಅಲ್ಲಿ ಕತೆ ಹಿಂದಾಲೆ ಹೇಳ್ಬಿಟ್ಟಾಗಿದೆ ಯಾರ್ಯಾರಿದ್ದಾರೆ ಅಂತ ಹೇಳಿಬಿಟ್ಟು. ಆಯಾ ದೇವತಾಸ್ತ್ರೀಯ ದ್ರೌಪದಿಯ ದೇಹದಲ್ಲಿ ಇರೋದ್ರಿಂದ, ಶಚಿ ಶ್ಯಾಮಲ ಉಷಾ ಎಲ್ಲ ಇರೋದ್ರಿಂದ ದ್ರೌಪದಿಯ ದೇಹದೊಳಗೆ ಅಲ್ಲಿ ಯುಧಿಷ್ಠಿರಾದಿಗಳು ಗಂಡಂದಿರ ಹೊರತು ವಸ್ತುಸ್ಥಿತಿಯಲ್ಲಿ ಒಬ್ಬ ಹೆಂಡತಿ ಒಬ್ಬ ಗಂಡ ಅಂದ ನಿಯಮವೊಂದೇ ಪಾಲನೆಯ ಹೊರತು ಬೇರೆ ಅಲ್ಲ. ಅದು ಜನ ಅರ್ಥ ಮಾಡ್ಕೊಂಡಿದ್ದ ಬಗ್ಗೆ ಗುರುತು. ಮಹಾಭಾರತ ಓದೋ ಜನ ಒಬ್ಬರು ಕೂಡ ಮಹಾಭಾರತ ದ್ರೌಪದಿ ಪಾತ್ರ ಆಗಿದೆ ಅದಕ್ಕೆ ಇನ್ನೊಂದು ಮದುವೆ ಆಗ್ತೇನೆ ಅಂತ ಜಗತ್ತು ಒಂದು ಕೇಸು ನಡೆಯಲಿಲ್ಲ. ಬರೀ ಮದುವೆ ಬೇಕಷ್ಟಾಗಿರ್ಬೋದು. ದ್ರೌಪದಿಯ ಉದಾಹರಣೆ ಮಾಡ್ಕೊಂಡು ಯಾರು ಇನ್ನೊಂದು ಮದುವೆ ಮಾಡ್ಕೊಳ್ಳಿಲ್ಲ? ಯಾತಕ್ಕೆ ಅಂದ್ರೆ ದ್ರೌಪದಿಯ ಮಹಿಮೆ, ದ್ರೌಪದಿಯ ವಿವಾಹದ ಹಿನ್ನೆಲೆ ಅತ್ಯಂತ ಸಾತ್ವಿಕ, ಅತ್ಯಂತ ಧಾರ್ಮಿಕ, ಅದು ತಾತ್ವಿಕ, ವೇದವ್ಯಾಸರಿಂದ ರುಜುವಾತಾಗಿದ್ದು. ಆದ್ರಿಂದ ಜನರು ಅರ್ಥ ಮಾಡ್ಕೊಂಡ್ರೆ ಹೊರತು ಅದನ್ನು ತಪ್ಪಾಗಿ ಕಾಪಿ ಮಾಡಕ್ಕೆ ಹೋಗಲಿಲ್ಲ. ಅದನ್ನು ಈ ಮಾತನ್ನು ಗಮನಿಸಿದರೆ ದ್ರೌಪದಿಯ ನಿಜವಾದ ಮಾತಿನ ಒಟ್ಟು ವಿಶೇಷ ಹಿರಿಮೆ ಇದೆಯಲ್ಲ, ಅತ್ಯಂತ ನಿಷ್ಠೆಯನ್ನು ತೋರಿಸಿದಲ್ಲ ಪಾತಿವ್ರತ್ಯವನ್ನ, ಅದನ್ನ ವಾಕ್ಯದಲ್ಲಿ ಕಾಣುತ್ತಾ ಇದ್ದೇನೆ. ಅದರ ಜೊತೆಗೆ ಸತ್ಯಭಾಮ, ನಾನು ಮುಂದಿನ ಜೀವನದಲ್ಲಿ ಪ್ರತಿ ದಿವಸ ಹೇಗಿರ್ತೇನೆ ಗೊತ್ತಾ? ಗಂಡಂದರು ಮಲಗಿದ ಮೇಲೆ ಮಲಗ್ತೇನೆ, ಅವ್ರು ಹೇಳೋದಕ್ಕಿಂತ ಮುಂಚೆ ಹೇಳ್ತೇನೆ. ಇಲ್ಲಿಂದ ಶುರುವಾಗುತ್ತೆ. ಮಲಗಿದ ಮೇಲೆ ಮಲಗ್ತೇನೆ, ಹೇಳೋದಕ್ಕಿಂತ ಮುಂಚೆ ಹೇಳಿ. ಇವತ್ತು ಊಟ ಪಟ್ಟನೆ ಜಾಸ್ತಿ. ಆಮೇಲೆ ಸಾಮಾನ್ಯವಾಗಿ ಎದ್ದು ಕಾಫಿ ಕೊಟ್ಟರೆ 7 ಜನ ಇದ್ರೆ ಇನ್ನೇನ್ ಮಾಡ್ಬೇಕು? ಈ ಮಧ್ಯೆ ಈ ಆಕ್ಚುಲಿ ಲೌಕಿಕರದ ಒಂಥರ, ವೈದಿಕರದ ಇನ್ನೊಂದು ರೀತಿ. ಅವನು ಎದ್ದು ಪಾಪ ಎದ್ದು ತಾರೇ ತೇರು ಪೂಜೆ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ನೈವೇದ್ಯ ಮಾಡಿ ಆಗಲೇ ಗಂಟೆ ಬಾಟ್ ಜೋರ ಬಾರಿಸ್ಬೇಡ್ರಿ ಅಂತ ಹೇಳೋದು ಇವರೆಲ್ಲ. ಇದ್ದ ಡಿಸ್ಟರ್ಬ್ ಆಗಿಬಿಡುತ್ತಲ್ಲ ಪಾಪ, ಎಲ್ಲರೂ ಬಾರಿಸ್ಕೊಡ್ರಿ, ದೇವರು ನೀವು ಇಟ್ಕೊಡ್ರಿ, ನಮ್ಮ ತಂಟೆ ಬರಬೇಡ್ರಿ ಅನ್ನೋಷ್ಟು. ಬಟ್ ಅಂತ ಜನ ಇದ್ದಾರೆ. ಇವತ್ತು ಅಂತ ಮಹಾಮೂರ್ಖರು ಕೂಡ ಇದ್ದಾರೆ. ಒಂದು ನಡೆದ ಘಟನೆ ಹಿಂದೆ ಹೇಳಿದ್ದೆ ನಾನು. ಯಾರೋ ಒಬ್ಬ ಗಂಡ ಹೆಂಡತಿ ಇಬ್ರು ಕೂಡ, ಗಂಡ ಬದರಿ ಯಾತ್ರೆ ಮಾಡ್ಕೊಂಡ್ ಬಂದಿದ್ದಾನೆ ಪಾಪ. ಬದರಿ ಸವಾರ ಆದ್ರೆ ಒಳ್ಳೆ ಮಡಿ ಬ್ರಾಹ್ಮಣ ಪಾಪ, ಸಾಮಾನ್ಯನಲ್ಲ. ಗಂಡ ಮಾಡ್ಕೊಂಡು ಬದರಿ ಸವಾರದೇ ಇಟ್ಕೊಂಡಿದ್ದಾನೆ ಪಾಪ. ದಿವಸ ತಾನೇ ಅಡಿಗೆ ಮಾಡ್ಕೊಂಡು ಅಭ್ಯಾಸ ಆಗ್ತಾನೆ, ತಾನೇ ಅಡಿಗೆ ತಾನೇ ಪಾಯ ತಗೊಂಡಿದ್ದವ್. ಅವತ್ತೇನೋ ಭಾರಿ ಏನು ಉತ್ಸವ ಎಲ್ಲ ಮನೆ ಇಟ್ಕೊಂಡಿದ್ರಿಂದ ತುಂಬಾ ಗಡಿಬಿಡಿ ಆಗಿದೆ ಪಾಪ. ಹೆಂಡತಿ ಹೇಳಿದ್ನಂತೆ, ದೇವ್ರ ಪಾತ್ರೆ ತೊಳ್ಕೊಳ್ಳೋ ತನಕ ಎಲ್ಲ ಆಗಲಿಲ್ಲ, ಸ್ವಲ್ಪ ತೊಳೆದಿಡು ಅಂತ ಅಷ್ಟೇ ಹೇಳಿದ್ದೀನಿ, ಏನೋ ಅಲ್ಲ. ಇವತ್ತು ನೀನೇ ತೊಳೆದಿಡು ಅಂತ ಹೇಳಿದ್ರೆ ಸ್ವಲ್ಪ ಕೂಗೋ ಸರಿ ಕಳಿಸಿ ನೋಡಿದ್ರೆ ಅವಳು ಸೀಮೆಣ್ಣೆ ಸುರ್ಕೊಂಡು ಸತ್ತೋಗ್ಬಿಟ್ಟಿದ. ನನಗೆ ಅವಮಾನವಾಯ್ತು, ದೇವ್ರ ಪಾತ್ರೆ ನಾನು ತೊಳಿಬೇಕಾ? ಯಾವ ಮಟ್ಟಿಗೆ ಜನ ತಯಾರಾಗಿರ್ತಾರೆ ಯೋಚನೆ ಮಾಡಿ. ನಡೆದ ಕಥೆ ಇದು ಒಂದು. ಬರಂಟ ಆಸ್ಪತ್ರೆ ಸತ್ತೋಗ್ಬಿಟ್ಟು, ಉದ್ರಿ ಸವಾರನೆ ಬಂದು ಅವಳು ವೈಕುಂಠ ಸವಾರನೆ ಆಯ್ತು, ಅವ್ರು ಬೇರೆ ಏನೇ ಆಗಲಿ. ಯಾಕೆಂದ್ರೆ ಅವಮಾನ ಅಂತದ್ದು ಯಾಸ್ತ್ರ ತಂದ್ಕೊಡೋದು ಭಾರಿ ಗೌರವ ಇವರಿಗೆ. ಬಾಟ್ಲ ತಂದ್ಕೊಟ್ರೆ ಭಾರಿ ಗೌರವ. ದೇವ್ರ ಪಾತ್ರೆ ತೊಳೆ ಅಂದ್ರೆ ಸತ್ರ ಏನ್ ಮಾಡ್ಬೇಕು ಹೇಳಿ ಜನಗಳ? ಅಂದ್ರೆ ಒಂಥರ ಏನೋ ತಲೆಯಲ್ಲಿ ಹಾಕ್ಬಿಟ್ಟಿರ್ತಾರೆ, ದೇವ್ರ ಕೆಲಸ ಎಂದೆಂದೂ ಮಾಡಬಾರದು, ಮಾಡಿದ್ರೆ ಮೂಢನಂಬಿಕೆ, ಈ ತರ ಸಂಸ್ಕಾರ ಪ್ರಾಣ ತೆಗೆಯುತ್ತೆ ಅಂತ ಹೇಳಿ ಸಾಕ್ಷಿ ಇದು. ಪಾತ್ರೆ ತೊಳೆ ಕಂಡವ್ರು ಎಂಜೆ ತೊಳಿತಾ ಇರ್ತೀರಿ, ದೇವ್ರ ಪಾತ್ರೆ ತೊಳಿಲಕ್ಕೆ ಏನಾಗಿದೆ ಆಚಾರ? ಅದನ್ನ ಅಂತ ಕೇಸ್ ನಡೀತಾ ಇರುತ್ತೆ ಎಂದು ಹಾಗಾಗಬಾರದು. ಒಂದು ಸಂಸಾರದಲ್ಲಿ ಯಾವಾಗಲೂ ಹೊಂದಾಣಿಕೆ ಇರಬೇಕು ಅಂತಿದ್ರೆ ಅದು ಮುಂದೆ ಧರ್ಮರಾಜ ಹೇಳ್ತಾರೆ, ಗಂಡ ಹೆಂಡೆಯಂದರ ಜೀವನ ಸ್ನೇಹಿತರ ಜೀವನದಂತೆ ಇರಬೇಕು. ಅಂದ್ರೆ ಪರಸ್ಪರ ಸಹಕಾರ ಇರಬೇಕು, ಪರಸ್ಪರಂ ಭಾವ ಎಂತಹ ಶ್ರೇಯ ಪರಮವಾಪ್ಸ್ಯತ ಇದ್ದಾಗ ಹೊರತು ಬೇರೆ ಇಲ್ಲ. ಅದಕ್ಕೆ ನಾನು ಆಮೇಲೆ ಮಲಗ್ತೇನೆ, ಮೊದಲು ಇಡ್ತೇನೆ, ಮತ್ತು ಅವರು ಯಾವ ಕಾಲಕ್ಕೂ ಅವರಿಗೆ ಹಿತವನ್ನೇ ಬಯಸ್ತೇನೆ ನಾನು. ದ್ರೌಪದಿ ಮಾಡಿದ್ದ ಅದೇ ತಾನೆ, ಭೀಮಸೇನ ಸೌಗಂಧಿಕ ಪುಷ್ಪ ನನಗೆ ಬೇಕು, ಪಂಚವರ್ಣದ ಪುಷ್ಪ ಬೇಕು, ಪುಷ್ಪ ಬೇಕು ಅಲ್ಲ, ಆ ಮೂಲಕ ರಾಕ್ಷಸರ ಸಂಹಾರವಾಗಿ ಅಪಾರವಾದ ಕೀರ್ತಿಶಾಲಿಯಾಗಬೇಕು. ಗಂಡನ ಅದ್ಭುತಕ್ಕೆ ಸಹಕಾರ ಕೊಡಬೇಕೇ ಹೊರತು ಗಂಡನ ತನ್ನ ಒಂದು ಲೌಕಿಕ ಪ್ರತಿಷ್ಠೆಗೋಸ್ಕರ ಗಂಡನ ಆಸೆ ಆಕಾಂಕ್ಷೆಗಳಿಗೆ ಅಡ್ಡಿ ತರಬಾರದು. ಯಾವುದು ಶಾಸ್ತ್ರೀಯವಾಗಿ ವಿರುದ್ಧ ಅಲ್ಲ. ಅಂತ ಸಾಧನೆ ಗಂಡ ಮಾಡಲಿಕ್ಕೆ ಕೊಟ್ಟರೆ, ಸಹಕಾರ ಕೊಟ್ಟರೆ ನ್ಯಾಚುರಲಿ ಪ್ರೀತಿ ಬರುತ್ತೆ, ಏನು ಆಶ್ಚರ್ಯ ಇಲ್ಲ ಅದರೊಳಗೆ. ಅದು ಮುಂದಿನ ಮಾರ್ಗ. ಅದರ ಜೊತೆಗೆ ನಾನು ಯಾವುದೇ ಒಂದು ವಿಚಾರದಲ್ಲಿ ಗಂಡನ ಮೀರಿಸ್ಲಿಕ್ಕೆ ಅಂತ ಇಷ್ಟಪಡೋದಿಲ್ಲ ಅಂತ ಹೇಳಿದ್ದಾನೆ. ನಾತಿಶಯೇ, ಅವರು ಮೀರಿಸಕ್ ಹೋಗೋದಿಲ್ಲ, ಅವರು ತಿನ್ನೋದಕ್ಕಿಂತ ಜಾಸ್ತಿ ನಾನು ತಿನ್ನೋದಿಲ್ಲ ಅದನ್ನು ಹೇಳ್ತಾರೆ. ಇದು ಭಾರಿ ವಿಶೇಷ. ಊಟದಲ್ಲಾಗಲಿ ಪಾನೀಯದಲ್ಲಾಗಲಿ ಸುಖದಲ್ಲಾಗಲಿ ಎಲ್ಲ ಹೇಗಿರುತ್ತೇನೆ ನಾನು, ಮ್ಯಾಚಿಂಗ್ ಆಗಿರ್ತೇನೆ. ಬಹುಶಃ ಏನೇನೋ ಮ್ಯಾಚಿಂಗ್ ಕಾನ್ಸೆಪ್ಟ್ ಇದೆ, ಆದರೆ ಗಂಡನೇ ಗುಣಗಳಿಗೆ ನಾನು ಮ್ಯಾಚಿಂಗ್ ಆಗಿರ್ತೇನೆ ಅಂತ ಹೇಳಿದ್ದಾರೆ. ಅಥವಾ ಆಶಾ ಆಕಾಂಕ್ಷೆಗೆ ತಕ್ಕಂತೆ ನನ್ನ ಕಾರ್ಯಕ್ರಮ ಹೊಂದಿಸ್ಕೊತೇನೆ ನಾನು. ಆದ್ರಿಂದ ನ್ಯಾಚುರಲಿ ಅವ್ರ ಮನಸ್ಸಿಗೆ ಏನು ಅನಿಸೋದಿಲ್ಲ. ಮತ್ತು ಅವ್ರ ಊರಲ್ಲಿ ಇರೋದ ಕಾರ್ಯಕ್ರಮ ಅಲಂಕಾರ ಮಾಡಿಕೊಳ್ಳೋದೇ ಇಲ್ಲ, ಅದೊಂದು ಮತ್ತೆ ಬಹಳ ವಿಶೇಷ. ಅದು ಅಲಂಕಾರ ನೋಡ್ಬೇಕಾದ್ ಯಾರು ಮುಖ್ಯವಾಗಿ ಗಂಡನೇ ನೋಡ್ಬೇಕು, ಅವನೇ ಊರಲ್ಲಿಲ್ಲ, ನಾನು ಅಲಂಕಾರ ಮಾಡಿಕೊಳ್ಳೋದಿಲ್ಲ. ಅವೆಲ್ಲ ನೋಡೋದಕ್ಕೆ ಏನಿಸುತ್ತೆ, ಏನೋ ಒಂಥರ ಸೆಂಟಿಮೆಂಟಲ್ ಮಾತಾಡ್ತಾರೆ ಜನಗಳು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ ಅಷ್ಟೇ. ಆಫೀಸ್ ಅಲ್ಲಿ ಮೇನ್ ಆಫೀಸರ್ ಇಲ್ಲ, ಯಾವ ಫೈಲ್ ಮೂವಲ್ಲೂ ಸಾಧ್ಯತೆ ಇಲ್ಲ, ಸಿಗ್ನೇಚರ್ ಆಗೋ ಸಾಧ್ಯತೆನೇ ಇಲ್ವಲ್ಲ. ಆ ತರ ಯಜಮಾನನಾದ್ರಿಂದ ಅವ್ರು ಇಲ್ಲ ಕಾಲಕ್ಕೆ ನಾನು ಯಾವ ಕೆಲಸ ಮಾಡಕ್ ಹೋಗೋದಿಲ್ಲ, ಕಾಯ್ತಾ ಇರ್ತೇನೆ ಅಷ್ಟೇನೆ. ಅವ್ರು ಬರ್ತಿರ್ಲಿಕ್ಕೇನೆ ನಾನು ಎದ್ದು ಸ್ವಾಗತ ಮಾಡ್ತೇನೆ, ನಗನಗತ ಎದುರುಕೊಳ್ಳುತ್ತೇನೆ. ಇದು ಭಾರಿ ಮುಖ್ಯ. ಮೊದಲೇ ಆಫೀಸರ್ ಬಯಸ್ಕೊಂಡ್ಬಂದಿರ್ತಾನೆ ಎಷ್ಟೋ ಸಲ ಪಾಪ, ಇವರು ಬಯಸ್ಕೊಂಡ್ಬಿಟ್ಟು ಇನ್ನು ಡಲ್ ಆಗಿಬಿಡ್ತಾರೆ ಅಷ್ಟೇ. ಅದು ನಗನಗತ ನಾನು ಇದು ಮಾಡ್ತೇನೆ. ಅಥವಾ ದೈಹಿಕ ಆಯಾಸ ಆಗಿರುತ್ತೆ ಪಾಪ, ಇವತ್ತು ಬೇರೆ ಕಡೆಯಿಂದ ಬರೋದು ಆಯಾಸ, ಬೆಂಗಳೂರಿನ ಮನೆ ಸೇರೋದೆ ಭಾರಿ ಆಯಾಸ ಪಾಪ, ಆಫೀಸ್ ಬಿಟ್ಕೊಂಡು ಬಸ್ ಹಿಡ್ಕೊಂಡು ಬರೋ ಹೊತ್ತು ಸುಸ್ತು ಹೊಡೆದು ಬಿಟ್ಟಿರ್ತಾರೆ. ಅಂಥದ್ದು ಇವರು ಏನೋ ರೇಟ್ ಶುರು ಮಾಡಿಬಿಟ್ರೆ ಪಂಚಿತ ಆಗಿಬಿಡುತ್ತೆ. ಒಳ್ಳೆ ಮಾತನಾಡಿದ್ರೆ ಏನಾಗುತ್ತೆ, ರಿಲ್ಯಾಕ್ಸ್ ಆಗ್ತಾರೆ. ಅದರಿಂದ ಟೆನ್ಷನ್ ಡೆವಲಪ್ ಆಗದೆ ಇಂದ ನಾನ್ ಕೋಆಪರೇಷನ್ ಇಂದ ಕೋಆಪರೇಷನ್ ಆಳ ಸರಿ ಹೋಗುತ್ತೆ. ಅವ್ರ ಮನಸ್ಸು ಎಂದೂ ನಾನು ಖೇದ ಮಾಡೋದಿಲ್ಲ. ಎಂದೂ ಕೂಡ ನಾನು ಅವರ ಪ್ರತಿಯೊಂದು ಆಹಾರವಾಗಲಿ ವಿಹಾರವಾಗಲಿ ಅಲಂಕಾರವಾಗಲಿ ಏನೇ ಆಗಿರಲಿ ಅನುಗುಣವಾಗಿ ವರ್ತಿಸ್ತೇನೆ. ಆ ಉಲ್ಲಂಘನೆ ಮಾಡತಕ್ಕಂತ ಯೋಚನೆ ತಲೆಯಲ್ಲಿ ತಂದುಕೊಂಡೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಅತ್ತೆ ಜೊತೆ ಎಂದೂ ಜಗಳಾಡಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಇದಂತೂ ಭಾರಿ ಕಷ್ಟ, ಅದನ್ನ ಹೇಳಬೇಡಿ ದಯವಿಟ್ಟು ಅಂತ ಹೇಳೋಷ್ಟು ಮಟ್ಟಿಗೆ ಜಗಳ ಹುಟ್ಟಿರೋ ಜಗಳಾಡಕ್ಕಷ್ಟು ಮಟ್ಟಿಗೆ ಇರುತ್ತೆ. ಎಂದೂ ನಾನು ಜಗಳಾಡಕ್ಕೆ ಹೋಗಲ್ಲ. ಯಾತಕ್ಕೆ? ಕಾಮನ್ ಸೆನ್ಸ್ ಅದು. ತನ್ನ ಗಂಡ ಪೂಜ್ಯಳಾಗದಾದ್ರೆ ಗಂಡನ ಜನ್ಮ ಕೊಟ್ಟಾಳೆ ಅವಳು ಪಾಪ, ಅಂದಮೇಲೆ ದೂರ ಮಾಡಿದಾಗ ಅರ್ಥನೇ ಇಲ್ಲ. ಮತ್ತು ವಯಸ್ಸಿನಲ್ಲಿ ಭಾರಿ ಇವರಿಗೆ ದೊಡ್ಡವರಾಗಿರಲೇಬೇಕಲ್ಲ. ಗಂಡನ ಹೆತ್ತಿದ್ದಾಳೆ ಅಂದ್ರೆ ಎಷ್ಟು ವಯಸ್ಸಾಗಿರುತ್ತೆ? ಈ ವಯಸ್ಸಾಗಿರೋದ್ರಿಂದ ಡಿಪೆಂಡೆನ್ಸ್ ಆಗಲೇ ಬಂದಿರುತ್ತವೆ. ಎರಡನೇದಾಗಿ ತನ್ನ ಗಂಡ ಅಂತ ಇವಳಿಗೆ ಅಭಿಮಾನ ಇದ್ರೆ ಪಾಪ, ನನ್ನ ಮಗ ಅಂತ ಅವಳಿಗೆ ಅಭಿಮಾನ ಇರೋದಿಲ್ವೇನು? ಇವ್ರು ತನ್ನ ಗಂಡ ಮತ್ತೆ ತನ್ನ ಮಾತು ಕೇಳಬೇಕು ಇವಳು ಎಕ್ಸ್ಪೆಕ್ಟ್ ಮಾಡಿದ್ರೆ, ತನ್ನ ಮಗ ತನ್ನ ಮಾತು ಕೇಳಿದ್ರೆ ಅವಳು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾಳೆ ಪಾಪ. ಏನು ತಪ್ಪಲ್ಲ, ಬ್ಯಾಲೆನ್ಸ್ ಆಗ್ಬೇಕಷ್ಟೇ. ಕೇವಲ ನನ್ನ ಸೊತ್ತು ಅಂತ ಭಾವಿಸಿದ್ರೆ ಇಬ್ಬರದು ತಪ್ಪೇನೆ. ಅಂದ್ರೆ ಎಲ್ಲಾ ಅತ್ತೆಯರು ಒಳ್ಳೆ ಇರುತ್ತಾರೆ ಅಂತ ಹೇಳಿಕೊಟ್ಟಿಲ್ಲ ಈ ಮಧ್ಯೆ, ಎಲ್ಲರೂ ಭಾರಿ ಸಂಪನ್ನ ಇರ್ತಾರೆ ಅಂತೇನು ಅಲ್ಲ. ಆದರೆ ಒಂದು ವೀಕ್ ಪ್ಲಸ್ ಪಾಯಿಂಟ್ ಅವ್ರ ಕಡೆ ಇದೆ. ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ವಯಸ್ಸಾಗಿದೆ, ಪ್ಲಸ್ ಪಾಯಿಂಟ್ ಒಂದಿದೆ ಪಾಪ. ಮತ್ತೆ ಗಂಡನ ಹೆತ್ತವರು ಅಂತ ಒಂದು ಪಾಯಿಂಟ್ ಇದೆ. ಆದ್ರಿಂದ ಏನ್ ಮಾಡಬೇಕು, ಮತ್ತೆ ವಯಸ್ಸಾದ್ರೆ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋ ನ್ಯಾಚುರಲ್. ಅದು ಸಾಣೆ ಯಾರಲ್ಲಿ ಇರಬೇಕು? ಹೆಚ್ಚಾಗಿ ಸೊಸೆಯಲ್ಲೇ ಇರಬೇಕು ಹೊರತು ಅತ್ತೆಯಲ್ಲ. ಅತ್ತೆಯಲ್ಲಿದ್ರೆ ಭಾರಿ ಸಂತೋಷನೇ. ಆದರೆ ನಾನು ಪೃಥಿವೀ ಸವಾಂ ಅಂತ ಹೇಳ್ತಾರೆ. ನಾನು ಅತ್ತೆ ಕುಂತಿದೇವಿ, ಇಡೀ ಭೂಮಿಯಷ್ಟು ಯೋಗ್ಯತೆ ಅವಳಿಗಿದೆ ಅಂತ ಹೇಳ್ತಾಳಪ್ಪ. ನಿಜವಾದ ಮಾತು ಅದು. ಕುಂತಿದೇವಿ ಭಾರಿ ದೊಡ್ಡ ಮಹಾಮಹಿಳೆಯ ಸಾಲಿ ಸೇರತಕ್ಕಂಥ ಪುಣ್ಯಾತ್ಮಳು. ಅವಳನ್ನು ಭಾರಿ ಗೌರವದಿಂದ ಕಂಡಿದ್ದೇನೆ. ಆ ರೀತಿ ಕಂಡಾಗ ಏನಾಗುತ್ತೆ ಗೊತ್ತಾ, ಗಂಡನಿಗೆ ಮನೆ ಸಮಸ್ಯೆನೇ ಬರೋದಿಲ್ಲ. ಅವ್ರ ಮನೆಗೆ ಹೋಗಿ ಏನ್ ಗಲಾಟೆ ಮಾಡ್ಕೊಂಡಿರ್ತಾರೋ ಇಬ್ರು ಅನ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಈಗ? ಇವತ್ತು ಅವರೊಂದ್ರೆ ಇವರೊಂದಿಕ್ಕೆ ಉಪವಾಸ ಕೊಡ್ಬೇಕು ಹೋಗ್ಬಿಟ್ಟು. ಹಾಗಾದ್ರೆ ಗತಿ ಏನಾಗ? ಅವರಲ್ಲಿ ಹೊಂದಾಣಿಕೆ ಇದ್ರೆ ಅರ್ಧ ಕೆಲಸ ಸ್ಮೂತ್ ಹೋಗಿರುತ್ತೆ, ಮನೆ ಯೋಚನೆ ತಪ್ಪೇ ಬಿಡುತ್ತಾನೆ. ಗೃಹಿಣಿ ಗೃಹ ಮುಚ್ಚತೆ ಅಂತಾನೆ ಸಂಸ್ಕೃತ ಬಹಳ ಚೆನ್ನಾಗಿ ಹೇಳಿದೆ ಆ ಮಾತನ್ನು ಶಾಸ್ತ್ರದಲ್ಲಿ. ಮನೆ ಅಂದ್ರೆ ಬಿಲ್ಡಿಂಗ್ ಇಂದ ಮನೆ ಆಗೋದಿಲ್ಲ, ಒಳ್ಳೆ ಹೆಂಡತಿ ಇದ್ರೆ ಮನೆ ಆಗುತ್ತೆ ಅಂತ ಹೇಳುತ್ತಾರೆ. ಒಳ್ಳೆ ಹೆಂಡತಿ ಇದ್ರೆ ಬಾಂಬೆನಲ್ಲಿ ಪೈಪ್ನಲ್ಲಿ ವಾಸ ಮಾಡ್ತಾರೆ ಎಷ್ಟೋ ಪಾಪ, ಮನೆಗಳೇ ಇರೋದಿಲ್ಲ ಅವ್ರಿಗೆ. ದೊಡ್ಡ ಸಂಸಾರ ಇದ್ದ ಲೆಕ್ಕ, ದೊಡ್ಡ ಬಿಲ್ಡಿಂಗ್, 8 ಡೈವರ್ಸ್ ತಗೊಂಡು ಏನ್ ಮಾಡ್ತಾನೆ ಈ ಮಧ್ಯೆ? ಅದು ಮನೆ ಆಗೋದಿಲ್ಲ, ಬಿಕೋ ಅಂತ ಇರುತ್ತೆ ಅಂತ ಆ ತರ ಆಗ. ಅಷ್ಟು ಮಹತ್ವ ಇದೆ. ಆದ್ರಿಂದ ಗಂಡ ಹೆಂಡಲಿ ಬಹಳ ಅನ್ಯೋನ್ಯತೆ ಬೇಕು. ಅದನ್ನ ಯಾವ ಕಾಲಕ್ಕೂ ಕಳ್ಕೊಳ್ಳೋದಿಲ್ಲ. ಅಕಸ್ಮಾತ್ ಏನಾದರೂ ಗಂಡಂದ್ರು ಕೋಪಗೊಂಡ್ರು ಕೂಡ ನಾನು ಅದನ್ನ ಒಳ್ಳೆ ರೀತಿಯಲ್ಲಿ ತೊಡ್ತೇನೆ ಹೊರತು ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಸ್ವಲ್ಪತ್ತಿಗೆ ಅವರಿಗೆ ಅರ್ಥ ಆಗುತ್ತೆ. ಉಳಿದವರ ರೀತಿ ಬಹಳ ಸಂಭವ ಇದೆ. ಭೀಮನ ಹೊರತು ಉಳಿದವರಿಗೆ ಅಕಸ್ಮಾತ್ ದ್ರೌಪದಿ ಬೈದ್ಬಿಡ್ತಾನೆ ಧರ್ಮರಾಜ. ಏನ್ ದ್ರೌಪದಿ ಏನೆಲ್ಲ ಮಾತಾಡ್ತೀಯ ನೀನೀಗ? ಕರ್ತವ್ಯ ಹೇಳಬೇಕು ಅಂತ ಹೊರಟಾಗ ನೀನ್ ಮಾಡಿದ ತಪ್ಪು ಧರ್ಮರಾಜ. ದ್ಯೂತ ಆಡಬಾರದಾಗಿತ್ತು, ಆಡಿದ ಮೇಲೆ ಸುಮ್ಮನೆ ಇರಬಾರದಾಗಿತ್ತು. ಯುದ್ಧ ಮಾಡಿ ವಾಪಸ್ ತಗೋ ಅಂತ ಹೇಳೋದಕ್ಕೆ ಹೋದ್ರೆ ಭಾರಿ ಮಾತಾಡ್ತೀಯ, ಹಾಗೆಲ್ಲ ಮಾತಾಡಕ್ ಸಾಧ್ಯ ಇಲ್ಲ. ದೇವರಿಗೆ ಅಸ್ವತಂತ್ರ ಅಂತ ಹೇಳ್ತೀಯ ನೀನೀಗ ಅಂತೇಳಿ ಧರ್ಮರಾಜ ಜಬಡಿಸಿಬಿಟ್ಟಂತೆ. ಆಗ ದ್ರೌಪದಿ ದೇವಿ ಸುಮ್ಮನೆ ಆಗಿಬಿಟ್ಲ. ತಿರಿ ಜ್ವರ ಮಾತಾಡಿದ್ರೆ ನಿಜವಾಗ್ಲೂ ದ್ರೌಪದಿ ಎಲ್ಲಿ, ಧರ್ಮರಾಜ ಎಲ್ಲಿ ಈ ಮಧ್ಯೆ? ತಂದ್ಕೊಡ್ತಾರೆ. ಯಾಕೆ ಯಾವುದೋ ಕಾರಣಕ್ಕೋಸ್ಕರ ಅದು ಅಂದಾಗ ತಿರಿ ಮಾತಿ ಮಾತು ಬರೋದು ಏನೇನೋ ಆಗಿಬಿಡುತ್ತೆ, ಸಣ್ಣ ವಿಷಯ ಭಾರಿ ದೊಡ್ಡದಾಗಿ ಬಿಡುತ್ತಾಗ. ಸೋಲೋದ್ರಿಂದ ಯಾರು ತಪ್ಪಿಲ್ಲ, ಸೋತರೆ ಯಾರಿಗೂ ಸೋಲೋದಲ್ವಲ್ಲ, ಈ ಮಧ್ಯೆ ಬೆಟರ್ ಟೀಮಿಗೆ ಸೋತ್ರ ಪರವಾಗಿಲ್ಲ ಅಂತ ಹೇಳ್ತಾರೆ ಎಷ್ಟೋ ಸಲ. ಅಂಥದ್ದು ಎಷ್ಟೋ ಹೊತ್ತ ತಾನು ಡಿಪೆಂಡೆಂಟ್ ಆಗಿರ್ಬೇಕಾದ್ರೆ ಏನು ತಪ್ಪಿದೆ ಅದರಲ್ಲಿ? ಯಾವ ತಪ್ಪು ಇಲ್ಲ. ಇದೆಲ್ಲ ಒಂದು ಭಾಗ ಇದೆ. ಇನ್ನೊಂದು ಭಾಗ ಅಂದ್ರೆ ಆಕೆ ಬರೀ ಹೆಂಡತಿ ಅಲ್ಲ, ಮಹಾರಾಣಿ ಆಗಿದ್ದಾಳೆ ಮತ್ತೆ. ಆದ್ದರಿಂದ ಇಡೀ ಅಂತಃಪುರದ ಜವಾಬ್ದಾರಿ, ಅರಮನೆಯ ಜವಾಬ್ದಾರಿ ಎಲ್ಲ ನನಗೆ ಸೇರಿದ್ದು. ಅದನ್ನು ನಾನು ಅವರ ಮನಸ್ಸಿಗೆ ಏನೂ ಛೇದವಾಗದಂತೆ ನೋಡ್ಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ. ಹಿಂದ ಮಾತು ಹೇಳಿದ್ದಾರೆ, ಶ್ರೀಧರ್ಮ ಸಂಶಾಸನ ಭೃತ್ಯಕೋಶ ರಕ್ಷಾವ್ಯಯಾದೌ ಗುಣದೋಷ ಚಿಂತನೆ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಆಸೀತ್ ಹರೇಹೇ ಧರ್ಮ ನಿದರ್ಶನೀಚ. ಇದು ದ್ರೌಪದಿ ದೇವಿ ಒಟ್ಟು ಧರ್ಮ ಶಿಕ್ಷಣದ ಪದ್ಧತಿ. ಶ್ರೀನಾಮ್ ಹೇಳ್ತಾರೆ, ಶ್ರೀಧರ್ಮ ಸಂಶಾಸನ, ಹೆಂಗಸರನ್ನೆಲ್ಲ ಕರೆದು ಎಜುಕೇಟ್ ಮಾಡ್ತಾ ಇದ್ರಂತೆ. ಎಷ್ಟು ಆಶ್ಚರ್ಯ ಇದೆ. ಹೆಂಗಸರಿಗೆ ಉಪದೇಶಾಧಿಕಾರರು ತಿಳ್ಕೊಂಡಿರ್ತಾರೆ, ತಪ್ಪದು. ಅವರು ಮಹಿಳೆಯರಿಗೆ ಹೇಳ್ತಕ್ಕಂಥ ಅರ್ಹತೆ ಅವ್ರಿಗೆ ಇರೋದ್ರಿಂದ ಹೀಗಿರಬಾರ್ದು ಹಾಗಿರಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ಏನೂ ತಪ್ಪಲ್ಲ. ದ್ರೌಪದಿ ಜವಾಬ್ದಾರಿ ಹೊತ್ತಿದ್ರೆ ಶ್ರೀಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾ ವ್ಯಯಾದವು, ಮನೆಯ ಸಂಪೂರ್ಣವಾದ ಹಣಕಾಸಿನ ವ್ಯವಸ್ಥೆ ನನ್ನ ಕೈಯಲ್ಲಿದೆ ಅಂತ ಹೇಳಿದ್ದಾರೆ. ಹಣಕಾಸಿನ ವ್ಯವಸ್ಥೆ ನನ್ನ ಕೈಯಲ್ಲಿದೆ, ಅದನ್ನ ನಾನು ವಿನಿಯೋಗ ಮಾಡೋ ಜವಾಬ್ದಾರಿ ನಂದು. ಅಂದ್ರೆ ಇಡೀ ಸಂಪಾದನೆಯನ್ನ ನನ್ನ ಕೈಯಲ್ಲಿ ಕೊಟ್ಟಿರ್ತಾರೆ, ನಾನು ಅದನ್ನು ವಿನಿಯೋಗ ಮಾಡ್ತೇನೆ ಅಂತ ಹೇಳ್ತಾರೆ. ಇಷ್ಟು ಬಹುಶಃ ಜನ ಲೈಕ್ ಮಾಡೋ ವಿಷಯ ಅದು ಒಂದು. ಸಂಬಳ ನಮ್ಮ ಕೈಯಲ್ಲಿ ಹಾಕ್ತಾರೆ ಅಂದ್ರೆ ಬಾರಿ ಸಂತೋಷ ಪಡೋ ವಿಚಾರಣೆ ಅದು ಒಂದು. ಆದರೆ ಅದು ವಿನಿಯೋಗಕ್ಕೋಸ್ಕರ, ತನ್ನ ಸ್ವಂತ ಸುಖಕ್ಕಲ್ಲ. ವಿನಿಯೋಗ ಮಾಡೋದು ಹೇಗೆ? ಎಲ್ಲ ಮಾಡಬೇಕು, ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು, ಏನೇನು ಬಾಕಿ ಎಲ್ಲ ತೀರಿಸಿಬಿಡ್ಬೇಕು. ಆ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದ್ದೆ. ಅಂತಃಪುರದ ಎಲ್ಲಾ ಜನರಿಗೂ ಕೂಡ ನಾನು ಕೊಡತಕ್ಕಂಥದ್ದು, ನನ್ನ ಹಣವನ್ನು ಕೈಲಿರೋದ್ರಿಂದ ಅದು ಸರಿಯಾಗಿ ನೋಡಿಕೊಳ್ಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರದು, ಮತ್ತೆ ರಕ್ಷಣೆ ಆಗಬೇಕು ಜನಗಳಿಂದ. ಅಲ್ಲಿ ಜವಾಬ್ದಾರಿ ಹೊತ್ತಿದ್ದೇನೆ. ಅಂತಃಪುರದ ಎಲ್ಲಾ ಜನಗಳ ಜವಾಬ್ದಾರಿ ನಂದು, ಸರಿಯಾಗಿ ನೋಡ್ಕೊಳ್ತಾ ಇದ್ದೇನೆ. ಅತಿಥಿ ಸತ್ಕಾರ ನಂದು, ಅದು ಸರಿಯಾಗಿ ಮಾಡ್ತಾ ಇದ್ದೇನೆ. ಮನೆಗೆ ಯಾರಾದ್ರು ಬಂದಷ್ಟ ಗಂಡನ ಕೆಲಸ, ಎಷ್ಟು ಯಾರು ಬಂದಿದ್ದಾರೆ ಹೇಳೋದು ಅಷ್ಟೇ ಕೆಲಸ. ಉಳಿದ್ದೆಲ್ಲ ರೆಡಿ ಮಾಡ್ಬೇಕು ಇವ್ರಿ ಮಧ್ಯೆ, ಅದೆಲ್ಲಿಂದ ಹೊಂದಿಸ್ಬೇಕು ಮತ್ತೆ ಬೇರೆ ದಾರಿ ಇಲ್ಲ. ಹಾಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅತಿಥಿ ದೇವೋಭವ, ನಾವು ಉಪವಾಸ ಇದ್ರೂ ಚಿಂತೆ ಇಲ್ಲ, ಅತಿಥಿಗಳು ವಾಪಸ್ ಹೋಗಾಗಬಾರ್ದು. ಯಮದೇವರಿಗೆ ಮಾತನ್ನು ಹೇಳ್ತಾರೆ, ನಚಿಕೇತ ಬಂದು ಕೂತಿರ್ತೇನೆ, ಮೂರು ದಿವಸ ಆಗಿರುತ್ತೆ ಕಠೋಪನಿಷತ್ತಿನಲ್ಲಿ. ಯಮದೇವರು ಊರಲ್ಲಿರೋದೆಲ್ಲ ಬರ್ತಾರೆ, ಬಂದು ಕೇಳ್ತಾರೆ, ಮನೆ ಬಾಲ ಕಾಯ್ಕೊಂಡು ಕೂತ್ಬಿಟ್ಟಿರ್ತಾನೆ ಪಾಪ. ಆಗ ಅವರು ಮಾತಾಡಿಸೋದಿಲ್ಲ ಯಮದೇವರು, ಶ್ಯಾಮಲಾದೇವಿನ ಕರೀತಾರೆ, ಶ್ಯಾಮಲ ಏನ್ ಹೀಗೆ ಕೂಡಿಸ್ಬಿಟ್ಟಿದ್ದಿ ಬ್ರಾಹ್ಮಣನನ್ನ ಪಾಪ, ಅವನೇನು ಕುಡಿಲ ಕೊಟ್ಟಿಲ್ವ, ತಿನ್ಲ ಕೊಡ್ಲಿಲ್ಲ, ಆತಿಥ್ಯ ಮಾಡ್ಲಿಲ್ಲ, ಹಾಗೆ ಕೂತಿದ್ದಾನಲ್ಲ, ನಿನಗೆ ಅಷ್ಟು ಗೊತ್ತಾಗಬಾರದು ಅಂತ ಕೇಳಿದ್ರಂತೆ. ಆಗ ಅವರಂದ್ರೆ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ವೈಶ್ವಾನರ ಅತಿಥಿ ಬ್ರಾಹ್ಮಣ ಮಹಾನ್, ನನಗೆ ಗೊತ್ತು ಒಬ್ಬ ಅತಿಥಿ ತತ್ರಾಪಿ ವಿಪ್ರಾಯರ ಅತಿಥಿಯಾಗಿ ಬಂದ್ರೆ ಅವನ ಅತಿಥಿ ಎಲ್ಲ ಬೆಂಕಿಯಂತೆ ಬಂದಿರ್ತಾನಂತೆ. ತಕ್ಷಣ ನೀರು ಕೊಡೋದು ಅದಕ್ಕೇನೆ, ಬೆಂಕಿ ಬಿತ್ತಷ್ಟು ಆರಿಸ್ತಾರೆ, ನೋಡಿದ ಚಪಾಯ ಕತ್ತು ಕೊಡೋದೆಲ್ಲ ಮತ್ತೆ ತಕ್ಷಣ ಆರಿಸ್ಬಿಡ್ತಾರನು. ಒಬ್ಬ ಹಸಿದು ಬಂದ ಬ್ರಾಹ್ಮಣರು ಬೆಂಕಿ ಇದ್ದ ಹಾಗೆ, ಅದಕ್ಕೆ ಬಂತವ್ರು ತಕ್ಷಣ ಕಾತೊಳಗ ನೀರು ಯಾತಕ್ಕೆ ಕೊಡ್ತಾರೆ ಗೊತ್ತೇನು, ಅದು ತಣ್ಣಗಾಗಬೇಕು ಅಂತ. ಹೊರಗಿಂದ ಬಂದವರು ಹೀಟ್ ಡೆವಲಪ್ ಆಗಿರುತ್ತೆ, ತಕ್ಷಣ ಕೈ ತೊಳೆಯ ನೀರು ಕಾತೊಳೆಯ ನೀರು ಕೊಟ್ಟು ಕೂಡಿಸಿಬಿಟ್ರೆ ಅರ್ಧ ಸಮಾಧಾನ ಆಗುತ್ತೆ. ಅತಿಥಿ ಸತ್ಕಾರ, ಅದಕ್ಕೆ ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಮ ಸಮರ್ಪಯಾಮಿ ಅಂತ ಹೇಳೋದೆಲ್ಲ ಅತಿಥಿ ಸತ್ಕಾರದ ಅಂಶಗಳವೆಲ್ಲ ಕೂಡ. ಕೈ ತೊಳೆಯ ನೀರು, ಕಾಲು ತೊಳೆಯ ನೀರು ಕೊಟ್ಟ ತಕ್ಷಣ ದೇಹದಲ್ಲಿ ಬದಲಾವಣೆ ಆಗುತ್ತೆ. ಆದರೆ ಆಸನ, ಓಂ ನಮ ನಾರಾಯಣ ಆಸನ ಸಮರ್ಪಯಾಮಿ, ಅತಿಥಿಗಳಲ್ಲಿ ದೇವರು ಚಿಂತನೆ ಮಾಡಬೇಕು, ಕೂಡಿಸ್ಬೇಕು, ಒಳ್ಳೆ ಮಾತಾಡಬೇಕು, ನಿಧಾನವಾಗಿ ಅವರಿಗೆ ಭಾರಿ ಖುಷಿ ಪಡ್ತಾರೆ, ಭಾರಿ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಿದ್ದಾರೆ. ಅವರು ಸಂತೋಷ ಪಡೋದಲ್ಲ, ಒಳಗಿರತಕ್ಕಂಥ ದೇವರು ಸಂತೋಷ ಪಡ್ತಾರೆ ಅಂತ ಹೇಳಿದ್ದಾರೆ. ಅತಿಥಿ ದೇವೋಭವ, ರಾಜ ರಾಜೇಶ್ವರ ಅಂತಕ್ಕಂಥ ರೂಪದಿಂದ ಪರಮಾತ್ಮ ಅತಿಥಿಗಳಲ್ಲಿ ನೆಲೆಸಿರ್ತಾನೆ. ಅದೆಲ್ಲ ದೇವರಿಗೆ ಸಲ್ತಕ್ಕಂಥ ಗೌರವ. ಮನೆಗೆ ಎಲೆಕ್ಟ್ರಿಷಿಯನ್ ಲೈಟ್ ಬಿಲ್ ಒಮ್ಮೆ ಬಾಲ್ ತೆಗೆದಲ್ಲ ಅನುಕೂಲ ಮಾಡಿಕೊಡ್ತಾರೆ, ಅದಕ್ಕೆ ಅವನಿಗೆಲ್ಲ ಆ ಡಿಪಾರ್ಟ್ಮೆಂಟ್ ಇಂದ ಬಂದವನು, ಆ ಡಿಪಾರ್ಟ್ಮೆಂಟ್ಗೆ ಕೂಡ ಗೌರವ ಅದು ಒಂದು. ಪೋಸ್ಟ್ಮನ್ಗೆಲ್ಲ ಮಾಡೋ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೂಡ ಗೌರವ ಅದು ಒಂದು. ಅವನು ಬೈದರೆ ಇಡೀ ಡಿಪಾರ್ಟ್ಮೆಂಟೇ ಬೈದಾಗಲೇ. ಮತ್ತು ಬ್ರಾಹ್ಮಣ ಅಂದ್ರೆ ಅವನು ಬ್ರಹ್ಮಜ್ಞಾನಿ ಆದ್ದರಿಂದ, ಭಗವಂತನಿಗೆ ಪ್ರಿಯನಾದ್ದರಿಂದ ಅದೆಲ್ಲ ಯಾವುದೇ ಅತಿಥಿ ಬಂದರೂ ನಡೆಯುತ್ತೆ. ವಿಶೇಷತ ಜ್ಞಾನಿ ಬಂದ್ರೆ ಬಹಳ ದೊಡ್ಡದಷ್ಟೇ, ಯಾವ ಅತಿಥಿನೋ ಅತಿಥಿನೇ. ಇದನ್ನೆಲ್ಲ ನೋಡ್ಕೊಂಡಿದ್ದೆ ನಾನು, ಬಾರಿ ಸರಿಯಾಗಿ ನೋಡ್ತೇನೆ. ಯಮದೇವರಾಗಂದ್ರೆ ಹೇಳ್ತಾರೆ, ಇಲ್ಲ ಇಲ್ಲ ಹೇಳಿದೆ ನಾನು, ಎಷ್ಟು ಹೇಳಿದ್ರು ಅವರು ತಗೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ನೀವು ಬಂದ ಮೇಲೆ ತಗೋತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಕಾಯ್ಕೊಂಡು ಕೂತಿದ್ದೇನೆ ಅಂತ ಹೇಳಿದ ತಕ್ಷಣ ಇದು ಕಠೋಪನಿಷತ್ತರವಾದ ಆಶ್ಚರ್ಯ. ನಾವು ಯಮದು ದೇವರಿಗೆ ಯಮದೂತರಿಗೆ ಹೆದರುತ್ತೇವೆ ಅಂತ ಯಮದೇವರು ಹೇಳ್ತಾರಂತೆ. ಅತಿಥಿ ಸತ್ಕಾರ ಮಾಡದೆ ಹೋದ್ರೆ ವೈಶ್ವಾನರ ಅತಿಥಿ ಬ್ರಾಹ್ಮಣ ಅಂತ ಹೇಳಿದ್ರೆ ಬೆಂಕಿ ಇದ್ದಾಗೆ ಅಂತ ಹೇಳುತ್ತೇವೆ. ಯಮದೇವರ ಬಾಯಲ್ಲಿ ಇಂತಹ ಒಂದು ಮಾತು ಅತಿಥಿ ಸತ್ಕಾರದ ಬಗ್ಗೆ ಬಂದಾಗ ನಾವ್ ಎಷ್ಟು ಗಾಬರಿ ಆಗ್ಬೇಕಾ ಮತ್ತೆ. ಆಗ ಆಯ್ತು ಆಯ್ತು ನೋಡು, ನಿನ್ನನ್ನು ಮೂರು ದಿವಸ ಕಾಯಿಸಿಬಿಟ್ಟೆ ನಾನು, ಅದಕ್ಕೋಸ್ಕರ ಮೂರು ವಾರ ಕೊಡ್ತೇನೆ ಕೇಳ್ಕೊ ಅಂತ ಹೇಳಿದ್ದಾರೆ. ಅಂದ್ರೆ ಕಾಯಿಸಿದ್ದರ ಫಲ, ವರ ಕೇಳಿ ಸರಿ ಮಾಡ್ಕೊ ಪೆನಾಲ್ಟಿ ಇದ್ದಾಗ ಅದು ವರ ಕೇಳಿ ಸರಿ ಮಾಡ್ಕೊ, ಮೂರು ವರ ಕೇಳಿದಂತೆ ಕೊಟ್ಟರೆ ಅಂತ ವಿಚಾರ ಬೇರೆ. ಮತ್ತು ಯಮದೇವರೇ ನಮಗೆ ಹಾಕಿಕೊಟ್ಟ ಪದ್ಧತಿ. ಆದ್ರೆ ಜವಾಬ್ದಾರಿ ಹೆಂಡತಿ ಶ್ಯಾಮಲ ಅಂತ ಹೆಂಡತಿನೇ ಮಾತಾಡಿಸೋದ್ರಿಂದ ನಾನು ಹಾಗೆ ನೋಡ್ಕೋತಾ ಇದ್ದೇನೆ. ಶ್ಯಾಮಲ ಸನ್ನಿಧಾನ ಒಳಗಿದೆ ಇರುವಂತೆ ಅದು ಬೇರೆ, ಜೊತೆಗೆ ದ್ರೌಪದಿಯಲ್ಲಿ ಸದಾ ಶ್ಯಾಮಲಾದೇವಿಯೇ ಇದ್ದಾರೆ, ಸಾಕ್ಷಾತ್ ಭಾರತೀ ದೇವಿ. ಅದಕ್ಕೆ ನಾನು ಎಂದೂ ಬೇಸರ ಪಟ್ಟುಕೊಂಡಿದ್ದಿಲ್ಲ. ಯಾರೇ ಹಿಂದಿನ ಕಾಲಕ್ಕೆ ಮನೆಗಳಲ್ಲಿ ಊಟಕ್ಕೆ ಇನ್ನೇನು ಕೊನೆಯೇ ಕೂಡಬೇಕು ಪಾಪ, ಯಾರೋ ಬಂದ್ಬಿಡ್ತಾರೆ ಅತಿಥಿಗಳು, ನಾ ಕಣ್ಣಾರೆ ನೋಡಿದ್ದೇನೆ. ತಕ್ಷಣ ಊಟ ಬಿಟ್ಟು ಎದ್ಬಿಡ್ತಾ ಇದ್ರು ಅವ್ರು ಪಾಪ, ಯಾಕೆ ಅವ್ರಿಗೆ ತಕ್ಷಣ ಲೇಟ್ ಆಗ್ತದೆ, ಅವರಿಗೆ ಅದಿರೋದಿಷ್ಟು ರಾತ್ರಿದ ಫಜೀತಿ ಆಗುತ್ತೆ, ಅವ್ರಿಗೆ ಅಂತ ತೊಂದರೆ ಆಗಬಾರದು. ಈ ರೀತಿ ಮಾಡಿದ್ದರ ಫಲ ಅವತ್ತು ಸ್ವಲ್ಪ ಕಷ್ಟ ಆಗುತ್ತೆ, ಮುಂದೆ ಎಷ್ಟು ಸಂಪತ್ತು ಬರುತ್ತೆ ಗೊತ್ತೇನು ಅವ್ರಿಗೆ. ಆಗ ಕಷ್ಟಪಡದೆ ಎಂದು ಸುಖ ಬರೋದಿಲ್ಲ, ದ್ರೌಪದಿ ಮಾತನ್ನು ಹೇಳ್ತಾರೆ, ಕಷ್ಟಪಡದೆ ಎಂದು ಸುಖ ಬರೋದಿಲ್ಲ, ಆದ್ರಿಂದ ಕಷ್ಟವನ್ನು ಸಹಿಸಿಕೊಡ್ತೇನೆ ಸುಖದ ಹಾದಿಯಾಗುತ್ತೆ ಅಂತ ಹೇಳ್ತಾರೆ. ಆ ಸುಖನೇ ಪಡಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಸುಖ ಬರೋದು ಯಾವಾಗ, ಕಷ್ಟಪಟ್ಟಿರ್ತಾರೆ, ಕೆಲಸ ಮಾಡಿದ ಸಂಬಳ ಬರಲಿ ಅಂದ್ರೆ ಹಂಗಾಗುತ್ತೆ ಅಷ್ಟೇ. ಕಷ್ಟಪಡದೆ ನಮ್ಮ ಸುಖ ಬರಲಿ ಅಂತ ಕೇಳಿದ್ರೆ, ಕೆಲಸ ಮಾಡೋದಿಲ್ಲ ಬರೀ 1ನೇ ತಾರೀಕು ಮಾತ್ರ ಸಂಬಳ ಕೊಡಿ ಅಂತ ಕೇಳಿದ್ರೆ ಯಾವನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಕಷ್ಟ ಪಡಲೇಬೇಕು, ಅದನ್ನು ಪಡ್ತೇನೆ. ಆದ್ರೆ ಆ ಕಷ್ಟ ಅದರಲ್ಲೇ ನಿಜವಾದ ಸುಖ ಇದೆ. ಒಳ್ಳೆ ಕೆಲಸ ಮಾಡಕ್ಕೆ ಹೋದಾಗ ಶ್ರಮ ಅನ್ಸುತ್ತಲ್ಲ, ಆ ಶ್ರಮದಲ್ಲಿರೋ ಆನಂದ ಬರೀ ಕೂತ್ಕೊಂಡ್ರೆ ಬರೋದೇ ಇಲ್ಲ. ಅದು ನನ್ನ ಜೀವನದ ರಥ. ಇಷ್ಟು ಜನ ಆಳು ಕಾಳುಗಳಿದ್ದಾರಲ್ಲ, ಅವ್ರನ್ನೆಲ್ಲ ಹೇಗೆ ನೋಡ್ಕೊಳ್ತೇನೆ ಅಂದ್ರೆ, ಅವ್ರನ್ನೆಲ್ಲ ನಾನು ಹೆಸರಿನಿಂದ ತಿಳ್ಕೊಂಡಿದ್ದೇನೆ. ಪ್ರತಿಯೊಬ್ಬರ ಹೆಸರು ಗೊತ್ತಂದ್ರೆ ದ್ರೌಪದಿ ದೇವಿ, ಪ್ರತಿಯೊಬ್ಬರ ಹೆಸರು ಗೊತ್ತು. ಇದೊಂದು ಭಾರಿ ಆಶ್ಚರ್ಯ. ಸವನ್ ಮನೆಯಲ್ಲಿರೋದು ಸರ್ವ ಧೃತಾಷ್ಟ್ರದಿ ಪಾಪ 100 ಮಕ್ಕಳ ಹೆಸರು ಬಾಯಿ ಬರೋದು ಗ್ಯಾರಂಟಿ ಇರಲಿಲ್ಲ. ಪಾಪ ಎಷ್ಟು 45 ಜನ ಹುಡುಗರಿದ್ರೆ ಎಷ್ಟು ಜೀವನ ಇಡೀ ವರ್ಷ ಇಡ್ತಾ 2 ಹೆಸರು ಬಾಯಿ ಬರೋದಿಲ್ಲ. ಬಟ್ ಅನ್ನೇನು ಸಿಸ್ಟರ್ ತೆಗೆದು ಹೇಳ್ಬೇಕು ಎಷ್ಟೋ ಸಲ, ಅದು ಪ್ರಾಚ್ಯ ತಪ್ಪಿಸ್ಬಿಡ್ತಾರೆ ಅವನಿಗೆ ಮತ್ತೆ ಗಲಾಟಿ ಒಳಗೆ, ಅದು ಬೇರೆ ಇರ್ತದೆ. ಅದು 50-60 ಜನದಲ್ಲೇ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ. ದ್ರೌಪದಿ ಮನೆಯಲ್ಲಿ ಎಷ್ಟು ಜನ ಇದ್ರು ತಿಂದ ಹೇಳಿದೆ, ಒಟ್ಟು 100,000 ಜನ ಋಷಿಮುನಿಗಳು ಊಟ ಮಾಡ್ತಾ ಇದ್ರು, 100,000 ಋಷಿಮುನಿಗಳು. ಅವರಿಗೆ ಒಬ್ಬೊಬ್ಬರಿಗೆ 30-300 ಪರಿವಾರಗಳು ಬೇರೆ, ಜೊತೆಗೆ ಅಂತಃಪುರದ ಆಳುಕಾಳುಗಳೇ ಬೇರೆ. ಆಕೆ ಮಹಾರಾಣಿ, ಅದನ್ನು ಮರಿಬಾರದು. ಈ ಮಧ್ಯೆ ಗವರ್ಮೆಂಟ್ ಸರ್ವೆಂಟ್ ಎಷ್ಟು ಜನ ಇರ್ತಾರೆ, ತ್ರಿಭುಜರ ಇರ್ತಾರಾ, 100,000 ಜನ ಇರ್ತಾರೆ. ಇವತ್ತು ಗವರ್ಮೆಂಟ್ ಸರ್ವೆಂಟ್ ಸಂಖ್ಯೆ ಬೇಕಾದಷ್ಟು, 100,000 ಇರ್ತಾರೆ, 2,00,000 ಇರುತ್ತೆ. ಅಂತ ಹೊತ್ತಲ್ಲಿ ದ್ರೌಪದಿ ದೇವಿಯ ಮನೆಯೊಳಗೆ 8 ಜನ ಇದ್ದಾರಲ್ಲ, ಎಲ್ಲರನ್ನ ಬೈ ನೇಮ್ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಇದು ಉಳಿದವರಾಗಿದ್ದರೆ ಬರೀ ಗುರುಡೆ ಅಂತ ಆಗಿಬಿಡೋರು. ಆದ್ರೆ ದ್ರೌಪದಿ ಯಾರು, ಸಾಕ್ಷಾತ್ ಭಾರತೀ ದೇವಿ. ಆದ್ರಿಂದ ಅನುಗ್ರಹ ಇದ್ದವರಿಗೆ ಜ್ಞಾನ ಬರಬೇಕಾದ್ರೆ ಅವ್ರಿಗೆ ಅಷ್ಟೊಂದು ಹೆಸರು ಗೊತ್ತಿರೋದು ಆಶ್ಚರ್ಯ ಏನೂ ಅಲ್ಲ. ಪ್ರತಿಯೊಬ್ಬರ ಹೆಸರು ನನಗೆ ಗೊತ್ತು, ಅವರ ಮನೆಯ ಸ್ಥಿತಿ ನನಗೆ ಗೊತ್ತು ಅಂತ ಹೇಳಿದ್ದಾರೆ. ಅವರ ಮನೆಯ ಸ್ಥಿತಿಗತಿ ನನಗೆ ಗೊತ್ತು, ಅವ್ರಿಗೆ ಏನು ಆಪತ್ತಿದೆ ಗೊತ್ತು, ಅದನ್ನೆಲ್ಲ ಸರಿ ಮಾಡಿಕೊಂಡು ಅವರಿಗೆ ಸುಖವಾಗಿರೋ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಆಸೀತ್ಥರೇಹೇ ಧರ್ಮ ನಿದರ್ಶನೀಚ. ಎಲ್ಲದಕ್ಕಿಂತ ದೊಡ್ಡದಾಗಿ ನಾನು ಪ್ರತಿಯೊಬ್ಬರು ಮಾಡಬೇಕಾದ್ರೂ ಕೂಡ ಅವರಿಗೆ ಧರ್ಮ ನಿದರ್ಶನೀಚ ದೇವರ ಸರ್ವೋತ್ತಮವ ಎಚ್ಚರವನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಿದ್ರು. ಭಾರಿ ಮುಖ್ಯ ಇದೆ. ಪ್ರತಿಯೊಬ್ಬ ಮಕ್ಕಳಿಗೆ ಹೇಳ್ಕೊಡೋದಿಲ್ಲ ಜನಗಳು. ನಾಸ್ತಿಕನ ಬೆಳೆದಿರ್ತಾನೆ ಮಗ, ಅದು ಸಂಧ್ಯಾವನ್ನೇ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಎದ್ದು ದೇವರು ನೋಡಿ ಗೊತ್ತಿಲ್ಲ, ಎಂತ ಕಾಫಿ ಅಂತ ಹೊರಡ್ತಾನೆ ಹೊರತು ಹರೇ ಕೃಷ್ಣ ಏನಿಲ್ಲ. ಎಷ್ಟೋ ಜನ ಸಂಸಾರನೇ ಎಂತ ಹೋಪ್ಲೆಸ್ ಇದು. ಒಂದು ದೇವರ ಸ್ಮರಣೆಯಿಂದ ಏಳಬೇಕು, ದೇವರ ಸ್ಮರಣೆಯಿಂದ ಮಲಗಬೇಕು. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಸ್ವಪೇಧ್ಯಾಯಂ ಜನಾರ್ದನಂ. ಆದ್ರೆ ಇವತ್ತಿನ ದಿವಸಕ್ಕೆ ಕಾನ್ಸೆಪ್ಟೇ ಇಲ್ಲ ಮನುಷ್ಯನಿಗೆ. ತಂದೆ ತಾಯಿಗಳ ಆಸ್ತಿಕ್ಕೆ ತಂದ್ಕೊಂಡು ಇನ್ಯಾರು ತಂದ್ಕೊಡ್ತಾರೆ? ಯೋಚನೆ ಮಾಡಿ, ಮಗು ನಮಸ್ಕಾರ ಮಾಡು ಅಂತ ಹೇಳಬೇಕು, ದೇವ್ರು ನೋಡು ಅಂತ ಹೇಳಬೇಕು, ನಿಧಾನ ಹೇಳ್ತಾ ಹೇಳ್ತಾ ಅಲ್ಲ, ಒಳ್ಳೆ ಸುಸಂಸ್ಕೃತವಾದ ಒಂದು ಅವ್ರ ಮೂಢನಂಬಿಕೆ ಡೆವಲಪ್ ಮಾಡೋ ಕಾರಣ ಇಲ್ಲ. ಇದೆಲ್ಲ ಶಾಸ್ತ್ರೀಯ ನಂಬಿಕೆ. ದೊಡ್ಡವರ ಅಂದ್ರೆ ಹಬ್ಬ ಎಂತ ಒಳ್ಳೆ ಪದ್ಧತಿ ಹೇಳಿಕೊಟ್ರು ನನಗೆ. ನಿಜವಾಗ್ಲೂ ಇವತ್ತು ನಾನು ಅದರಿಂದ ಬದುಕಿದೆ ಅಂತ ಹೇಳಿ ಅವನು ತನ್ನ ಮಕ್ಕಳಿಗೆ ಹೇಳೋ ಸ್ಥಿತಿಯಲ್ಲಿ ಇರಬೇಕು. ಅದನ್ನ ನಾನು ಮಾಡ್ತಾ ಇದ್ದೆ ಅಂದ್ರು. ಹರೇ ಹೇ ಧರ್ಮ ನಿದರ್ಶ ನೀಚ, ಹರಿ ಸರಿದೇವ ಪರ ಅಂತಕ್ಕಂಥ ತತ್ವವನ್ನು ನಾನು ಮಕ್ಕಳಿಗೆಲ್ಲ ಹೇಳಿಕೊಡೋ ಹಾಗೆ ಇಡೀ ಅಂತಃಪುರದ ಜನಗಳಿಗೆಲ್ಲ ತಿಳಿಸಿಕೊಟ್ಟಿದ್ದೇನೆ. ಮನೆಯಲ್ಲಿ ಒಬ್ಬರೇ ಯಾರೇ ತಪ್ಪು ಮಾಡಿದ ತಕ್ಷಣ ಕೇಳಿದ್ರೆ ಯಜಮಾನಿ ಯಾರು ಅಂತ ತಕ್ಷಣ ಕೇಳುತ್ತಾರೆ. ವ್ಯವಸ್ಥೆ ಸರಿ ಇಲ್ಲ ಯಜಮಾನಿ ಯಾರು ಹಾಗಿದ್ರೆ. ಇದನ್ನು ಕಾಲೇಜಿನ ಎಲ್ಲರೂ ಕೇಳಿದ್ರೆ ಪ್ರಿನ್ಸಿಪಾಲ್ ಏನು ಕರೆದ್ರೆ ಅವನು ಕರೆದ್ರೆ ಅಂತ ಕೇಳಿದ್ರೆ ಇಮಿಡಿಯೇಟ್ ಇದು ಆಯ್ತು ಆನ್ಸರಬಲ್. ಅವರು ಹುಡುಗರ ಏನೇ ಇರಲಿ ಆತನ ದ್ವಾರ ಸರಿ ಹೋಗ್ಬೇಕು ತಾನೆ. ಅದು ಯಜಮಾನಿ ಅಂತ ಮನೆಗೆ ಹೆಸರು. ಯಜಮಾನ ಗಂಡ, ಯಜಮಾನಿ ಇವಳು. ಯಜ್ಞಯಾಗಾದಿಗಳು ಮಾಡೋನು ಅವನು, ಸಹಕಾರ ತಂದುಕೊಡ್ಬೇಕಾದ ಇವಳು. ಅದಕ್ಕೆ ಸರಿಯಾಗಿ ಮಾಡ್ತೇನೆ ಇದ್ದೇನೆ. ಯಾವ ಯಜ್ಞ ಅಂತ ಕೇಳಬೇಡಿ. ಪಾಕ ಯಜ್ಞವೇ ಯಜ್ಞ, ಅಡಿಗೆ ಮಾಡೋದೇ ಒಂದು ಯಜ್ಞ. ದೇವರಿಗೋಸ್ಕರವಾಗಿ ಅಡಿಗೆ ತಯಾರು ಮಾಡಿ ಇರ್ತಾರಲ್ಲ, ಭಾರಿ ದೊಡ್ಡ ಯಜ್ಞ. ಗಂಡ ಮಕ್ಕಳಿಗೆ ಆಹಾರ ಕೊಡ್ತಾಳಲ್ಲ, ಭಾರಿ ದೊಡ್ಡ ಯಜ್ಞ ಅಂತ ಕರೀತಾರಲ್ಲ. ನೋಡೋರಿಗೆ ಏನ್ ಅನ್ಸಿದ್ರೆ ಏನ್ ಮಹಾ ಅಡಿಗೆ ಮಾಡ್ತಾರೆ ಇಡ್ತಾರೆ, ಏನ್ ಮಹಾ ದೊಡ್ಡ ಯಜ್ಞ, ಕ್ಯಾರಿ ಇರ್ತಾರೆ ಶುರು ಆಯ್ತು ಅಂತ ತಿಳ್ಕೊಂಡಿರ್ತಾರಪ್ಪ. ಮನೇಲಿ ಏನ್ ಮಾಡೋದು, ತಂದ ಕೊಟ್ಟ ಅದು ಎಲ್ಲರೂ ಅಲ್ಲಿಗೆ ಹೋಗ್ಬಿಡ. ಹಬ್ಬದ ದಿವಸ ಹೋಟೆಲ್ ಊಟ ಎಲ್ಲರದು ಕೂಡ, ಮನೆ ದೇವ್ರ ಪೂಜೆ ಇದ್ರತಾನೆ ಅದೆಲ್ಲ ಕೂಡ. ಯಾತಕ್ಕೆ ನಾವು ಊಟ ಮಾಡಿ ದೇವರಿಗೆ ನಾವು ಅರ್ಪಿಸಿ ಅದರ ಶೇಷವನ್ನು ಊಟ ಮಾಡೋದಷ್ಟೇ. ಆಹಾರವನ್ನ ಯಾರೇ ಕೊಟ್ಟರೆ ಹ್ಯಾಕ್ ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ಅವ್ರಿಗೇನು ಜವಾಬ್ದಾರಿ ಇರೋದಿಲ್ಲ. ದುಡ್ಡು ಬಿಸಾಕು ಹೋಗುವಂತೆ ಅಲ್ಲಿ ಹೋದ ಹಬ್ಬದ ದಿವಸ ಹೋದ ತಿಂದ ಬಂದ ಆಸ್ಪತ್ರೆ ಸೇರಿದ. ಯಾಕೆ? ಅವ್ರು ಹಾಕಿದ್ರು ಏರೋ ತಿಂದ ಏಂಜಲ್ ತಿಂದ ಬಂದ್ಬಿಟ್ಟ. ಆದ್ರೆ ಮನೆಯಲ್ಲಿ ಮಾಡಬೇಕಾದ್ರೆ ಅವರಿಗೆ ದುಡ್ಡು ಬೇಕಿರ್ತದೆ, ಇವರಿಗೆ ಪ್ರೀತಿ ವಿಶ್ವಾಸ ಬೇಕಿರ್ತದೆ. ಹಾಕೋದಕ್ಕಿಂತ ಮುಂಚೆ ಸರಿಯಾಗಿ ನೋಡ್ತಾನೆ. ವೀಣು ಇದಾಗಿರಬಾರದು, ಕಲುಷಿತವಾಗಿರಬಾರದು, ವಾಸನೆ ಬಂದಿರಬಾರದು. ಯಾಕೆ ಆರೋಗ್ಯದ ಪ್ರಶ್ನೆ ಇದೆ. ಗಂಡನ ಆರೋಗ್ಯ ಬೇಕು, ತನ್ನ ಸೌಭಾಗ್ಯ ಇರೋದೇ ಅವನತ್ತರ. ಮಕ್ಕಳ ಆರೋಗ್ಯ ಬೇಕು, ಇದು ಬದುಕಲಿಕ್ಕೆ ಸಾಧ್ಯ ಇದೆ. ಈ ಕಾಳಜಿ ಬಿಡುಗಡೆಗೆ ಹಾಕಿರ್ತದೆ ಈ ಮಧ್ಯೆ. ಆದ್ರಿಂದ ಪ್ರತಿಯೊಂದು ಆಹಾರದ ವ್ಯವಸ್ಥೆ ನನಗೆ ಸೇರಿದ್ದು, ಅದನ್ನು ನಾನು ಮಾಡ್ತೇನೆ ಅಂದ್ರೆ ನಿಮಗೆ ಆಶ್ಚರ್ಯವಾಗ್ತದೆ. ಪ್ರತಿನಿತ್ಯ ದ್ರೌಪದಿ ದೇವಿ ದೇವರ ನೈವೇದ್ಯರಿಗೆ ತಾವು ಮಾಡ್ತಿದ್ರಂತ, ಇದು ಆಶ್ಚರ್ಯ. ಇದು ಅನೇಕರಿಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯರೇ ಅಡಿಗೆ ಇಟ್ಕೊಂಡ್ರ ಕಾಲ ಇದು ಒಂದು ಅಡಿಗೆ ಮಾಡಿದ್ರೆ ಮರ್ಯಾದೆ ಕಡಿಮೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಸಾಲ ಮಾಡಿದ್ರೆ ಅಡಿಗೆ ಇಟ್ಕೋಬೇಕು ಅನ್ನೋಷ್ಟು ಮಟ್ಟಿಗೆ ಮನೆ ಟೆಂಪ್ಟ್ ಆಗಿರುತ್ತೆ. ಮಹಾರಾಣಿಯವರು ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿಮತ್ ವರಾನ್ನ ಭುಕ್ತಿಯ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ವಸುಕೃತ್ ಪ್ರವೃತ್ತಿಮಾನ್ ಚಚಾರ ಕಾಮಶ್ಚಿತ್ ಪರಿವತ್ಸರಾನ್ಮುದ. ಅದು ಇದು ಬರೀ ಬ್ರಾಹ್ಮಣರಲ್ಲ, ಸನ್ಯಾಸಿಗಳು ಬೇರೆ ಇದ್ದಾರೆ. ಅದೇ ಹಸ್ತೋರಕ್ಕೆ ತಯಾರಾಗಬೇಕು ಈ ಮಧ್ಯೆ. ಅವ್ರನ್ನ ಲಕ್ಷ ಜನ ಸನ್ಯಾಸಿಗಳು ಊಟ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ವ್ಯವಸ್ಥೆ ಮಾಡ್ತಿದ್ರಂತೆ. ಅವ್ರು ಊಟ ಮಾಡಿದ ಅಡಿಗೆ, ಅವರ ಮಾಡಿದ ಅಡಿಗೆಯನ್ನು ತಿಂದ ಫಲದಿಂದ ಅಲ್ಲಿದ್ದ ಸನ್ಯಾಸಿಗಳಲ್ಲಿ ಒಬ್ಬರೇ ಈ ಕಲಿಯುಗದಲ್ಲಿ ಅಚ್ಯುತ ಪ್ರೇಕ್ಷರಾಗಿ ಹುಟ್ಟಿದರು. ಆಚಾರ್ಯರಿಂದ ಅನುಗ್ರಹ ಪಡೆದ ಕಾರಣವಾಗಿತ್ತು. ಅಂಥ ಒಬ್ಬ ಸನ್ಯಾಸಿಗಳು ದ್ರೌಪದಿ ದೇವಿ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಎಲೆ ಹಾಕ್ತಿದ್ದರಂತೆ. ಪುಂಜತೆ ರುಕ್ಮ ಪಾತ್ರೇಶು ಅಂತ ಕರೆ, ಚಿನ್ನದ ಎಲೆ ಅಂತವ್ರಿ, ಚಿನ್ನದ ತಟ್ಟೆ, ಚಿನ್ನದ ಎಲೆ, ಚಿನ್ನದ ಲೋಟಗಳಂತೆ. ಇವತ್ತು ಇಡೋದಿಲ್ಲ, ಇದು ಅವರೇ ಓದಿ ಬಿಡ್ತಾರೆ ಅಂತ ಗೊತ್ತು. ಇವ್ರ ಮನೆಗೆ ಆ ದಿವಸ ಇಡಬೇಕಾಗಿತ್ತು, ಅಸ್ವಸ್ಥಾಗಿ ತೊಡೆದಲ್ಲಕ್ಕೂ ಬರೋದಿಲ್ಲ ಆ ತರ ಕಾಲ. ಆ ಕಾಲ ಹಾಗಿತ್ತು. ಅದಕ್ಕೆ ಕಳ್ಳತರ ಮೋಸ ಅಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ. ಕಳ್ಳತರ ಮೋಸ ಯಾಕೆ ಕದಿಬೇಕು, ಇದು ನಾವು ಯಾಕೆ ಕದಿಬಾರ್ದು ನಮ್ ಕಾನ್ಸೆಪ್ಟ್ ಇದು. ಯಾಕೆ ಕದಿಬೇಕು ಅಂತ ಅವ್ರ ವಿಚಾರ, ಅವ್ರದ್ದು ಅವ್ರಿಗೆ, ನಮ್ಮದು ನಮಗೆ ಅಷ್ಟೇ. ನಾವು ಯಾಕೆ ಕದಿಬೇಕು ಈ ಮಧ್ಯೆ? ಇವಾಗ ಕೆಲವೊಂದು ಮಟ್ಟಿಗೆ ಸಂಸ್ಕಾರ ಫಾರ್ಮಲ್ ಉಳ್ಕೊಂಡಿರುತ್ತಂತೆ. ನಾವು ಹೋದವ್ರು ಹೇಳ್ತಿರ್ತಾರೆ. ಹಾಗಾಗಿ ಯಾರೋ ಒಬ್ರು ಹೇಳಿದ್ರು, ಹಬುರಿ ಬರ್ತ ಫ್ರಿಡ್ಜ್ ಆರ್ಡರ್ ಕೊಟ್ಟಿದ್ವಿ, ಯಾವ್ದೋ ಕಾರಣಕ್ಕೆ ಅರ್ಜೆಂಟ್ ಬರೋದು ಬಂದ್ಬಿಟ್ವಿ ನಾವು, 3 ತಿಂಗಳಾದ್ಮೇಲೆ ವಾಪಸ್ ಹೋಗಿ ನೋಡುತ್ತೇವೆ, ಮನೆ ಬಂದು ಫ್ರಿಡ್ಜ್ ಬಂದು ಬಿದ್ದಿತ್ತಂತೆ. ಯಾವನು ಏನು ಮುಟ್ಟಿಲ್ಲ, ಇವತ್ತಾದ್ರೆ ಪೀಸ್ ಕೂಡ ಸಿಗ್ತಿದ್ದಿಲ್ಲ. ಅದು 50 ದಿವಸ ಆಗಿದ್ದು ಎಲ್ಲ ಹೊತ್ಕೊಂಡು ಬರ್ತಿದ್ದೆ. ಯಾರು ಅದು ಮುಟ್ಟೋದಿಲ್ಲ, ಇನ್ನೊಬ್ಬರ ಮನೆಗೆ ಏನ್ ಮಾಡಿದ್ರೆ ಮುಟ್ಟೋದಿಲ್ಲ. ಎಷ್ಟೋ ಸರ್ತ ದಾರಿಯಲ್ಲಿ ಪರ್ಸ್ ಕಳ್ಕೊಂಡು ಹೋದ್ರೆ ಅವ್ರಿಗೆ ತುಂಬ ಮನೆ ಬಂದಿರುತ್ತಂತ. ಆಗ್ಲೇ ಅಡ್ರೆಸ್ ಇಟ್ಟಿರ್ತಲ್ಲ ಅದರೊಳಗೆ, ಸಿಕ್ತು ಅಂತ ತಲುಪಿಸಿ ಬಿಡ್ತಾರೆ. ಅಂತ ಒಂದು ಸಂಸ್ಕಾರ ಎಲ್ರಿಗೂ ಆಗಿರೋ ಸಂಭವ ಇಲ್ಲ ಅಂತ ಕೆಲವರಿಗಾದ್ರೂ ಒಂಥರ ಕ್ಲೀನ್ಲಿನೆಸ್ ಆಗಲಿ ಅವೆಲ್ಲ ಕಾನ್ಸೆಪ್ಟ್ ಇರ್ತದೆ. ಆದರೆ ಇವತ್ತು ಬೇರೆ ದೇಶದಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಆಗಿನ ಕಾಲಕ್ಕೆ ಎಲ್ಲರಿಗೂ ಇದ್ದ ಸಂಸ್ಕಾರ ಅದು. ಮೋಸ ವಂಚನೆ ಹೆಸರೇ ಇಲ್ಲ. ಅಷ್ಟೇ ಚಿನ್ನದ ಪಾತ್ರೆಯಲ್ಲಿ ಅನ್ನ ಹಾಕಬೇಕು, ವ್ಯವಸ್ಥೆ ಮಾಡಬೇಕು, ಇದೆಲ್ಲ ನನಗೆ ಸೇರಿತ್ತು. ಆದ್ರಿಂದನೇ ನನ್ನ ಜೀವ, ನನ್ನ ಗಂಡಂದಿರು ನನಗೆ ಸಂಪೂರ್ಣವಾಗಿ ಗೌರವ ಕೊಡ್ತಾರೆ. ನನ್ನ ಮಾತೆಲ್ಲ ನಡೆಯುತ್ತೆ, ನಾನು ಮಾತಾಡೋದೇ ಬೇಡ, ನನ್ನ ಮುಖ ನೋಡಿ ಏನು ಬೇಕು ಅಂತ ನನಗೆ ಕೊಟ್ಟು ಬಿಡ್ತಾರೆ ಅಂತ ಹೇಳಿದರು. ದ್ರೌಪದಿಯ ಮಾತಿನೊಳಗೆ ಒಬ್ಬ ಪತಿವ್ರತ ಸ್ತ್ರೀಯಾದವಳು ತನ್ನ ಜೀವನ, ತನ್ನ ಗಂಡಂದಿರ ಜೀವನ, ಮಕ್ಕಳ ಜೀವನ, ಸೇವಕರ ಜೀವನ ಮತ್ತು ಇಡೀ ಅವರ ಆರೋಗ್ಯ ವ್ಯವಸ್ಥೆ, ಅವರ ಆಸ್ತಿಕ ಬುದ್ಧಿಯ ರಕ್ಷಣೆ ಎಲ್ಲವನ್ನೂ ಕೂಡ ನೋಡಬೇಕಾದ ಜವಾಬ್ದಾರಿ ಇದೆ. ಆಗ ಅದು ಸ್ತ್ರೀ ಧರ್ಮಕ್ಕೆ ಸಂದಂತ ಗೌರವ. ಆ ರೀತಿ ಬದುಕಿದ್ರೆ ಎತ್ತರ ಆರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಅಲ್ಲಿ ದೇವತೆಗಳು ವೈಭವ ಸಂಭ್ರಮ ಪಡ್ತಾರಂತೆ. ಅಂತ ಒಂದು ವ್ಯವಸ್ಥೆಯನ್ನು ದ್ರೌಪದಿ ದೇವಿಯ ಜೀವನದಲ್ಲಿ ನಾವು ಕಾಣುತ್ತೇವೆ. ಒಬ್ಬ ಮಹಾರಾಣಿಯಾಗಿ, ಯುವರಾಣಿಯಾಗಿ, ಒಬ್ಬ ಮಹಾರಾಜಕುಮಾರಿಯಾಗಿ, ಒಂದು ಕಡೆ ದ್ರುಪದರಾಜನ ಮಗಳಾಗಿ ಇಂತಿಂಥ ವಿಶಿಷ್ಟವಾದ ವ್ಯವಸ್ಥೆಯನ್ನು ಹೊಂದಿ ಹೋಗಲಪ್ಪ ಸುಖವಾಗಿದ್ದಾಗಲ್ಲ, ಅರಣ್ಯದಲ್ಲಿದ್ದಾಗ ಧರ್ಮವನ್ನು ಬಿಟ್ಟಿಲ್ಲ. ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಬಂದ್ರೆ ಎಂತ ಪದ್ಧತಿ ಆಯ್ತು ಅಂತ ಕೂತ್ಕೊಂಡ್ಬಿಡ್ತಾರೆ ಮನುಷ್ಯ, ಯೋಚನೆನೇ ಇಲ್ಲ. ಇದು ನನ್ನ ಜೀವನದ ದೊಡ್ಡ ಒಂದು ವ್ರತ ಅಂತ ಹೇಳಿದಾಗ ಸತ್ಯಭಾಮಾದೇವಿ ಅಂದ್ರಂತೆ ದ್ರೌಪದಿ, ಬೇರೆ ದಾರಿ ಇಲ್ಲ ಅಂತೆ, ಇದೊಂದೇ ದಾರಿನ ಅಂತ ಕೇಳಿದರೆ, ಹೌದು ಅದೊಂದೇ ದಾರಿ ಅಂತ ಹೇಳಿದಾಗ ಸತ್ಯಭಾಮಾದೇವಿ ಸ್ವತಃ ಸರ್ವಜ್ಞಳು, ಅವ್ರ ಬಾಯಿಂದ ಹೇಳಿಸ್ತಾರೆ. ಅದಕ್ಕೆ ದ್ರೌಪದಿ ದೇವಿಯ ಪಾತ್ರ ಅಂದ್ರೆ ಬರೀ ಎಂಜಾಯ್ ಮಾಡಿದ ಪಾತ್ರ ಅಂತ ತಿಳ್ಕೊಂಡ್ಬಿಡಬೇಡಿ. ಅವರ ಜೀವನ ಅರ್ಥ ಮಾಡಿಕೊಂಡವರಿಗೆ ತಮ್ಮ ಜೀವನವನ್ನು ಕೂಡ ಸಾರ್ಥಕ ಮಾಡಿಕೊಡ್ತಕ್ಕಂಥ ಸ್ಫೂರ್ತಿ ಕೊಡ್ತಕ್ಕಂಥದ್ದು. ಇನ್ನೊಂದು ಮಾತು ಹೇಳ್ತಾಳೆ, ನನ್ನ ಸವತಿಯರ ಬಗ್ಗೆ ಮಾತ್ಸರ್ಯವನ್ನು ಪಡೋದಿಲ್ಲ ಅಂತ ಹೇಳಿದ್ದಾರೆ. ದರ್ಬಾರ ಇನ್ನೊಬ್ಬ ಹೆಂಡತಿ ಇದ್ದಾಳೆ, ನಕಸಹದೇವರಿಗೆ ಹೆಂಡಂದಿರಿದ್ದಾರೆ, ಆದರೆ ಯಾರಲ್ಲೂ ಮಾತ್ಸರ್ಯವನ್ನೇ ನಾನು ಪಟ್ಟಿಲ್ಲ ಅಂತ ಹೇಳಿದ್ದಾಳೆ. ಇದಿನ್ನೊಂದು ವಿಶೇಷ ಇತ್ತು. ಇವತ್ತು ಈ ಕಾಲ ಹೊರಟೋಗಿದೆ, ಒಬ್ಬೇ ಗಂಡ ಅನೇಕರ ಹೆಂಡಂದಿರು ಇಟ್ಕೊಳ್ಳೋ ಕಾಲ ಇಲ್ಲ. ಆದರೆ ಹಣ್ತಮದ 4-5 ಜನ ಇದ್ಬಿಟ್ರೆ ಅವ್ರ ಹೆಂಡಂದಿರೆಲ್ಲ ಸಪತ್ನಿಯರು ಅಂತಾನೆ ಹೆಸರು. ಸಾಮಾನ್ಯವಾಗಿ ಮದುವೆ ಆಗ್ತಿರ್ಲಿಕ್ಕೆ ಬೇರೆ ಮನೆ ಮಾಡೋದು ಸಾಮಾನ್ಯ ಅಭ್ಯಾಸ ಅದು. ಮುಂದೆ ಎಂದೋ ಜಗಳಾಡಕ್ಕಿಂತ ಮೊದಲೇ ಬಿಟ್ಟುಬಿಡೋ ಆಸೆ ಅಂತ ಕೆಲವರು, ಪಾಪ ಜಗಳಾಡ್ಬಿಡೋ ಗುಂಪು ಕೆಲವರು, ಮೊದಲೇ ಬಿಡೋ ಗುಂಪು ಕೆಲವು. ಹಿಂದಿನ ಕಾಲಕ್ಕೆ ಹಾಗಿರಲಿಲ್ಲ, ಎಲ್ಲರಲ್ಲೂ ಸಂಪೂರ್ಣ ಹೊಂದಾಣಿಕೆ ಅಂತ ಹೇಳುತ್ತೆ. ಇಂಥ ಹೊಂದಾಣಿಕೆಯಿಂದ ಇರೋದ್ರಿಂದ ಎಂದಾದ್ರೂ ಮಹಾಭಾರತ ಕಥೆಯಲ್ಲಿ ಓದಿಬೇಕಾದ್ರೆ ಅವರ ಒಂದೊಂದು ಜಗಳ ಬರಲೇ ಇಲ್ಲ. ಈ ಮತ್ತೆ ದ್ರೌಪದಿ ತಮಾಷೆ ಬೇರೆ ಮಾಡ್ತಾಳೆ, ಸುಭದ್ರ ಮದುವೆ ಮಾಡ್ಕೊಂಡು ಬರ್ತಾನೆ ಅರ್ಜುನ. ಅರ್ಜುನ ಸ್ವಲ್ಪ ನಾಚಿಕೆ ಸಂಕೋಚ ಆಗಿಬಿಟ್ಟಿದೆ, ಪಾಪ ಈಗ ಹೋದವನು ವಿವಾಹ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ, ಸ್ವಲ್ಪ ಸಂಕೋಚ ಪಟ್ಟು ನಿಂತಿದ್ದಾನೆ. ಸುಭದ್ರೆ ಬರ್ತಾಳೆ, ದ್ರೌಪದಿ ನಮಸ್ಕಾರ ಮಾಡ್ತಾಳೆ, ಹಿಂದೆ ಹೇಳಿದ್ದೆ ಮಾತನ್ನ. ಆಗ ದ್ರೌಪದಿ ಆಶೀರ್ವಾದ ಮಾಡ್ತಾಳೆ, ಏನಂತ ಸುಭದ್ರ, ನನಗೊಂದು ಯೋಗ ಬಂತು ನೋಡೀಗ, ನನಗೊಬ್ಬ ತಂಗಿ ನೀನು ಬಂದಿಯಲ್ಲ, ನಿನಗೆ ಆಶೀರ್ವಾದ ಯೋಗ ಮಾಡೋ ಯೋಗ ನನಗೆ ಬಂತಲ್ಲ, ನಿನಗೆ ಆ ರೀತಿ ಬರದೇ ಇರಲಿ ಅಂತ ಹೇಳಿಲ್ಲ ಅಂತ ಅರ್ಥ ಆಗುತ್ತೆ ಬಗ್ಗೆ. ಇನ್ನೊಂದು ಜನ ಮದುವೆ ಮಾಡ್ಕೊಬಂದು ನಿನ್ನ ನಮಸ್ಕಾರ ಮಾಡಿಸೋ ಪ್ರಸಂಗ ಬರಲಿ ಇರಲಿ, ನೀನು ಸುಖವಾಗಿರು ಅಂತ ಹೇಳಿಲ್ಲಂತಪ್ಪ, ನಿನಗೂ ಹೀಗೆ ಆಗಲಿ ಅಂತ ಹೇಳಿದ್ರೆ ಏನ್ ಮಾಡಬೇಕಾಗಿತ್ತು ಅನ್ನೋದಿಲ್ಲ. ಅಂದ್ರೆ ಅಷ್ಟು ವಿಶಾಲವಾದ ಹೃದಯವನ್ನ ದ್ರೌಪದಿ ತೋರಿಸ್ತಾಳೆ. ಮಹಾಭಾರತ ಇಂಥ ವಿಷಯನೂ ಬರೆಯೋದಿಲ್ಲ. ದ್ರೌಪದಿ ಸಾಮಾನ್ಯ ಅಲ್ಲ, ಮತ್ತೆ ಅಂತ ಸುಂದರಿ ಮತ್ತೆ ಜಗತ್ತಲ್ಲಿ ಹುಟ್ಟಲೇ ಇಲ್ಲ ಅಂತ ಹೇಳುತ್ತೆ. ಸೀತಾ, ರುಗ್ಮಿಣಿ, ಸತ್ಯಭಾಮ ಮೂರು ಜನ ಆದ್ಮೇಲೆ ತ್ರಿಲೋಕ ಸುಂದರಿ ದ್ರೌಪದಿ ಒಂದೇನೆ. ಇದಂಚ ತತ್ರಾದ್ಭುತ ಉತ್ತಮಂ ತದಾ ದಧಾರ ಕೃಷ್ಣ ವಪುಷಾತಿ ಮಾನುಷಂ ಮಹಾನುಭಾವ ಕಿಲ ಸಾಧು ಮಧ್ಯಮ ಬಭೂವ ಕನ್ಯೈವ ಗತೇ ಗತೇ ಅಹನಿ. ಅಥವಾ ಅತ್ಯಂತ ಅಪೂರ್ವವಾದ ಪಾತ್ರ, ಆಪತ್ತಿ ಸಿಕ್ಕಾಕೊಂಡಿದ್ದ ಒಬ್ಬ ಪರಪುರುಷವನ್ನು ಮುಡಿ ಹಿಡಿದು ಎಡಿತಾನೆ ಅಂದ್ರೆ ಎಂಥ ಸಂಕಟದ ಸ್ಥಿತಿ ಅದು. ಒಂದು ತುಂಬಿದ ವಸ್ತ್ರಾಪಾಠ ಮಾಡಕ್ಕೆ ಹೋಗಿದ್ದಾರೆ ಅಂತ ಕೇಳಿದ್ರೆ ಎಂಥ ಹೇಯವಾದ ಕೃತ್ಯ ಅದು. ಅದನ್ನ ತಡ್ಕೊಂಡು ನಿಭಾಯಿಸಬೇಕು ಅಂತ ಹೇಳಿದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು. ದ್ರೌಪದಿಯ ಪಾತ್ರದ ಮುಖ ಭಾರಿ ವಿಲಕ್ಷಣವಾದ ಮುಖ. ಬರೀ ಸುಖವಾಗಿದ್ದ ರಾಜಕುಮಾರ ಇದ್ದೋದು ಅಂತ ತಿಳ್ಕೊಂಡ ಕಥೆಯಲ್ಲ ಅದು. ಅಂತ ಅಪೂರ್ವವಾದ ವ್ಯಕ್ತಿತ್ವ ಕುಂತಿ ಎಷ್ಟು ಸಂಭ್ರಮ ಪಟ್ಟು ಹೇಳ್ತಾ, ದ್ರೌಪದಿ ನಿನಗೆ ಉಪದೇಶ ಮಾಡೋ ಅಧಿಕಾರ ನನಗಿಲ್ಲ ಅಂತ ಹೇಳ್ಬಿಡ್ತದ ಕುಂತಿದಿ. ಎಷ್ಟು ದೊಡ್ಡವಳು ನೀನು, ತುಂಬಿದ ಸಭೆಯಲ್ಲಿ ಇವತ್ತೇನು ನಡ್ಕೊಂಡಿಯಲ್ಲ, ತಾರಿತಂತೆ ಕುಲದ್ವಯಂ ಎರಡು ವಂಶನ ಉದ್ಧಾರ ಮಾಡಿದ್ದಿ ನೀನು. ಅಂತ ಪಾಪಿಗಳು ನಿನಗೆ ಅಷ್ಟು ಅವಮಾನ ಮಾಡ್ತಾ ಇದ್ರೆ ನೀನು ವಂಶದ ಗೌರವಕ್ಕೋಸ್ಕರವಾಗಿ ಕೋಪಗೊಳ್ಳದೆ ಉದ್ವೇಗಗೊಳ್ಳದೆ ಏನು ಶಾಪಾದಿಗಳನ್ನು ಕೊಡದೆ ಏನು ಸಂಯಮ ತೋರಿಸಿದ್ದೀಯಲ್ಲ, ಇದಕ್ಕೆಷ್ಟು ಗೌರವ ಕೊಟ್ಟರು ಸಾಲ, ತುಂಬಾ ದೊಡ್ಡವಳು ನೀನು ಅಂತ ಹೇಳಿ ನತ್ವಾಂ ಸಂದೇಷ್ಟು ಮಿಚ್ಚಾಮಿ. ನೀನು ಯಾವ ಸಂದೇಶವನ್ನು ಕೊಡಕ್ಕೆ ಇಷ್ಟಪಡೋದಿಲ್ಲ, ಎಲ್ಲಾ ಸಂದೇಶದ ಮೇಲೆ ನಿನ್ನಿದ್ದಿ ಅಂತ ಹೊಗಳಿಲ್ಲಂತೆ. ಇಂಥ ದ್ರೌಪದಿಯ ಪಾತ್ರ ಸತ್ಯಭಾಮಾದೇವಿಯಿಂದ ವಿಶೇಷ ಬೆಳಕಿ ಬರಹಾಗಾಯಿತು ಅಷ್ಟೇಳಿ. ಇನ್ನು ನಾವು ಹಾಗೆ ಮಾಡ್ತೇವೆ, ಹಾಗೆ ಮಾಡ್ತಾನೆ ಇದ್ದಾರೆ ಸತ್ಯಭಾಮಾದೇವಿ. ಜಗತ್ತಿತ್ರಿ ಸಲಿಂದ ಹೊರಟ್ರಂತೆ. ಇದು ದೊಡ್ಡ ಯೋಗವಾಯಿತು. ಈಗ ಮಾರ್ಕಂಡೇಯರು ಬಂದಿದ್ದಾರೆ, ಮಾತುಕತೆಗಳು ನಡೀತಾ ಇದೆ. ಆಗ್ಲೇನೆ ವಿಚಿತ್ರವಾದ ಕಥೆಗಳು ಹೇಳಕ್ ಶುರು ಮಾಡ್ತಾರೆ ಮಾರ್ಕಂಡೇಯರು. ತುಂಬಾ ಕಥೆಗಳು ಹೇಳ್ತಾರೆ ಬಂದಾಗ. ಮಾರ್ಕಂಡೇಯ ಸಮಸ್ಯಾ ಪರ್ವ ಅಂತಾನೆ ಅದಕ್ಕೆ ಹೆಸರು. ಅದು ವನಪರ್ವದಲ್ಲಿ ಉಪಪರ್ವ ಆಗ್ಬೋದು. ಮಾರ್ಕಂಡೇಯರು ಹೇಳಿದಂತ ಅನೇಕ ಕಥೆಗಳು ಅಂತ ಅರ್ಥ. ರಾಮದೇವರ ಕಥೆ ಹೇಳ್ತಾರೆ ಈ ಮಧ್ಯೆ. ರಾಮೋಪಾಖ್ಯಾನ ಪರ್ವ ಅಂತಾನೆ ಬರುತ್ತೆ. ರಾಮಾಯಣ ಪೂರ್ತಿ ಮಹಾಭಾರತದಲ್ಲಿ ಬರುತ್ತೆ. ರಾಮಾಯಣದಲ್ಲಿ ಮಹಾಭಾರತ ಬರೋದಿಲ್ಲ, ಮಹಾಭಾರತದಲ್ಲಿ ರಾಮಾಯಣ ಬರುತ್ತೆ. ಇದು ವಿಶೇಷ. ಮಹಾಭಾರತ ರಾಮಾಯಣದ ಕಥೆ ಬರುತ್ತೆ. ಮಾರ್ಕಂಡೇಯರು ಎಲ್ಲ ವಿಸ್ತಾರವಾಗಿ ಹೇಳಿಬಿಡುತ್ತಾರೆ. ಅದು ಬಹಳ ಅಧಿಕೃತವಾದ ರಾಮಾಯಣ, ವಾಲ್ಮೀಕಿ ರಾಮಾಯಣಕ್ಕಿಂತ ಅಧಿಕೃತವಾದ ರಾಮಾಯಣ. ಯಾಕೆ ವ್ಯಾಸರೇ ಬರೆದ ರಾಮಾಯಣವಾದ್ರಿಂದ ಅದು ತುಂಬಾ ಮಹತ್ವ ಉಂಟು. ಅದನ್ನು ಇಲ್ಲಿ ಹೇಳೋ ಕಾರಣ ಇಲ್ಲ, ಮೊನ್ನೆ ಅಷ್ಟೇ ಆಗಿದೆಯಲ್ಲ, ಅದು ಇದರಲ್ಲೇ ಸೇರ್ಕೊಂಡ್ಬಿಟ್ಟಾಗ ಲೆಕ್ಕ. ಅದು ಹೇಗೆ ವನಪರ್ವದಲ್ಲಿ ರಾಮಾಯಣ ಬರಬೇಕು, ಮಾರ್ಕಂಡೇಯರು ಹೇಳುತ್ತಾರೆ, ಅದನ್ನು ಹೇಗೂ ನಡೆದಿರೋದ್ರಿಂದ ರಾಮದೇವರ ಸನ್ನಿಧಾನದಲ್ಲಿ ರಾಮದೇವರ ಕಥೆ ಆಗಿರೋದು, ಮತ್ತೆ ರಾಮಾಯಣ ಹೇಳಬೇಕಾದ ಕಾರಣ ಇಲ್ಲ. ಅನೇಕ ವಿಚಾರಗಳನ್ನು ಹೇಳುತ್ತಾರೆ. ಮುಂದೆ ಉಳ್ಕೊಂಡಿರೋ ನಾಳೆ ಇಂಥದ್ದೇ ಒಂದು ದುರ್ವಾಸ ಮುನಿಗಳ ಆತಿಥ್ಯದ ಕಥೆ ಬರುತ್ತೆ. ಇದೊಂದು ಆತಿಥ್ಯ ಹೇಗೆ ಮಾಡ್ತಾರೆ ದ್ರೌಪದಿ ಅಂತ ಹೇಳೋದಕ್ಕೆ ದುರ್ವಾಸರ ಆತಿಥ್ಯದ ಕಥೆ ಬರ್ತದೆ. ಆ ಕಥೆಯೊಂದಿಗೆ ಈ ಬಾರಿಯ ಪ್ರವಚನ ಮಾಲಿಕೆ ನಾಳೆಗೆ ಮಂಗಳವಾಗುತ್ತೆ. ವನಪರ್ವ ಮುಗಿಯೋದಿಲ್ಲ, ಈ ಬಾರಿಯ ಪ್ರವಚನ ಮುಗಿಯುತ್ತೆ. ಇನ್ನು ಅರ್ಥ ತುಂಬಾ ಪ್ರಸಂಗಗಳು ಉಂಟು, ಅದನ್ನು ಮುಂದೆ ಸತ್ತ ನೋಡೋಣ. ನಾಳೆ ಎಂದಿನಂತೆ ಮಂಗಳವಾದ್ದರಿಂದ ನಾಳೆ ನಾಳೆ ಉಂಟೇನಲ್ಲ ಕಾರ್ಯಕ್ರಮ. ನಾಳೆ ಏಳಕ್ಕೆನ? ನಾಳೆ ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗಿ ಈ ಎಲ್ಲ ಅಲ್ಲಿ ಮುಗಿಸ್ಬೇಕಲ್ಲ, ಅಲ್ಲಿ ಆ ಕಾರ್ಯಕ್ರಮ ಅವ್ರದ್ದು ಇದೆ. ಹಾಗಿದ್ರೆ 7 ಗಂಟೆ ಕರೆಕ್ಟ್ ಶುರು ಮಾಡಿಬಿಟ್ಟು 8 ಮಾಮೂಲಿನಂತೆ 8 ಕಾಲೊಳಗೆ ಮುಗಿಸೋಣ ಅಂತ ಹೇಳ್ತಾ ಇವತ್ತು ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ. ನಾಳೆ ಅವ್ರಿಗೆ ಉತ್ತರ ಹೇಳ್ತೇನೆ, ಯಾಕೆಂದ್ರೆ ತುಂಬಾ ದೊಡ್ಡದೇ ಇರೋದ್ರಿಂದ ನಾಳೆ ಅದನ್ನು ಹೇಳ್ತೇನೆ. ಆ ಉತ್ತರ ಖಂಡಿತ ಹೇಳ್ತೇನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ.